ஏத்தம் பரமானந்தம் ஜன்மாதா பதிமயர பரமானந்தம் உச்சித பரமானந்தம் பத்யாத்யாத்யாசிரமை சதைவ பரமானந்தம். யமக பாரத ஸ்ரீமத் ஆச்சாரியர சர்வமூல கிரந்தங்களில் ஒன்று கீதா பிரஸ்தான, சூத்திர பிரஸ்தான, உபனிஷத் பிரஸ்தான, ஸ்ருதி பிரஸ்தான, ஹீகே மற்றும் இதிஹாச புராண பிரஸ்தான, ಈ ರೀತಿ ಅನೇಕ ವಿಭಾಗದಲ್ಲಿ ಶ್ರೀಮದ್ ಆಚಾರ್ಯ ಸರ್ವಮೂಲ ಗ್ರಂಥಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಇತಿಹಾಸ ಪ್ರಸ್ಥಾನಕ್ಕೆ ಸೇರಿದ ಗ್ರಂಥಗಳು ಎರಡು, ಒಂದು ಮಹಾಭಾರತ, ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ, ಇನ್ನೊಂದು ಯಮಕ ಭಾರತ. ಎರಡು ಸಹ ಇತಿಹಾಸ ಕರಿಬೇಕಾಗ ಇತಿಹಾಸ ಪ್ರಸ್ಥಾನದ ಗ್ರಂಥಗಳು. ಇತಿಹಾಸಗಳು ರಾಮಾಯಣ, ಮಹಾಭಾರತ, ಪಂಚರಾತ್ರ ಮೂರು ಸಹ ಮೂಲ ಇತಿಹಾಸಗಳು. ಅಂಥ ಇತಿಹಾಸದಲ್ಲಿ ಮಹಾಭಾರತಕ್ಕೆ ಅಗ್ರಸ್ಥಾನ. ಅಂಥ ಮಹಾಭಾರತದಲ್ಲೂ ಕೂಡ ಆಚಾರ್ಯ ಎರಡು ಭಾಗ ಮಾಡಿದ್ದಾರೆ. ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ, ಇನ್ನೊಂದು ಯಮಕ ಭಾರತ. ಯಮಕ ಭಾರತಕ್ಕೆ ಮತ್ತೊಂದು ಹೆಸರಿದೆ, ಭಾರತ ತಾತ್ಪರ್ಯ ಅಂತ ಹೆಸರಿಟ್ಟಿದೆ. ಭಾರತ ತಾತ್ಪರ್ಯ ಇದು ಮಹಾಭಾರತ ಇಲ್ಲ, ತೆಗೆದ ಬಿಡಿ, ಸುಮ್ಮನೆ ಹಾಕ್ ಮಾಡಿಬಿಡಿ. ಅವ್ರಿಗೆ ಹೇಗೆ ಕಡಿಮೆ ಜನ ಇದ್ದಾರೆ ಅಲ್ಲ, ಜೋರು ಕಡಿಮೆ ಆಗ್ತಿದ್ರೆ ಏನು. ಒಂದು ಯಮಕ ಭಾರತ, ಮಹಾಭಾರತ ತಾತ್ಪರ್ಯ ನಿರ್ಣಯ. ಮಹಾಭಾರತ ತಾತ್ಪರ್ಯ ನಿರ್ಣಯ 5000 ಶ್ಲೋಕಕ್ಕಿಂತ ವಿಸ್ತಾರವಾಗಿರತಕ್ಕಂಥ ಗ್ರಂಥ ಈ ಮಹಾಭಾರತ ತಾತ್ಪರ್ಯ. ಇದಕ್ಕೆ ಬರೀ 81 ಶ್ಲೋಕದ ಗ್ರಂಥ ಇದೆ. ಅದು ಬಹಳ ಬೃಹತ್ತಾದದ್ದು, ಇದು ಬಹಳ ಚಿಕ್ಕದಾದದ್ದು. ಭಾಷ್ಯಕ್ಕೆ ಅಣುಭಾಷ್ಯ ಹೇಗೋ, ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಈ ಯಮಕ ಭಾರತ ಹಾಗೆ. ಇದಕ್ಕೆ ಯಮಕ ಭಾರತ ಅಂತ ಹೆಸರು ಬರಲಿಕ್ಕೆ ಕಾರಣ ಇದರಲ್ಲಿರ್ತಕ್ಕಂಥ ಅಲಂಕಾರ, ಯಮಕಾಲಂಕಾರ. ಅಲಂಕಾರಗಳು ಎರಡು ವಿಧ, ಶಬ್ದಾಲಂಕಾರಗಳು, ಅರ್ಥಾಲಂಕಾರಗಳು ಅಂಥೇಳಿ ಅಲಂಕಾರಗಳು ಎರಡು ವಿಧ ಅಂತ ಕರೀತಾರೆ. ಅದರಲ್ಲಿ ಅರ್ಥದಲ್ಲಿ ಬಂದ ಅಲಂಕಾರಕ್ಕೆ ಅರ್ಥಾಲಂಕಾರ ಅಂತ ಕರೀತಾರೆ. ಆ ಶಬ್ದಗಳಲ್ಲೇ ಕಾಣತಕ್ಕಂಥ ಅಲಂಕಾರಕ್ಕೆ ಬಿಟ್ಬಿಡಿಸ್ ಮೇಡ ಹೋಗ್ಬಿಟ್ಟ ಶಬ್ದಾಲಂಕಾರ ಅಂತ ಕರೀತಾರೆ. ಶಬ್ದಗಳಲ್ಲೇ ಅಲಂಕಾರ ಇರೋದು. ಕಾಂತಾರ ಗೇಹ ಕಲ ಕಾಂತಾರ ಡದ್ವ ನನ ಕಾಂತಾಲ ಕಾಂತಕ ಶರಂ ಅಲ್ಲಿ ನೋಡಿದಾಗ ಶಬ್ದಗಳಲ್ಲೇ ಒಂದು ಮಾಧುರ್ಯ ಬಂದು ಒಂದು ಅಲಂಕಾರ ಸೃಷ್ಟಿಯಾದಾಗ ಅದಕ್ಕೆ ಶಬ್ದಾಲಂಕಾರ ಅಂತ ಹೇಳಿ. ಅದರಲ್ಲಿ ಯಮಕ ಭಾರತ ಶ್ಲೇಷ ಎರಡು ಕೂಡ ಶಬ್ದಾಲಂಕಾರಗಳು. ಅರ್ಥಾಲಂಕಾರ ಭಾರಿ ಇವೆ, ಉಪಮಾ ಅಸಲಿ ಬೇಕಾದಷ್ಟು ಅರ್ಥಾಲಂಕಾರ ಇದೆ. ಶಬ್ದಾಲಂಕಾರಗಳು ಮಾತ್ರ ಎರಡೇ. ಇನ್ನೊಂದಕ್ಕೆ ಅನುಪ್ರಾಸ ಅಂತಲೂ ಕರೀತಾರೆ. ಅನುಪ್ರಾಸ, ಯಮಕ, ಶ್ಲೇಷ. ಶ್ಲೇಷ ಅನ್ನೋದು ಎರಡು ಹೌದು, ಅರ್ಥಾಲಂಕಾರ ಅನ್ನೋದು ಶಬ್ದಾಲಂಕಾರನೂ ಹೌದು. ಇದು ಮಾತ್ರ ಎರಡು ಪ್ಯೂರ್ ಶಬ್ದಾಲಂಕಾರಗಳು ಅಂದರೆ ಅನುಪ್ರಾಸ ಅಲಂಕಾರ ಮತ್ತು ಯಮಕ ಅಲಂಕಾರ. ಈ ಪ್ರತಿ ಶ್ಲೋಕದಲ್ಲೂ ಕೂಡ 81 ಶ್ಲೋಕಗಳಲ್ಲಿ ಪ್ರತಿ ಶ್ಲೋಕದಲ್ಲೂ ಕೂಡ ಯಮಕಾಲಂಕಾರ ಉಪಯೋಗಿಸಿರೋದ್ರಿಂದ ಇದಕ್ಕೆ ಯಮಕ ಭಾರತ ಅಂತ ಹೆಸರು. ಅಲಂಕಾರ ದೃಷ್ಟಿಯಿಂದ ಯಮಕ, ವಿಷಯ ದೃಷ್ಟಿಯಿಂದ ಭಾರತ, ಎರಡು ಸೇರಿ ಯಮಕ ಭಾರತ ಅಂತಾಯಿತು. ಸೊ ಯಮಕಾಲಂಕಾರದಲ್ಲಿ ಮಹಾಭಾರತದ ತಾತ್ಪರ್ಯವನ್ನು ತಿಳಿಸಿಕೊಡ್ತಕ್ಕಂಥ ಗ್ರಂಥ ಅಂತ ಅದಕ್ಕೆ ಅರ್ಥ. ಅದು ಬರಲಿಕ್ಕೆ ಕಾರಣವಾದ ಸನ್ನಿವೇಶ ಕೂಡ ಶ್ರೀಮದ್ ಆಚಾರ್ಯರು ಸರ್ವ ವಿದ್ಯಾಪಾರಂಗತರು, ಸಕಲ ಶಾಸ್ತ್ರ ಪಾರಂಗತರು, ಸರ್ವ ಭಾಷಾ ಪಾರಂಗತರು, ಎಲ್ಲದರಲ್ಲೂ ಕೂಡ ಹನುಮಂತ ದೇವರು ಹೇಳೋ ಹಾಗೆ ಏ ಗುಣಾನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಸ್ಮನಿತರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು. ಪ್ರತಿಯೊಂದು ಗುಣಗಳು ಹೇಗೆ ಹನುಮಂತೇವರಲ್ಲುಂಟೋ ಅವರೇ ಬದ್ಧಾಚಾರ್ಯರಾದ್ರಿಂದ ಪ್ರತಿಯೊಂದು ದೈಹಿಕ ಗುಣ ಇರಬಹುದು, ಅದು ಮಾನಸಿಕ ಗುಣ ಇರಬಹುದು, ಯಾವುದೇ ಗುಣ ಇರಬಹುದು, ಪ್ರತಿಯೊಂದು ಗುಣನೂ ಅವರಲ್ಲಿರೋದು. ಅದೇ ರೀತಿ ಮಧ್ವ ರೂಪದಲ್ಲೂ ಎಲ್ಲವನ್ನೂ ತೋರಿಸಿದವರು. ಎಲ್ಲ ಶಾಸ್ತ್ರದಲ್ಲೂ ಪಾಂಡಿತ್ಯವನ್ನು ಅನೇಕ ರೀತಿಯಲ್ಲಿ ತೋರಿಸಿಯಾಗಿತ್ತು. ತುಂಬ ದೊಡ್ಡ ಸಭೆ. ಅಲ್ಲಿ ಒಂದು ಸಲ ಎಲ್ಲ ವಾದದಲ್ಲೂ ಸೋತಂತಹ ಜನಗಳೆಲ್ಲ ಆಚಾರ್ಯರನ್ನು ಪ್ರಶ್ನೆ ಮಾಡಿದರು. ತಮ್ಮ ಎಲ್ಲ ಶಾಸ್ತ್ರ ಕೋವಿದರು, ಎಲ್ಲ ನಮಗೆ ಅರ್ಥ ಆಗಿದೆ, ಆ ಬಗ್ಗೆ ನಮಗೆ ಯಾವ ಸಂಶಯನೂ ಉಳ್ಕೊಂಡಿಲ್ಲ, ಆದರೆ ಒಂದು ನಾವು ಇನ್ನೂ ತಿಳ್ಕೋಬೇಕಾಗಿದೆ, ತಮ್ಮ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ ಹೇಳಿ ಕೇಳಿಕೊಂಡ್ರು. ಏನ ವಿಷಯ ಅಂದರೆ, ನೀವು ಕಾವ್ಯವನ್ನು ಬರೀಬೇಕು, ಕಾವ್ಯದಲ್ಲಿ ನಿಪುಣರು ಅಂತ ನಿಮಗೆ ಗೊತ್ತಾಗಬೇಕು, ಅದು ಚಿತ್ರಕಾವ್ಯವನ್ನು ಬರೀಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿರುತ್ತೆ. ಆ ರೀತಿ ಬರೆದಾಗ ಅದರಲ್ಲೂ ಪ್ರಾವೀಣ್ಯ ಇದೆ, ಅಂದಮೇಲೆ ನಿಮ್ಮ ಪ್ರಾವೀಣ್ಯ ಅನ್ನೋದು ಸಮಗ್ರ ಸರ್ವಾಂಗೀಣ ಅಂತ ಅರ್ಥವಾಗುತ್ತೆ ಅಂತ ಪ್ರಾರ್ಥನೆ ಮಾಡಿದಾಗ ಆಚಾರ್ಯರು ತಕ್ಷಣ ಆಗಲಿ ಅಂತ ಒಪ್ಪುಗುತ್ತಾರೆ. ಇದನ್ನು ಎಲ್ಲರೂ ಇಂಥ ಮಾತನ್ನು ಒಪ್ಪುಗಬೇಕಾದ ಕಾರಣ ಇಲ್ಲ. ಒಬ್ಬ ಫಿಸಿಕ್ಸ್ ಮೇಸ್ಟರನ್ನು ಕೆಮಿಸ್ಟ್ರಿ ಪಾಠ ಮಾಡಿ ಅಂತ ಕೇಳಿದರೆ ನಂಗೆ ಬರಲ್ಲ ಅಂತ ಹೇಳ್ಬೋದು, ಏನು ದೋಷ ಇಲ್ಲ ಅದರೊಳಗೆ. ಕೇಳಿದವನೇ ದಡ್ಡ ಆಗ್ತಾನೆ, ಹೇಳಿದವನಲ್ಲ ನಾನು ಬರೋದಿಲ್ಲ ಅಂಥೇಳಿ ಅವ್ರು ಕೇಳಬಾರ್ದು, ಹುಡುಗರು ಹೇಳ್ತಾರೆ ಆಗಲೇ ಕೇಳಬಾರ್ದು ಕೂತು ಅಂತ ಹೇಳಿಬಿಡ್ತಾರೆ. ಆಚಾರ್ಯರು ಹಾಗಲ್ಲ, ಅವರು ಸರ್ವಜ್ಞರಾದ್ದರಿಂದ ಪ್ರತಿಯೊಂದರಲ್ಲೂ ಕೂಡ ಅವರು ತಮ್ಮ ಪ್ರಾವೀಣ್ಯವನ್ನು ತೋರಿಸಬೇಕು. ಸರ್ವಜ್ಞ ಅಂತ ಪದದೊಳಗೆ ಯಾವೊಂದರ ಬಗ್ಗೆ ಉತ್ತರ ಕೊಡದೆ ಹೋದರೂ ಸರ್ವಜ್ಞತ್ವಕ್ಕೆ ಲೋಪ ಬಂದಾಗಲೇ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯ ವಿಷಯ ಅರ್ಥ ಮಾಡಿಕೊಡುತ್ತಾ ಹೋದಂತೆ ನಿಮಗೆ ದೇವರ ವಿಷಯ ಅರ್ಥ ಆಗ್ತದೆ. ಆಚಾರ್ಯ ಸರ್ವಜ್ಞರಾಗಿದ್ದಾಗ ದೇವರು ಹೇಗಿರಬೇಕು, ಕೃಷ್ಣ ಹೇಗಿದ್ದಿರಬಹುದು, ರಾಮ ಹೇಗಿದ್ದಿರಬಹುದು, ವೇದವ್ಯಾಸರು ಹೇಗೆ, ಆ ಒಂದು ಚಿತ್ರಣಕ್ಕೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಸಂಗ. ಹಾಗಾದ್ರೆ ಆಚಾರ್ಯರು ಏನು ಮಾಡ್ತಾರೆ, ಆಯಿತು ಅಂತ ಒಪ್ಕೋತಾರೆ. ಒಪ್ಪಿಕೊಂಡು ಎಂದು ಬರ್ಕೊಟ್ರು ಸಾಕಾಗ್ತದೆ, ಅವಲೇ ಹಾಗೇನು ಬರ್ಕೊಡೋಕಂತ ಕೇಳಿಲ್ಲ ಅವರು. ಆಚಾರ್ಯ ತಕ್ಷಣ ಹೇಳ್ಬಿಡ್ತಾರೆ ಇದು ಆಚಾರ್ಯರ ವೈಶಿಷ್ಟ್ಯ. ಆ ಕ್ಷಣಕ್ಕೇನೆ ಅವ್ರ ರೀತಿ ಆಶುದೇವ ಅಂತ ಹೇಳ್ತೇವಲ್ಲ, ಇಮ್ಮಿಡಿಯೇಟೇ ಮಾಡೋ. ಆಗ ರಚನೆ ಮಾಡಿದ ಗ್ರಂಥನೇ ಇದು. ಭಗವನ್ ಚಿತ್ರಕವಿತಾಂ ಲೌಕಿಕೀಂ ದರ್ಶಯನ್ ಕಿಲ ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃತಾಹ ವಿಶ್ವ ವಿಸ್ಮಯಂ. ಸುಮಧ್ವ ವಿಜಯದಲ್ಲಿ ಬಂದಿರತಕ್ಕಂಥ ಯಮಕ ಭಾರತದ ವರ್ಣನೆ. ಆ ಕ್ಷಣಕ್ಕೆ ನೀವು ಏನು ಮಾಡಿದಿರಿ, ಗ್ರಂಥವನ್ನು ಬರೆದ್ರಿ, ಅದೇ ಗೋಪ್ಯಂ ಭಾರತ ಸಂಕ್ಷೇಪಂ ಅಂತ ಕರೀತಾರೆ. ಭಾರತ ಸಂಕ್ಷೇಪ ಇನ್ನೊಂದು ಹೆಸರು ಆಯ್ತಾ, ಭಾರತ ಸಂಕ್ಷೇಪ, ಸಂಕ್ಷೇಪ ಭಾರತ, ಸಂಗ್ರಹ ರಾಮಾಯಣ ಇದ್ದ ಹಾಗೆ ಸಂಕ್ಷೇಪ ಭಾರತ. ಸಣ್ಣ 81 ಶ್ಲೋಕದಲ್ಲಿ ಮಹಾಭಾರತವನ್ನು ಹೇಳೋದು, ಅಷ್ಟು ದೊಡ್ಡ ಭಾಷ್ಯವನ್ನು, ಬ್ರಹ್ಮಸೂತ್ರ ಭಾಷ್ಯವನ್ನು 32 ಶ್ಲೋಕದಲ್ಲಿ ಹೇಳ್ತಾರೆ. ಅಷ್ಟು ದೊಡ್ಡ ತಾತ್ಪರ್ಯವನ್ನು ಬರೀ 81 ಶ್ಲೋಕದಲ್ಲಿ ಹೇಳ್ತಾರೆ. ಇದು ಹಾಗೇನೆ, ಸಂಕ್ಷೇಪ ವಿಸ್ತಾರಾಭ್ಯಾಮ್ ಹಿ ಪ್ರವದಂತಿ ಮನೀಷಿಣಃ ಅಂತ ಒಂದು ಮಾತು ಆಚಾರ್ಯ ಕೋಟ್ ಮಾಡಿದ ವಾಕ್. ಒಬ್ಬ ಬಹಳಷ್ಟು ವಿಷಯದ ಬಗ್ಗೆ ಪ್ರಾವೀಣ್ಯವಿದ್ದ ವ್ಯಕ್ತಿ ಎರಡು ರೀತಿ ಸಾಮರ್ಥ್ಯ ಹೊಂದಿರ್ತಾನಂತೆ. ಅತ್ಯಂತ ಸಂಕ್ಷೇಪ ಹೇಳಬೇಕಾ ಅದಕ್ಕೂ ತಯಾರು, ಅತ್ಯಂತ ವಿಸ್ತಾರ ಹೇಳಬೇಕಾ ಅದಕ್ಕೂ ತಯಾರು. ಎರಡೂ ಬಂದಾಗ ಅದು ಬಹಳ ವಿಶೇಷವಾದ ರೀತಿ. ಸಂಕ್ಷೇಪ ಬಂದರೆ ವಿಸ್ತಾರ ಬರೋದಿಲ್ಲ, ವಿಸ್ತಾರ ಬಂದರೆ ಸಂಕ್ಷೇಪ ಬರೋದಿಲ್ಲ, ಎರಡೂ ಬರೋದಿಲ್ಲ ಎಂಬ ವಿಚಾರ ಬೇರೆ. ಅದು ಎರಡರ ಒಂದು ಬಿಸಾದರೂ ಅದು ಸರ್ವಜ್ಞತ್ವದ ಧಕ್ಕೆ. ಎರಡೂ ಬರಬೇಕು, ಎರಡೂ ಕೂಡ ಸುಮ್ಮನೆ ಬಂದರೂ ಉಪಯೋಗ ಇಲ್ಲ, ಪರ್ಫೆಕ್ಷನ್ ಇರಬೇಕು, ಎರಡರಲ್ಲೂ ಕೂಡ ಸಮಗ್ರತೆ ಇರಬೇಕು. ಅದು ಆಚಾರ್ಯರ ವೈಶಿಷ್ಟ್ಯ. ಆದಷ್ಟು ಅಣುಭಾಷ್ಯ ನೋಡಿದವರಿಗೆ ಅದೆಷ್ಟು ಸಮಗ್ರ ಅನ್ನೋದಕ್ಕೆ ರಾಯರ ತತ್ವಮಂಜರಿ ಸಾಕ್ಷಿ ಆಗ್ತದೆ. ತತ್ವಮಂಜರಿ ಒದ್ದವರಿಗೆ ಅಣುಭಾಷ್ಯ ಹೆಸರಿಗೆ 32 ಶ್ಲೋಕ ಅಷ್ಟೇ, ಅಣುಭಾಷ್ಯ ಅಂತ ಕರೆದು ಇಡೀ ಭಾಷ್ಯದ ಅರ್ಥ ಇದೆ ಅಂತ ಹೇಳಿಬಿಟ್ರು. ಅದು ಹೇಗೆ ಅಂತ ರಾಯರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ, ಯಾವ ರೀತಿ ಪ್ರತಿಯೊಂದು ಸೂತ್ರದ ಅಧಿಕರಣದ ಅರ್ಥ ಬಂದಿದೆ ಎಂಬುದನ್ನು ರಾಯರು ತಮ್ಮ ಟೀಕಾದೆಲ್ಲ ತೋರಿಸಿಕೊಡ್ತಾರೆ. ಅದೇ ರೀತಿ ಯಮಕ ಭಾರತ ಕೂಡ ಹಾಗೆ, ಮಹಾಭಾರತದಲ್ಲಿ ಏನೇನು ಹೇಳಿದ್ದಾರೋ ಅದರೆಲ್ಲ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅಲ್ಲಿ ಎರಡು ಸಮಸ್ಯೆಗಳು, ಮಹಾಭಾರತ ತಾತ್ಪರ್ಯ ಹೇಳಬೇಕು, ಅದು ನಿರ್ಣೀತವಾದ ತಾತ್ಪರ್ಯ ಆಗಬೇಕು. ಅದೇ ತಾತ್ಪರ್ಯ ಅಂದ ಅನೇಕ ತಾತ್ಪರ್ಯ, ಇದೂ ಒಂದು ತಾತ್ಪರ್ಯ ಅಲ್ಲ, ಇದೇ ಮುಖ್ಯ ತಾತ್ಪರ್ಯ. ಆ ರೀತಿ ವಿಸ್ತಾರವಾಗಿ ಅನೇಕ ಆಧಾರಗಳನ್ನು ಕೊಟ್ಟು ಸಂಗ್ರಹ ಮಾಡಿ ವಿಶ್ಲೇಷಣೆ ಮಾಡಿ ಎಲ್ಲ ಮಾಡಿದ ಗ್ರಂಥ ಮಹಾಭಾರತ. ಅದಿಷ್ಟನ್ನು ಚಿಕ್ಕದಾಗಿ ಹಿಡಿದುಕೊಳ್ಳಿ ಆಚಾರ್ಯ ಈ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಇನ್ನೊಂದು ತಿಳ್ಕೋಬೇಕಾದ ಅಂಶ ಕೂಡ ಇದೆ. ಅವರು ಏನು ಪ್ರಶ್ನೆ ಕೇಳಿದ್ರಲ್ಲ, ಆ ಪ್ರಶ್ನೆ ಕೇಳಿದಾಗ ಅವ್ರ ಉದ್ದೇಶ ಎರಡಿರ್ತದೆ. ಎಲ್ಲದರಲ್ಲೂ ಸರ್ವಜ್ಞರು ಅಂತ ತಿಳ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ, ನೀವು ತಿಳಿಸಿಕೊಡಿ ಅಂತ ಕೇಳಿದ್ರು. ಆಚಾರ್ಯರಾಗ ತಿಳಿಸಿದಾಗ ಇವರು ಏನು ಇನ್ನೊಂದಕ್ಕೆ ಏನು ಕಾಯ್ತಿರ್ತಾರೆ ಗೊತ್ತಾ, ಓಹೋ ಚಿತ್ರಕಾವ್ಯ ಬರ್ರಿ ಅಂತ ಹೇಳಿದ ತಕ್ಷಣ ಯಾವುದೋ ಕಾಳಿದಾಸನಂತ ಕಾರ್ಯ ಬರೆದು ಬಿಟ್ರಿ, ನೀವು ಯತಿಗಳು ಯತಿ ಧರ್ಮ ಹೋಯಿತು ಅಂತ ಗಲಾಟೆ ಮಾಡ್ತಾರೆ. ಮತ್ತೆ ಆಯ್ತಾ, ಜಟ್ಟಿಗಳು ಬಂದಿರಲ್ಲ ನಿಮಗೆ, ಕುಸ್ತಿ ಬರಬೇಕು ನೀವಿಲ್ಲ, ಕುಸ್ತಿಯಲ್ಲಿ ಗೆದ್ದರೆ ನೀವು ಸರ್ವಜ್ಞರು ಅಂತ ಒಪ್ತೇವೆ, ಇಲ್ಲದವ್ರು ಇಲ್ಲ. ಹೂ ಅಂತ ಬಂದುಬಿಟ್ರೆ ಯತಿ ಧರ್ಮ ಬಿಟ್ಬಿಟ್ರಿ ತಕ್ಷಣ, ಯತಿಗಳು ಕುಸ್ತಿ ಗಿಸ್ತಿ ಆಡಬಾರದು, ಬ್ರಹ್ಮಚಾರಿಗಳೇ ಆಡಬಾರದು. ಸರಿ, ಉಪನಯನ ಆದೇಶ ಹೇಳ್ಕೊಡ್ತಾರೆ ಎಲ್ಲ ಕೂಡ, ರೀಜಬಾರದು, ಮರ ಹತ್ತಬಾರದು ಎಲ್ಲ ಹೇಳ್ತಾರೆ. ಏನೇನು ಮಾಡ್ತಾರೋ ಮಾಡಬೇಡ ಅಂತ ಹೇಳಿರ್ತಾರೆ ಅಷ್ಟೇ, ಮೊದಲೇ ಅವ್ರು ಯಾವುದು ಕೇಳೋದಿಲ್ಲ ಅವರು. ಯತಿಗಳಿಗಂತೂ ಆ ಧರ್ಮ ಭಾರಿ ಜಾಸ್ತಿಯ ಧರ್ಮ. ಆದ್ದರಿಂದ ಕಾವ್ಯಾಲಾಪಾಂಶ ವರ್ಜೇತ ಅಂತ ಶಾಸ್ತ್ರ ವಾಕ್ಯ ಇದೆ. ಅಂದಮೇಲೆ ನೀವು ಕಾವ್ಯ ಬರೆದು ಬಿಟ್ಟರೆ ಯತಿ ಧರ್ಮ ಕಳ್ಕೊಂಡ್ಬಿಡ್ತೀರಿ, ಅದನ್ನು ಆರೋಪ ಮಾಡಬೇಕಾಗಿದೆ. ಇವರೇ ಒಂದು ಕಡೆ ಹೇಳಿದ್ರು ಒಂದು ಕಷ್ಟ, ಬಿಟ್ಟರು ಒಂದು ಕಷ್ಟ. ಅದು ಆಚಾರ್ಯ ಹೇಗೆ ಮಾಡಿದರು ಅಂದರೆ ಯಮಕ ಭಾರತ ಬರೆದು ಬಿಟ್ರು. ಸೊ ಚಿತ್ರ ಕಾವ್ಯ ಆಯಿತು, ಕಾವ್ಯ ಹೇಳಿಬಿಟ್ರು, ದೇವರ ಕಥೆ ಹೇಳಿದ್ರೆ ಯತಿ ಧರ್ಮ ಬಿಡಲಿಲ್ಲ. ಯತಿ ದೇವರ ವಿಷಯ ಹೇಳಿದ್ದರಿಂದ ಯತಿ ಧರ್ಮ, ಸಾಮಾನ್ಯವಾಗಿ ಒಬ್ಬ ಗೃಹಸ್ಥ ಬ್ರಹ್ಮಚಾರಿಗಳೇನೆ ದೇವರ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡಿದರೆ ಆಶ್ರಮ ಧರ್ಮ ಲೋಪ ಆಗ್ತದೆ ಅಂತ ಹೇಳ್ತಾರೆ. ಅಷ್ಟು ಸ್ಟ್ರಿಕ್ಟ್ ಅದು ಒಂದು. ಅಂತ ಯತಿಗಳಿಗಂತೂ ಪರಮಹಂಸರಿಗೆ ಆಚಾರ್ಯರಿಗೆ ಶುದ್ಧೇ ಭಾಗವತೇ ಸರ್ವೇ ದಿರತೋ ಯದ್ದುರ್ಕೋ ತರಹ ಅಂತವ್ರಿಗೆ ಭಾರಿ ದೊಡ್ಡ ಧರ್ಮ. ಆಚಾರ್ಯ ಎಷ್ಟು ಸರಿಯಾಗಿ ಮಾಡಿದರು ಅಂತ ಕೇಳಿದರೆ ಚಿತ್ರಕಾವ್ಯನೂ ಆಗಿರಬೇಕು, ದೇವರ ಕಥೆನೂ ಆಗಿರಬೇಕು. ಇದು ಆಚಾರ್ಯ ಮತ್ತೊಂದು ವೈಶಿಷ್ಟ್ಯ. ಇದನ್ನು ಯಾತಕ್ಕೆ ಹೇಳಿದೆ ಅಂದರೆ, ಇದೇ ಅವ್ರು ಏನು ಮಾಡಿದ್ರು, ಅದ್ವೈತ ಮತದವರು ಕೇಳಿಕೊಂಡ್ರು ಎಲ್ಲ ಕೂಡ, ನಿಮಗೆ ಎಲ್ಲ ವಿದ್ಯೆನೂ ಬರ್ತದ ಅಂತ ಕೇಳಿದ್ರು, ಬರ್ತದೆ ಅಂದರು. ಅವರು ಕಾಮಶಾಸ್ತ್ರಕ್ಕೆ ಹೊರಟರು ಅವರು. ತಕ್ಷಣ ಅವ್ರು ಏನು ಮಾಡಿದ್ರು ಗೊತ್ತಿಲ್ಲ ಅಂತ ಏನು ಮಾಡಿಬಿಟ್ರು, ಗೊತ್ತಲ್ಲ ಈ ಜಗತ್ತಿಗೆ ಗೊತ್ತ ಕಥೆ ಅದು ಅದು ಗೊತ್ತಿಲ್ಲ ಅಂತ ಒಪ್ಕೊಂಡ್ರು, ಮಾಡಬಾರ್ದು ಮಾಡಿ ಪ್ರೂವ್ ಮಾಡಲಿಕ್ಕೆ ಹೋದ್ರು, ಡಬಲ್ ಲಾಸ್ ಅಂತ. ಆಚಾರ್ಯ ಏನ್ ಮಾಡಿದ್ರು ಲೆಕ್ಕ ಹಾಕ್ಬೋದು, ಗೊತ್ತಿದೆ ಇಮಿಡಿಯೇಟ್ ತೋರಿಸಿದ್ರೆ ಶುದ್ಧವಾಗಿ ತೋರಿಸಿದ್ರು. ಯಾವ್ದು ಲೌಕಿಕ ಕಾವ್ಯ ಬರಿಬೋದಾಗಿತ್ತು, ಬರ್ಲಿಕ್ಕೆ ಹೋಗ್ಲಿಲ್ಲ ಆಚಾರ್ಯ. ಧರ್ಮವನ್ನು ಯಾವ ಕಾಲಕ್ಕೂ ಬಿಡಬಾರ್ದು. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ದುರ್ಕೋದರ. ಈ ದೃಷ್ಟಿಯಿಂದ ಆಚಾರ್ಯರು ತೋರಿಸಿರ್ತಕ್ಕಂಥ ಯಮಕ ಭಾರತದ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ತತ್ವಗಳು ಬಹಳಷ್ಟಿದೆ, ಅದನ್ನೆಲ್ಲ ಹೇಳೋದಕ್ಕೆ ಅದು ಕೇಳಬೇಕು. 81 ಶ್ಲೋಕದಲ್ಲಿ ಪ್ರತಿಯೊಂದರಲ್ಲೂ ಯಮಕ ಇರಬೇಕು ಅಂತ ಹೇಳಿದನಲ್ಲ, ಸುಮ್ಮನೆ ಪಾಠ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಿರೋದು, ಸುಮ್ಮನೆ ಅಲ್ಲಲ್ಲಿ ಸ್ಯಾಂಪಲ್ ನೋಡ್ಬೋದು ಅಷ್ಟೇ. ಧ್ಯಾಯೇತ್ತಂ ಪರಮಾನಂದಂ ಯನ್ಮಾತಾಪತಿ ಭಯದ ಪರಮಾನಂದಂ ಉಜ್ಜಿತ ಪರಮಾನಂದಂ ಪದ್ಯಾದ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ. ಪರಮಾನಂದಂ ಪದ 4 ಸರ್ತೆ ಉಪಯೋಗಿಸ್ತಾರೆ. ಆ ರೀತಿ ರಿಪೀಟ್ ಆದಾಗ ಯಮಕ ಅಂತ ಕರೀತಾರೆ. ರಿಪೀಟ್ ಆಗಿಬಿಟ್ರೆ ಯಮಕ, ಅದೇ ಒಂದು ಪದ ರಿಪೀಟ್, ಅಕ್ಷರ ರಿಪೀಟ್ ಆಗಿಬಿಟ್ರೆ ಅನುಪ್ರಾಸ, ಯಮಕ ಅಲ್ಲ. ಅಕ್ಷರ ರಿಪೀಟ್ ಆಗಬಾರದು. ಏನು ರಿಪೀಟ್ ಆಗಬೇಕು? ಪೂರ್ತಿಯಾಗಿ ಪದ ರಿಪೀಟ್ ಆಗಬೇಕು. ಅಂತ ಪದ ರಿಪೀಟ್ ಆಗಿದ್ದಕ್ಕೇನೆ ಇದು ಪರಮಾನಂದಂ 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 ಪರಮಾನಂದಂ. ಇದರಲ್ಲಿ ಯಾರು ಹೇಳಿದ್ದು? ಪರಮಾನಂದಂ ತಂ ಧ್ಯಾಯೆ ಆನಂದಮಯೋ ಅಭ್ಯಾಸ. ಬ್ರಹ್ಮಸೂತ್ರದ ಅರ್ಥವನ್ನಾಗಬೇಕು. ದೇವರು ಎಂಥವನು ಅಂದರೆ ಆನಂದಪೂರ್ಣ. ದೇವರು ನಮಗೆ ವ್ಯತ್ಯಾಸ ಇರೋದೆ ಅದರಲ್ಲಿ. ನಮಗೆ ಆನಂದ ಬೇಕು ಅಂತ ಅನ್ಕೋತೇವೆ, ಆನಂದ ಸಿಗೋದಿಲ್ಲ. ದೇವರಿಗೆ ಆನಂದ ಯಾವಾಗಲೂ ಇರೋದು. ಇಷ್ಟು ಜೀವರಿಗೂ ಪರಮಾತ್ಮ ದೊಡ್ಡ ವ್ಯತ್ಯಾಸ ಅಂದರೆ ನಿತ್ಯಾನಂದಪೂರ್ಣ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನ. ಅದಕ್ಕೆ ಪರ ಒಂದು ಆನಂದ ಇರೋದು, ಯಾವಾಗಲೂ ಇರೋದು. ಆನಂದ ಎಂಥ ಆನಂದ ಅಂದರೆ ಪರಮಾನಂದ. ಪರಮಾನಂದ ಕೆಲಸ ಸಿಕ್ತು, ಆನಂದ ಆಯಿತು. ಒಳ್ಳೆ ಕೆಲಸ ಸಿಕ್ತು, ಇನ್ನೂ ಆನಂದ ಜಾಸ್ತಿ ಆಯಿತು. ಹೈಯೆಸ್ಟ್ ಸಿಕ್ತು, ಪರಮಾನಂದ ಆಗಬೇಕು. ದೇವರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ್ದರಿಂದ ಪರಮಾನಂದ. ಮತ್ತು ಆನಂದಕ್ಕೆ ದುಃಖದ ಭಯ ಇರಬಾರ್ದು. ಇದು ಬಿಟ್ಟರೆ ಅದು ಪೂರ್ಣ ಆನಂದ ಅಲ್ಲ. ಅದಕ್ಕೋಸ್ಕರ ಪರಮಾನಂದ ಅಂತ ಹೇಳಿದರೆ ದುಃಖ ಅಸಂಭಿನ್ನವಾದಂಥ ಆನಂದ, ದುಃಖದ ಲೇಪವಿಲ್ಲದೆ ಇರತಕ್ಕಂಥ ಆನಂದ, ಅದನ್ನು ದೇವರು ಹೊಂದಿದ್ದಾನೆ ಎಂಬುದನ್ನು ತಿಳಿಸ್ತಾ ಶ್ರೀಮದ್ ಆಚಾರ್ಯ ಉಜ್ಜಿತ ಪರಮಾನಂ. ಅದಕ್ಕಿಂತ ದೊಡ್ಡ ಆನಂದ ಇಲ್ಲೇ ಇಲ್ಲ. ಆನಂದ ಇದಕ್ಕಿಂತ ದೊಡ್ಡ ಆನಂದ ಇರ್ಬೋದಲ್ಲ, ಇಲ್ಲೇ ಇಲ್ಲ. ಭಾರಿ ದೊಡ್ಡ ಆನಂದ, ಇನ್ಕಂಪೇರಬಲ್ ಆನಂದ, ಪೂರ್ಣಾನಂದ, ಸದಾನಂದ, ಇದೆಲ್ಲ ದೇವರ ಆನಂದದ ವೈಶಿಷ್ಟ್ಯ ಅಂತ ತಿಳಿಸಿ ದೇವರು ಸ್ತೋತ್ರ ಮಾಡಿದರು. ಸದೈವ ಪರಮಾನಂದಂ ಯಶ್ಚ ಕರಾಲೋಲಂ ಚಕ್ರಂ ಕಾಲಃ ಪರಃ ಸಹಿ ಕರಾಲೋಲಂ ಯಶ್ಚ ಗದಾ ಪವಮಾನ ಸನ್ಸ ವ್ಯಾಸೋ ಅಭವತ್ ಸದಾ ಪವಮಾನ. ಇಲ್ಲೂ ಹಾಗೆ ಪೂರ್ವಾರ್ಥದಲ್ಲಿ ಕರಾಲೋಲಂ ಕರಾಲೋಲಂ, ಉತ್ತರಾರ್ಧದಲ್ಲಿ ಪವಮಾನ ಪವಮಾನ, ಗದಾ ಪವಮಾನ ಸದಾ ಪವಮಾನ. ಸೊ ಎರಡು ಒಂದು ಶ್ಲೋಕ, ಒಂದೇ ಒಂದು ಪದ ಒಂದು ಸರ್ತಿ ರಿಪೀಟ್ ಆಗಿಬಿಟ್ರೆ ಯಮಕಾಲಕಾರ ಬಂದುಬಿಡುತ್ತೆ. ಮೊದಲ ಸರ್ತಿ 4 ಸರ್ತಿ ಮಾಡಿದರು. ಇಲ್ಲಿ ಪೂರ್ವಾರ್ಧದಲ್ಲಿ 2 ಸರ್ತೆ, ಉತ್ತರಾರ್ಧದಲ್ಲಿ 2 ಸರ್ತಿ ಮಾಡಿದರು. ಕರಾಲೋಲಂ ಚಕ್ರಂ, ಪರಮಾತ್ಮನ ಕರಾಲೋಲಂ ಕೈಯಲ್ಲಿ ಸದಾ ಕಾಲ. ನಮಗೆಲ್ಲ ಯಾವ ಕಾಲಚಕ್ರ ಕಂಡ್ರೆ ಮನುಷ್ಯ ಎದೆ ಒಡೆದು ಹೋಗ್ತಾನೋ, ಅದು ಪರಮಾತ್ಮನ ಕೈಯಲ್ಲಿ ಸದಾ ಕಾಲಾನು ಸುತ್ತಾ ಇದೆ. ಅದಕ್ಕೆ ಕಾಲಾಂತರ್ಗತ ಕಾಲ ನಿಯಾಮಕ, ಪರಮಾತ್ಮ ಚಕ್ರಪಾಣಿ ಅಂತ ಹೇಳಿದರೆ ಕಾಲ ನಿಯಾಮಕ ಅಂತ ಅರ್ಥ. ಏಕೆ ಚಕ್ರ ಎಂಬುದೇನು? ಕಾಲದ ಸೂಚಕ. ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಏನರ್ಥ? ಈ ಕಂಟ್ರೋಲ್ಸ್ ಅಂತ. ಅವನ ಕೈಯಲ್ಲಿದ್ದಾನೆ ಅಂದರೆ ಕಂಟ್ರೋಲ್ ಮಾಡ್ತಾನೆ. ಚಕ್ರವನ್ನು ಪರಮಾತ್ಮ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಕೇಳಿದರೆ ಅದನ್ನು ನಿಯಮನ ಮಾಡ್ತಾನೆ. ಚಕ್ರದ ಸಂಕೇತ ಇನ್ನೊಂದು, ಅದು ಚಕ್ರ ಯಾವಾಗಲೂ ಕೂಡ ಅಲಂಕಾರ ಯಾವುದರಿಂದ ಮಾಡಿರಲಿ, ಅದನ್ನು ಮಾಡಬೇಕಾದ ಉಕ್ಕಿನಿಂದನೇ ಮಾಡಬೇಕು. ಚಕ್ರ ಉಕ್ಕಿನಿಂದ ಮಾಡಿದ್ರೆ ಪವರ್ ಇರೋದು. ಒಲೆ ನಾವು ಬಂಗಾರದ ಮಾಡಿಸಿದ್ರೆ ಹೇಗಾಗುತ್ತೆ ಲೆಕ್ಕ? ಒಲೆಯನ್ನು ಚಿನ್ನದಲ್ಲಿ ಮಾಡಿಸ್ಬಾರ್ದು. ಒಲೆ ಯಾವುದ್ರಲ್ಲಿ ಇರಬೇಕದು? ಕಬ್ಬಿಣದಲ್ಲೇ ಇರಬೇಕು. ಎಲ್ಲ ಚಿನ್ನ ಮಾಡಿಸ್ತೇವೆ ಅಂತ ಹೇಳಿ ಅದನ್ನು ಚಿನ್ನದ ಮಾಡಿಸ್ಬಾರ್ದು. ಅದೇ ಚಕ್ರ ಯಾವಾಗಲೂ ಯಾವುದ್ರಲ್ಲಿ ಇರಬೇಕು? ಉಕ್ಕಿನಲ್ಲಿರಬೇಕು. ಅದು ಕಪ್ಪು ಬಣ್ಣ. ಅದಕ್ಕೆ ಕೃಷ್ಣಾವರಣ, ದುರ್ಗಾದೇವಿ ಅದಕ್ಕೆ ನಿಯಾಮಕರು. ಅಂದರೆ ದುರ್ಗಾದೇವಿ ನಿಯಾಮಕನಾಗಿದ್ದಾನೆ. ಯಶ್ಚ ಕರಾಲೋಲಂ ಚಕ್ರಂ ಅನ್ನೋದಕ್ಕೆ ದುರ್ಗಾ ಚಕ್ರಾದಿ ದೇವಿ ಇಷ್ಟ. ಅದನ್ನೆಲ್ಲ ಆಚಾರ್ಯರು ತಾವೇ ಅರ್ಥ ಹೇಳುತ್ತಾ ಮಹಾಭಾರತ ತಾತ್ಪರ್ಯ ನಿಲಯದಲ್ಲಿ ಹೇಳಿದ್ದಾರೆ, ತಿಳ್ಕೊಂಡಿರ್ಬೇಕಲ್ಲ. ಮತ್ತೆ ಎಂಥ ಕಾಲ ಇದು? ಅಯಂ ಅಲಂ ಕರಾಲ, ಅತ್ಯಂತ ಭಯಂಕರವಾದ ಕಾಲಚಕ್ರ ತನ್ನ ಕೈಯಲ್ಲಿ ಇಲಾಜಾಲ ಸುತ್ತಾ ಇದೆ. ಯಶ್ಚ ಗದಾ ಪವಮಾನ, ಪರಮಾತ್ಮ ಕೈಲಿರೋ ಚಕ್ರ ಕಾಲ, ಅದ್ರ ಕೈಲಿದ್ದಿರೋ ಗದಾ ಪವಮಾನ, ಸಾಕ್ಷಾತ್ ವಾಯುದೇವರು. ಗದಾತು ವಾಯು ಬಲ ಸಂವಿದಾತ್ಮ, ಗದೆ ವಾಯುದೇವರ ಸ್ವರೂಪ, ಜ್ಞಾನ ಮತ್ತು ಆನಂದಗಳ ವಿಶೇಷವಾದಂಥ ಸಂಕೇತ ಅಂತ ಹೇಳಿದರು. ಅವರೇ ಏನಾದರೂ ಕೊನೆಗೆ ಸದಾ ವ್ಯಾಸಃ ಅಭೂತ್. ಅವರು ವ್ಯಾಸ ವೇದವ್ಯಾಸರಿಗೆ ಅವತಾರ ಮಾಡಿದರು. ಮಹಾಭಾರತ ತಾತ್ಪರ್ಯವೆಲ್ಲ ಕೊಟ್ಟ ಆಚಾರ್ಯರು ಮೊದಲು ನಾರಾಯಣ ಸ್ತೋತ್ರ ಮಾಡಿದರು. ಅದಕ್ಕೆ ನಾರಾಯಣ ಸುರಗುರು ಮತ್ತು ಮಹಾಭಾರತ ಶುರುವಾಗೋದ್ರಿಂದ ನಾರಾಯಣ ಸ್ತೋತ್ರ ಮಾಡಿದರು. ಆಮೇಲೆ ವೇದವ್ಯಾಸರು ಸ್ತೋತ್ರ ಮಾಡ್ತಾರೆ. ಯಾತಕ್ಕೆ ಅಂತ ಕೇಳಿದರೆ ಮಹಾಭಾರತ ಬರದ ರೂಪ, ಮಹಾಭಾರತ ಪ್ರತಿಪಾದ್ಯ ರೂಪ ನಾರಾಯಣ, ಅದನ್ನು ಬರದ ರೂಪ ವ್ಯಾಸ ರೂಪ, ಅದಕ್ಕೆ ವೇದವ್ಯಾಸರು ಅಂತ ಹೇಳಿದರು. ವೇದವ್ಯಾಸರು ಅಂತ ಎಷ್ಟು ಹೇಳಿದರೂ ಕೂಡ ಜನಕ್ಕೆ ಭಾರಿ ದೊಡ್ಡವರು ಋಷಿಗಳು ಅಂತ ಅರ್ಥ ಆಗಿಬಿಟ್ರೆ ಕಷ್ಟ ಅಂಥೇಳಿ, ಸಾಕ್ಷಾತ್ ನಾರಾಯಣನೇ ವ್ಯಾಸಃ ಅಭೂತ್. ಯಹ ವ್ಯಾಸಃ ಅಭೂತ್, ಯಹ ಅಂದರೆ ಜ್ಞಾನರೂಪ, ಜ್ಞಾನರೂಪನಾದ ಸಾಕ್ಷಾತ್ ನಾರಾಯಣನೇ ದಾನ ಕಾರ್ಯಕ್ಕೋಸ್ಕರ ವೇದವ್ಯಾಸನಾಗಿ ಅವತರಿಸಿದ ಅಂತ ಹೇಳಿದ್ರಿಂದ ಮಹಾಭಾರತ ತಾತ್ಪರ್ಯ ಅದು. ಮಹಾಭಾರತದ ಎಷ್ಟೋ ಹೇಳ್ತಾರೆ ಜನಗಳು, ವೇದವ್ಯಾಸರನ್ನು ಮಾತ್ರ ದೇವರು ಅಂತ ಒಪ್ಪೋದಿಲ್ಲ. ಮಹಾಭಾರತ ಎಲ್ಲ ವ್ಯರ್ಥ ಆಗಿ ವೇದವ್ಯಾಸರ ಬಗ್ಗೆ ನೀವು ಎಷ್ಟೇ ಹೇಳಿದರೂ ಕೂಡ ಅವರು ದೇವರು ಅನ್ನೋ ಮಾತನ್ನು ಒಪ್ಪದೆ ಹೋದರೆ ಕಶ್ಚನ ಋಷಿ ಅಂತ ಕರೆದಾಗಾಯ್ತು. ಕರೆದ ದೇವರಿಗೆ ಮಾಡಿದ ದೊಡ್ಡ ಅವಮಾನ ಅದು. ಒಂದು ಆಚಾರ್ಯ ಮೊದಲು ಹೇಳಿದ ಕೆಲಸ ಏನು, ಆ ದೇವರೇ ನಾರಾಯಣನಾದ, ಆ ದೇವರು ಯಾರೋ ಅಂತ ಆಗಿಬಿಟ್ರೆ ಚಕ್ರ ಕೈಲಿ ಹಿಡಿದವನು, ಗದೆ ಕೈಲಿ ಹಿಡಿದವನು ಅಂತ ಹೇಳಿದರು. ಚಕ್ರ ಯಾವುದೋ ಆಗಿಬಿಟ್ರೆ ಅದಕ್ಕೆ ದುರ್ಗಾ ಅಭಿಮನ್ಯವಾದ ಚಕ್ರ, ವಾಯುವಿನ ಅಭಿಮನ್ಯವಾದ ಗದ, ಮತ್ತೆ ಎಲ್ಲರೂ ಗದೆ ಆಡಬೇಕು. ಜರಾಸನ ಕೈಯಲ್ಲೂ ಗದೆ ಇತ್ತು. ಅಂಥ ಗದೆಗಳಲ್ಲ, ಅವರ ಗದೆಗಳೆಲ್ಲ ವಾಯುದೇವರ ವಿಮಾನ ದೇವತೆಗಳಲ್ಲ, ಪರಮಾತ್ಮನ ಕೈಯಲ್ಲಿ ಇದೆಯಲ್ಲ ಕೌಬೋಧಿಕಿ ಗದೆ, ಅದಕ್ಕೆ ಮಾತ್ರ ವಾಯುದೇವರ ಅಭಿಮಾನಿಗಳಾದ್ದರಿಂದ ಅದಕ್ಕೋಸ್ಕರ ಪವಮಾನ ಅಂತ ವಿಶೇಷವನ್ನು ಹೇಳಿ. ಅಂದರೆ ಅದಕ್ಕಿದೆಲ್ಲ ಹೇಳ್ತಿರೋದು ಅಂದರೆ ಚಕ್ರಸಂಗ ಗದಾಪಾಂಡಿತ ನಮಗೆ ಗೊತ್ತು, ಅದೇನು ಮಹಾ ದೊಡ್ಡ ವಿಷಯ ಅಂದರೆ ಅಭಿಮಾನಿ ದೇವತೆಗಳು ಯಾರು ನೋಡಿ ಅಂತ ಹೇಳ್ತಾರೆ. ಅಭಿಮಾನಿ ದೇವತೆಗಳು ಯಾರು ಅನ್ನೋದ್ರ ಮೇಲೆ ಬಹಳ ಮುಖ್ಯವಾದಂಥ ಹಿರಿಮೆ ಗೊತ್ತಾಗ. ಪಿ ಎ ಯಾರು ಸ್ಮಾಲ್ ಪರ್ಸನ್, ನೀ ಪಿ ಎ ಏನು ಗೌರವ ಇಲ್ಲ, ಅದು ಪ್ರೇಮಿಸ್ಟ್ರಿ ಪಿ ಎ, ಅವನು ಸ್ಟೇಟಸ್ ಚೇಂಜ್ ಆಗಿಬಿಡುತ್ತೆ ಇಮ್ಮಿಡಿಯೇಟ್. ಪಿ ಎ ಅನ್ನೋ ಪದನ ಸಾಮಾನ್ಯವಾಗ್ಬೋದು ಅಸಾಮಾನ್ಯನೂ ಆಗ್ಬೋದು, ಗದಾ ಸಾಮಾನ್ಯ ಆಗ್ಬೋದು ಅಸಾಮಾನ್ಯನೂ ಆಗ್ಬೋದು. ಈ ಗದಾ ಅಂಬ ಸಾಕ್ಷಾತ್ ವಾಯುದೇವರ ಸ್ವರೂಪವಾದ ಗದೆ ಆತನ ಕೈಯಲ್ಲಿದೆ. ಯಶ್ಯ ರಮಾ ನಮನೋಗಂ ಜಗೃಹಿ ವಿಶ್ವಂಭರಾಪಿ ನಮನೋ ಅಗಂ ಯಶ್ಯ ಪುಮಾನ್ ಆನಂದಂ ಭುಂಕ್ತೆ ಯದ್ಧಾಪ ಕಪತಿಮಾನ್ ಆನಂದಂ. ಮತ್ತೆ ಹೇಳ್ತಾರೆ ಯಶ್ಯ ರಮಾನ ಮನೋಗಂ ಜಗೃಹಿ. ವೇದವ್ಯಾಸರು ಎಷ್ಟು ದೊಡ್ಡವರು, ನಾರಾಯಣ ಎಷ್ಟು ದೊಡ್ಡವರು ಅಂದರೆ ಯಶ್ಯ ಮನೋಗಂ ರಮಾನ ಜಗೃಹಿ. ಆತನ ಮನಸ್ಸಿನ ಮಹಾಲಕ್ಷ್ಮಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಮಹಾಲಕ್ಷ್ಮಿಯಿಂದ ಹಿಡಿದು ಎಲ್ಲರ ಮನಸ್ಸನ್ನು ದೇವರು ತಿಳಿತಾನೆ, ಎಲ್ಲವನ್ನೂ ದೇವರು ತಿಳಿತಾನೆ. ಆದರೆ ದೇವರನ್ನು ತಿಳಿಯಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ, ದೇವರಿಗೆ ಮಾತ್ರ ಸಾಧ್ಯ. ಅದಕ್ಕೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ, ನಮ್ಮ ಮನಸ್ಸಲ್ಲ ರಮಾದೇವಿ ಮನಸ್ಸೇ ಪರಮಾತ್ಮನ ಬಗ್ಗೆ ಯೋಚನೆ ಮಾಡೋಕ್ಕಾಗೋದಿಲ್ಲ. ಆ ಮಾತಿನ ಸ್ವಾರಸ್ಯ ಹೇಳುತ್ತಾ ಯಶ್ಯ ರಮಾ ನ ಮನೋಗಂ ಜಗೃಹಿ ವಿಶ್ವಂಭರಾಪಿ ನ ಮನೋಗಂ, ಅದು ಮನೋಗಂ ಮನೋಗಂ, ಯಶ್ಯ ಪುಮಾನ್ ಆನಂದಂ ಭುಂಕ್ತೆ ಯದ್ಧಾವ ಕಪಿತ ಕಪತಿಮಾನ್ ಆನಂದಂ ಪರಮೇಶು ಯದಾ ತೇಜ ಪರಮೇಶು ಚಕಾರ ವಾಸುದೇವೋ ಅಜಃ ಮಾನಧಿ ಬಿಭ್ರತ್ಸು ಮಾನೋ ಮನೋ ಮಾ ಅನಧಿ ಮಾ ಆಸೀನ್ನ ವಾಸುದೇವೋ ಜಹಾ. ಪರಮಾತ್ಮ ಈ ರೀತಿಯಾಗಿ ತನ್ನ ತೇಜಸ್ಸನ್ನ ಎಲ್ಲರ ಒಳಗೂ ಕೂಡ ಇಟ್ಟಿದ್ದಾನೆ. ಪ್ರಮಾಣ ನಿಧಿ ಪರಮಾತ್ಮ ನೀತೋ ವಸುದೇವೇನ ಸ್ವತತೇನ ಸಗೋಕುಲಂ ಸುವಸುದೇವೇನ ತತ್ರ ಯಶೋದಾ ತನಯಂ ಮೇನೆ ಕೃಷ್ಣಂ ಸ್ವಕೀಯ ಮವದಾತನಯಂ. ಮಹಾಭಾರತನ ಸುಮ್ಮನೆ ನೋಡಿದವರಿಗೆ ಅದು ಪಾಂಡವರ ಕೌರವ ಕಥೆಯಾಗಿ ಕಾಣಿಸ್ತದೆ. ಆಕ್ಚುಲಿ ಮೂಲತಃ ಕೃಷ್ಣನ ಕಥೆ, ಅದು ಪೂರ್ತಿ ಕೃಷ್ಣನ ಕಥೆಯಾಗಿ ಹೇಳ್ತಾರೆ. ಕೃಷ್ಣನ ಕಥೆ ಮಹಾಭಾರತ ನೋಡಿದ್ರೆ ಸುಮ್ಮನೆ ನೋಡಿದ್ರೆ ಕಾಣಿಸೋದಿಲ್ಲ, ಮಧ್ಯೆ ಮಧ್ಯೆ ಬೇಕಾಷ್ಟು ಬರ್ತದೆ, ಭೀಷ್ಮರು ಬಾಯಲ್ಲಿ ಬರೋ ಅಲ್ಲಲ್ಲಿ ಬಂದೇನೆ ಹೋಗ್ತದೆ. ಅದನ್ನೆಲ್ಲ ಆಚಾರ್ಯ ಏನು ಮಾಡ್ತಾರೆ, ಮೊದಲಿಗೆ ಸೋತಾರೆ. ಅಂದರೆ ಕೃಷ್ಣ ಸೆಂಟರ್ಡ್ ಭಾರತ ಇದು. ಪಾಂಡವ ಕೌರವರ ಕಥೆಯನ್ನಾಗಿ ನೋಡೋದು ಮಹಾಭಾರತ ಅನ್ನೋದು ಹೊರಗಿನ ಅರ್ಥ, ಕೃಷ್ಣ ಕಥೆಯನ್ನು ಒಳಗಿನ ಅರ್ಥ. ಅದಕ್ಕೆ ಕೃಷ್ಣನ ಕಥೆಯೇ ಶುರು ಮಾಡಿಬಿಟ್ಟು ದಾಸಾವತಾರ, ಕೃಷ್ಣಾವತಾರ, ಕೃಷ್ಣನ ಬಾಲಲೀಲೆಗಳು, ಪಾಂಡವರ ಅವತಾರ, ಪಾಂಡವರ ಸಾಹಸಗಳು, ದ್ರೌಪದಿ ದೇವಿ ಹಿರಿಮೆ, ಎಲ್ಲದನ್ನು ಹೇಳ್ತಾ 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 ಎಲ್ಲ ಕೃಷ್ಣನಿಂದ ಅದು ಪಲ್ಲವಿ ಹೇಳ್ದಾಗ ಹೇಳ್ತಾರೆ. ಅದು ಕೃಷ್ಣನ ಕಥೆ ಎಂಬುದು ಪಲ್ಲವಿ, ಏನೇ ಮಾಡಿರಲಿ ಯಾರೇ ಮಾಡಿರಲಿ ಕೃಷ್ಣದಿಂದ ಆಯಿತು. ಅದನ್ನು ತಿಳಿಸಿಕೊಟ್ಟ ಅದೇ ಮಹಾಭಾರತ ತಾತ್ಪರ್ಯ ಅಂದರೆ ಎಲ್ಲ ದೇವರದು ಅಂತ ತಿಳ್ಕೊಂಡ್ಬಿಡ್ತೇವಲ್ಲ. ಆ ಒಂದು ಭಾವನೆ ಮಹಾಭಾರತ ಸುಮ್ಮನೆ ಓದಿದವರಿಗಾಗಲಿ ಅಥವಾ ಮಹಾಭಾರತವನ್ನು ಬೇರೆ ಯಾರೋ ವಿವರಿಸೆ ಮಾಡಿದ್ದನ್ನಾಗಿ ಓದಿದರೆ ಆ ಭಾವನೆ ಬರೋದೇ ಇಲ್ಲ. ಅದನ್ನು ತೋರಿಸಕ್ಕೆ ಆಚಾರ್ಯರು ಮಹಾಭಾರತ ತಾತ್ಪರ್ಯವನ್ನು ಹೇಳ್ತಾ ಇದ್ದಾರೆ. ನೀತೋ ವಸುದೇವೇನ ಸ್ವತತೇನ ಸ ಗೋಕುಲಂ ಸುವಸುದೇವೇನ ತತ್ರ ಯಶೋದಾ ತನಯಂ ಮೇನೆ ಕೃಷ್ಣಂ ಸ್ವಕೀಯಂ ಅವಧಾತನಯಂ. ವಸುದೇವನಿಂದ ಗೋಕುಲ ಕೃಷ್ಣ ಒಯ್ಯಲ್ಪಟ್ಟ. ಅಲ್ಲಿ ಯಶೋದೆ ಏನು ಮಾಡ್ತಾಳೆ, ತನ್ನ ಮಗ ಅಂತ ತಿಳ್ಕೊಂಡ್ಬಿಡ್ತಾಳೆ. ಯಶೋದೆ ಪುಣ್ಯವತಿ ಹೌದು, ಕೃಷ್ಣನ ಪಡೆದು, ಆದರೆ ಪರಿಪೂರ್ಣ ಜ್ಞಾನಿ ಅಲ್ಲ ಅಂತ ಹೇಳೋದಕ್ಕೆ ತನ್ನ ಮಗ ಅಂತ ತಪ್ಪು ತಿಳಿದಿದ್ದೇ ಒಂದು ಕಾರಣನೂ ಆಯಿತು. ಆದರೆ ಸ್ವಾರಸ್ಯ ಏನು ಅಂದರೆ ಕೃಷ್ಣ ಯಶೋದೆಯ ಮಗನಲ್ಲ, ಯಶೋದೆ ಮಗ ಯಶೋದೆ ತಪ್ಪು ತಿಳ್ಕೊಂಡು ಅಂದಮೇಲೆ ನಾವು ಕರೆದ್ರೆ ನಾವು ತಪ್ಪು ತಿಳ್ಕೊಂಡ ಲೆಕ್ಕ ಅಂತ. ಯಶೋದೆಯ ಮಗ ಅಂತ ಹೇಳಿ ಯಶೋದೆ ತನ್ನ ಮಗನ ತಾಂತ ತಿಳ್ಕೊಂಡಿದ್ದಕ್ಕೇ ತಪ್ಪು ಅಂತಾದ ಮೇಲೆ ಆ ತಪ್ಪನ್ನು ನಾವು ಮಾಡಿದ್ರೆ ನಾವು ತಪ್ಪು ಮಾಡದಂತೆ ಲೆಕ್ಕ. ಅದೆಲ್ಲ ತಾತ್ಪರ್ಯನೇ. ದೇವಕಿಯ ಮಗನಲ್ಲ ಕೃಷ್ಣ, ವಸುದೇವನ ಮಗನಲ್ಲ, ಯಶೋದೆಯ ಮಗನಲ್ಲ, ಎಲ್ಲ ಹೇಳಬೇಕದು. ನೋಡೋದಕ್ಕೆ ಕಾಣಿಸುತ್ತೆ ಹಾಗಲ್ಲ ಅಂತ ಹೇಳಿದಾಗಲೇ ಶಾಸ್ತ್ರ ಸಿದ್ಧ. ಸುಮ್ಮನೆ ನೋಡ್ತೀವಿ, ಮರದಲ್ಲಿ ನೋಡ್ತೀರಿ, ಸೂರ್ಯ ಮರದ ಮಧ್ಯೆ ಕಂಡಾಗ ಒಳಗಿದ್ದ ಕಾಣಿಸುತ್ತೆ ನಮಗೆ. ಸೂರ್ಯ ಗಿಡದೊಳಗೆ ಸೂರ್ಯ ಕಂಡ ಕಾಣಿಸ್ತಾರೆ. ಸೊ ಗಿಡನೇ ಭಾರಿ ದೊಡ್ಡದು, ಸೂರ್ಯ ಸಣ್ಣವ್ರು ಕಂಡ ಕಾಣಿಸ್ತಾರೆ. ಚಂದ್ರ ಅಂತೂ ಪಕ್ಕ ಇದ್ರಲ್ಲಿ ಕಂಡ ಕಾಣಿಸ್ತಾರೆ. ಆ್ಯಕ್ಚುಲಿ ಎಷ್ಟು ದೂರ ಇದೆ ಗೊತ್ತಾದು, ಎಷ್ಟು ಲಕ್ಷಾಂತರ ಕೋಟ್ಯಂತರ ಮೇಲೆ ದೂರ ಇರೋ ಸೂರ್ಯ ನಮಗೆ ಮರದ ಮಧ್ಯೆ ಕಾಣಿಸ್ತಾನೆ ಅಂತ ಕೇಳಿದರೆ ಅದು ಹೇಗೆ, ಅದು ದೇವಕಿಯ ಉದರದಲ್ಲಿ ಕಾಣಿಸ್ತೆ ಅಂದರೆ ಹಾಗೆ. ಮರದ ಮಧ್ಯದಲ್ಲಿ ಚಂದ್ರ ಕಂಡ್ರೆ, ಸೂರ್ಯ ಕಂಡ್ರೆ ಹೇಗೆ, ಮರದ ಮಧ್ಯೆ ಸೂರ್ಯ ಇಲ್ಲವೋ, ಕಂಡ್ರೆ ಕೂಡ ಅಲ್ಲಿ ಹೇಗೆ ಇಲ್ಲವೋ, ಯಶೋದೆಯ ಮಗ ಅಂತ ಅನಿಸ್ಕೊಂಡ್ರು, ದೇವಕಿಯ ಮಗ ಅಂತ ಅನಿಸ್ಕೊಂಡ್ರು. ಕೃಷ್ಣ ದೇವಕಿಯ ಮಗನೂ ಅಲ್ಲ, ವಸುದೇವನ ಮಗನೂ ಅಲ್ಲ, ಯಶೋದೆಯ ಮಗನೂ ಅಲ್ಲ ಅಂತ ಹೇಳ್ತಾ. ಉರುಹೇ ಗೋಕುಲ ಮಧ್ಯಾದ್ಯೋ ದೇವೋ ವಿಶ್ವ ಮದ್ಭಾತ್ ಅದ್ಭುತ ಆಕುಲ ಮಧ್ಯ ತತ್ರ ಚ ಪೂತನಿಕಾಯ ವಧಮಕರೋತ್ಯನ್ನಿಜಾಹ ಸುಪೂತನಿಕಾಯ. ಸಾಮಾನ್ಯ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ತಪ್ಸ್ಕೊಂಡು ಹೋಗ್ಲಿಕ್ಕಂತ ಉದ್ದೇಶ ಇದ್ರೆ ಅನೇಕರದ್ದು ಆರೋಪ ಮಾಡೋದುಂಟು. ಕೃಷ್ಣ ಯಾವುದಕ್ಕೆ ಗೋಕುಲಕ್ಕೆ ಹೋದ ಅಂದ್ರೆ ಕಂಸನ ಭಯ ಐತಿ, ಅದಕ್ಕೆ ಸೇಫ್ ಜಾಗ ಹುಡ್ಕೊಂಡು ಕೃಷ್ಣ ಹೋದ. ಆದ್ರಿಂದ ಕೃಷ್ಣ ಸರ್ವೆ ಎಲ್ಲಕ್ಕೆ ಅನುಕೂಲ ಆಯಿತು ಅಂತ ವಿಮರ್ಶೆ ಮಾಡೋ ಜನ ಸಿಗ್ತಾರಂತ ಅವರೆಲ್ಲ. ಅದಕ್ಕೆ ಹೇಳ್ತಾರೆ ಎಂಥ ಲೋಕಕ್ಕೆ ಹೋದ, ವಿಶ್ವಂ ಅದ್ಭುತ ಆಕುಲ ಮಧ್ಯ. ಅಲ್ಲಿ ಗೋಕುಲದಲ್ಲಿ ಬರೀ ಫುಲ್ ಆಫ್ ಇದು ಭಯ ಅಂದ್ರೆ ತುಂಬಿ ಹೋಗ್ಬಿಟ್ಟಿತ್ತು. ಎಲ್ಲ ಬಂದವರು ಅಲ್ಲೇ ಬಂದು ಸತ್ತವರು ತಾನೆ, ಎಲ್ಲ ಬಂದವರು ಪೂತನಿ ಅಂತ ಹೇಳಿ ಎಲ್ಲರೂ ಬರ್ತಾರೆ ಅಲ್ಲಿಗೆನೆ. ಅದ್ರ ಸೇಫ್ ಪ್ಲೇಸ್ ಕೃಷ್ಣ ಹೋಗ್ಲಿಲ್ಲ, ಜನಗಳ ಸೇಫ್ ಗಾರ್ಡ್ ಮಾಡ್ಲಕ್ಕೆ ಹೋದ್ನೆ ಹೊರತು ಸೇಫ್ ಪ್ಲೇಸ್ ಅಂತ ಹೋಗ್ಲಿಲ್ಲ. ದುಷ್ಟರೆಲ್ಲ ರಾಮದೇವರ ದಂಡಕಾರಣ್ಯಕ್ಕೆ ಬಂದರು. ದಂಡಕಾರಣ್ಯಕ್ಕೆ ಯಾತಕ್ಕೆ ಬಂದರು ಅಂದ್ರೆ ರಾಮಾಯಣದ ಕಾಲಕ್ಕೆ ದುಷ್ಟರ ಸೆಂಟರ್ ಅದು. ಕರದೂಷಣ ಶಿರ್ಪಣಿಕೆ ಮೊದಲ ನೇತೃತ್ವದಲ್ಲಿ 14,000 ಒಬ್ಬೊಬ್ಬ ಇಬ್ಬರು ಟೆರರಿಸ್ಟ್ಗಳಿಗೆ ಗಾಬರಿ ಆಗಿಬಿಡ್ತಾರೆ. 14,000 ಟೆರರಿಸ್ಟ್ಗಳು ರುದ್ರದೇವರ ವರ ಅವರಿಗೆಲ್ಲ ಕೂಡ, ಅಂಥವರಿಂದ ಕೂಡಿದ ದಂಡಕಾರಣ್ಯ. ಸಾರಸ್ಯ ಅಂದರೆ ರಾಮದೇವರು ದಂಡಕಾರಣ್ಯಕ್ಕೆ ಹೋಗಿ ಋಷಿಮುನಿಗಳು ಅನುಗ್ರಹ ಮಾಡಿಕೊಂಡ್ರು, ಕೃಷ್ಣ ಗೋಕುಲಕ್ಕೆ ಹೋಗಿ ಅಲ್ಲಿ ಉದ್ಧಾರ ಮಾಡ್ತಿದ್ದ. ಮುನಿಕುಲ ಅಂದರೂ ಗೋಕುಲ ಅಂದರೂ ಒಂದೇ, ಗೋಕುಲ ಶಾಸ್ತ್ರಕುಲ, ಮುನಿಗಳೆಲ್ಲ ಶಾಸ್ತ್ರ ಓದೋರೆ. ಎಲ್ಲಿ ಶಾಸ್ತ್ರ ಓದೋರು ದೇವರು ಅಲ್ಲಿ ಬರ್ತಾನೆ ಅಂತ, ಶಾಸ್ತ್ರಾಧ್ಯಯನ ನಡೆಯ ಜಾಗ ದೇವರು ಬರ್ತಾನೆ, ವಿಘ್ನ ಪರಿಹಾರವನ್ನು ಮಾಡ್ತಾನೆ. ಅತ್ಯಂತ ಸೇಫ್ ಆಗಿರೋ ಜಾಗ ಸಾಮಾನ್ಯರು ಹುಡುಕಿದರೆ, ಜನ ಸೇಫ್ ಮಾಡೋಕ್ಕೋಸ್ಕರ ಗೋಕುಲಕ್ಕೆ ಹೋಗಿ ಅನಾಕುಲಂ ಗೋಕುಲ ಮುಲ್ಲಾಲಾಸ ಮದ್ದು ಅದಕ್ಕೆ ಹೇಳಿದ್ದು. ಗೋಕುಲ ಏನಾಯಿತು ಅಂತ ಕೇಳಿದರೆ ಅನಾಕುಲಂ, ಕೃಷ್ಣ ಬಂದಿದ್ದಕ್ಕೆ ಎಲ್ಲ ಭಯನೂ ಕಳ್ಕೊಂಡು ಬಿಡುತ್ತೆ. ಇದು ಕೃಷ್ಣ ಮಾಡಿಕೊಂಡ ಹೊರಟ ರೀತಿ. ಜನ ಎರಡು ಆರೋಪ ಮಾಡ್ತಾರೆ, ಕೃಷ್ಣ ಕಂಸನಿಗಂಜಿ ಈ ಮಧುರೆ ಬಿಟ್ಟು ಹೋಗ್ಬಿಟ್ಟ ಗೋಕುಲಕ್ಕೆ, ಜರಾಸಂದನಗಂಜಿ ಮಧುರೆ ಬಿಟ್ಟು ದ್ವಾರಕಕ್ಕೆ ಹೋಗ್ಬಿಟ್ಟ. ಇಲ್ಲಿ ಕಂಸನ ಹೆದರಿಕೆ, ಅಲ್ಲಿ ಮಾವನ ಹೆದರಿಕೆ. ಕಂಸನ ಹೆದರಿಕೆ, ಕಂಸನ ಹೆಣ್ಕೊಟ್ಟು ಮಾವ ಅಲ್ಲ ಅಂತ ಇಬ್ಬರು ಮಾವಂದ್ರೆ ಕೃಷ್ಣ ಹೆದರಿಬಿಟ್ಟ ಅಂತ ಜನ ತಿಳ್ಕೊಂಡ್ಬಿಟ್ಟಿರ್ತಾರೆ. ಎರಡೂ ಅಲ್ಲ, ಎರಡು ಕೃಷ್ಣ ಹೋಗಿದ್ದೆಲ್ಲ ಎಂಥದ್ದು ಅಂತ ಕೇಳಿದರೆ ಇವರಿಗೆ ಭಯ ಹುಟ್ಟಿಸಕ್ಕಾಗಿ ಮಾಡಿದ್ದೆ ಹೊರತು ಅವನಿಗೆ ಭಯ ಇಲ್ಲ. ಅದೇ ತಾತ್ಪರ್ಯ ಅಂದ್ರೆ ಸುಮ್ಮನೆ ಮಹಾಭಾರತ ಹೇಳ್ತಕ್ಕಂಥ ಕೃಷ್ಣನನ್ನು ಒಬ್ಬ ರೋಮಾಂಚಕ ವ್ಯಕ್ತಿ, ಒಬ್ಬ ಆ ರೀತಿ ತಿಳ್ಕೊಂಡ್ರೆ ಸಾಲದು, ಸಾಕ್ಷಾತ್ ದೇವರು ಅಂತ ಹೇಳೋದಕ್ಕೋಸ್ಕರ ಅದ್ಭುತವಾದಂಥ ಆಪತ್ತುಗಳಿಂದ ಕೂಡಿದ ಗೋಲಕೃಷ್ಣ ಪ್ರಯತ್ನ ಹೊರಟ. ಅಲ್ಲಿ ಹೋದ ತಕ್ಷಣ ಮಾಡಿದ ಕೆಲಸ ಏನು, ತತ್ತಚ ಪೂತನಿಕಾಯ ವಧಮಕರೋತ್ಯನ್ನಿಜಾಹ ಸುಪೂತನಿಕಾಯ. ಅಲ್ಲಿ ಪೂತನಿ ಅಂತಕ್ಕಂಥವಳು ಪರಮಾತ್ಮ ಕೊಂದು ಹಾಕಿದ, ಸೇಫ್ ಜಾಗನ ನೋಡ್ರಿ ಅಂತ ಹೇಳಿದ್ದಾರೆ. ಭಯಂಕರ ರಾಕ್ಷಸಿಯವಳು, ಕೃಷ್ಣ ಅವಳನ್ನು ಸಂಹಾರ ಮಾಡಿದ. ಅಧುನೋ ಚಕಟಂ ಲೋಲಿ ಪಾದಾಂಗುಷ್ಠೇನ ವಾತಪೇಶ ಚಕಟಂ ಲೋಲಿ ಅತನೋ ತ್ರಕ್ಷಾಮಸ್ಯ ಸ್ವಾಜ್ಞಾನಾತ್ ಗೋಪಿಕಾ ಸದೇರಕ್ಷಾಮಸ್ಯ. ಅಲ್ಲಿ ಏನ್ ಮಾಡಿದ, ಕೃಷ್ಣ ಶಕಟಾಸುರನ್ನು ಕೊಂದ. ಶಕಟ ಅಂದ್ರೆ ದೊಡ್ಡ ಎತ್ತಿನ ಗಾಡಿ ಅದು. ಕೃಷ್ಣ ಎತ್ತಿನ ಗಾಡಿಯನ್ನು ಮುರಿದಾಗ್ತಾ ಅಂತ ಅಷ್ಟೇ ತಿಳ್ಕೊಂಡ್ರು ಕೂಡ, ಒಂದು 3 ತಿಂಗಳ ಕೂಸು ಯಾರು ಎತ್ತಿನ ಗಾಡಿ ಮುರಿಲಕ್ಕೆ ಆಗೋದಿಲ್ಲ. 3 ತಿಂಗಳ ಕೂಸಿಗೆ ಯಾವುದು ಹಣ್ಣು ಹೆಚ್ಚಲಕ್ಕೆ ಬರೋದಿಲ್ಲ ಸಾಮಾನ್ಯವಾಗಿ. ಏನು ಮಾಡಕ್ಕೆ ಅದು ಬೇಡ, ಈ ಸೀಡ್ಲೆಸ್ ದಾಟಿ ಕೊಟ್ಟು ತಿನ್ನಕ್ಕೆ ಬರೋದಿಲ್ಲ 3 ತಿಂಗಳ ಕೂಸಿಗೆ. ಅಂಥದ್ದು ಕೃಷ್ಣ ಏನು ಮಾಡ್ತಾನೆ, ಶಕಟಾಸುರ ಭಂಜನ. ಅದೇನು ಮಾಡಿ ಲೋಲಿ ಎಫರ್ಟ್ಲೆಸ್, ಸುಮ್ಮನೆ ಕಾಲಿರಿಗಂತಷ್ಟು ಅಂಬರಗಂಗಾ ಚುಂಬಿತ ಪಾದ ಸ್ಲೈ ಲೈ ಫೆದರ್ ಟಚ್ ಅಂತೀವಲ್ಲ, ಆ ಫೆದರ್ ಟಚ್ಗೆ ಅವನು ಪೀಸ್ ಪೀಸ್ ಆಗೋಗ್ಬಿಡುತ್ತೆ. ಅದಕ್ಕೆ ಲೋಲಿ ಶಕಟಾಸುರಕ್ಕೆ ಬಂದಿದ್ದು ಒಂದು ಕತೆ, ಪೂತನಕ್ಕೂ ಇನ್ನೊಂದು ಕತೆ. ಅದು ಪಾದಾಂಗುಷ್ಠೇನ, ಪಾದ ಇಡೀ ಪಾದದಿಂದ ಅಲ್ಲ, ಮತ್ತೆ ಇಡೀ ದೇಹದಿಂದ ಅಲ್ಲ, ಇಡೀ ಪಾದದಿಂದ ಅಲ್ಲ, ಪಾದದ ಹೆಬ್ಬೆರಳಿನಿಂದ ಮಾತ್ರ. ಅದು ಲೋಲಿ, ಅದು ಪದಿ ಜಸ್ಟ್ ಮುಟ್ಟಿ ಅಷ್ಟೇ. ಅದಕ್ಕೆ ಅದು ಹೇಳೋದಕ್ಕೋಸ್ಕರ ಮಾಗಿನೆ ಪದ ತಲ ವಿದಲಿತ ಗುರುತರ ಶಕಟ. ಪದ ತಲ ಅಂಗಾದಿನ ಇಡೀ ಹೆಬ್ಬೆಟ್ಟಲ್ಲ, ಅಂಗಾದಿನ ತುದಿಗೆ ಸಂಬಂಧಪಟ್ಟ ಹೆಬ್ಬಟ್ಟಿನ ತುದಿಯಿಂದ ಮಾತ್ರ ಸಂಹಾರ ಮಾಡಿತ್ತು ಗೋಪಿಕಾ. ಆಗ ಏನ್ ಮಾಡಿದ್ರು, ಅಲ್ಲ ಏನೋ ಹೇಳ್ತೀರಿ ಪಾಪ. ಗೋಪಿಕಾ ದೇವಿ ಬಾಲರಕ್ಷಾ ಸ್ತೋತ್ರ ಹೇಳ್ತಾಳೆ, ಬಾಲರಕ್ಷಾ ಸ್ತೋತ್ರ ಹೇಳ್ತಾಳೆ. ಪಾಪ ಯಶೋದೆ ಹೇಳಿದ್ದು ಕೃಷ್ಣ ಅನುಕೂಲವಾಯ್ತು ಅಂತ ಕೇಳಿದರೆ, ಕೃಷ್ಣ ಯಶೋದೆ ಹೇಳಿದ್ದೆಲ್ಲ ಕೃಷ್ಣನಿಗೆ ಒಳ್ಳೇದಾಗಲಿ ಆ ಬುದ್ಧಿ ಆಕೆಗೆ ಇತ್ತಲ್ಲ, ಅದು ಕೃಷ್ಣನ ವೀಕ್ನೆಸ್ ಅಲ್ಲ, ಸ್ವ ಅಜ್ಞಾನ, ಅವಳ ಅಜ್ಞಾನ ಅಷ್ಟೇ. ಇದು ಮಾಡಿದ್ರಿಂದ ಏನಾಯ್ತು, ಅದಕ್ಕೆ ಅಜ್ಞಾನ. ನಾವು ದೀಪ ಹಚ್ಚಿಟ್ಟು ಸೂರ್ಯನ ಬೆಳಕು ಜಾಸ್ತಿ ಆಗಲಿ ಅಂತ ಹಚ್ಚಿಟ್ಟೀವಿ ಅಂತ ಕೇಳಿದರೆ ಏನರ್ಥ ಅದಕ್ಕೆ, ಭಕ್ತಿ ಬೇರೆ ಅಜ್ಞಾನ ಬೇರೆ. ಭಕ್ತಿಯಿಂದ ಹಚ್ಚಿಟ್ಟರೆ ನೋ ಪ್ರಾಬ್ಲಮ್, ನಮಗೆ ಸೂರ್ಯನ ಬೆಳಕು ಪಾಪ ಕಡಿಮೆ ಆಗಿದೆ, ಗ್ರಹಣ ಆಗಿತ್ತು ಮೊನ್ನೆ ಅಂತೇಳಿ ದೀಪ ಹಚ್ಚಿಡ್ಲಕ್ಕೆ ಹೋದ್ರೆ ಏನಾಗುತ್ತದು, ಅಜ್ಞಾನ ಅಷ್ಟು ಇನ್ನೇನೂ ಅಲ್ಲ. ಸ್ವಾಜ್ಞಾನಾತ್ ಗೋಪಿಕಾ ಸದೇರ ಕ್ಷಾಮಸ್ಯ ಮುಖಲಾಲಲ ಲೋಲಾ ತನ್ಮುಖಗಂ ಜಗದ ಚಷ್ಟ ಸಾಲಲ ಲೋಲಾ ತತ್ ನಾಧ್ಯೈನ್ ಮಾಯಾಮಸ್ಯ ಜಗತ್ ಪ್ರಭೋಹೋ ಸ್ವಧಿಕ ತತ ಮಾಯಾಮಸ್ಯ ಮುಖಲಾಲಲ ಲೋಲಾ. ಒಂದ್ಸರಿ ಕೃಷ್ಣನ ಆಡಿಸ್ತಾ ಇದ್ದಾಳೆ, ತನ್ಮುಖಗಂ ಜಗದ ಚಷ್ಟ, ತನ್ಮುಖಗಂ ಆತನ ಬಾಯೋ ಇಡೀ ಜಗತ್ತನ್ನು ಕಾಣ್ತಾಳೆ. ನೋಡಿದ್ ನೋಡಿದ್ರೆ ಬರೀ ಮನುಷ್ಯ ಕೃಷ್ಣ ವಿಶ್ವರೂಪವನ್ನು ತೋರಿಸ್ತ, ಇಡೀ ರೂಪ ದೊಡ್ಡದ್ ಮಾಡಿ ತೋರಿಸ್ತ. ಇಲ್ಲಿ ಹಾಗಲ್ಲ, ಬರೀ ಬಾಯಿ ಅಷ್ಟೇ. ತನ್ನ ಮುಖ ಗಮ್, ಆತನ ಮುಖದ ಇಡೀ ಜಗತ್ತನ್ನು ಕಂಡು ಅಂತ ಹೇಳಿದ್ರೆ ಕೃಷ್ಣನ ವ್ಯಾಪ್ತಿ ಎಷ್ಟಿರಬೇಕು ಲೆಕ್ಕ ಹಾಕಿ. ತಸ್ಯ ಸುಸರ್ಮಾಣ್ಯ ಅಕರೋ ಧರಿಣೋ ಗರ್ಗ ಸದುಕ್ತಿ ಕರ್ಮಾಣಿ ಅಕರೋತ್ ಅವತನ್ ನಾಮಾನಮಯಂ ಜಗದಾದಿಂ ವಾಸುದೇವ ನಾಮಾನಂ ಅಯಂ ತಸ್ಯ ಸುಶರ್ಮಾಣಿ ಅಕರ ಧರಿಣ ಗರ್ಗ ಸದುಕ್ತಿ ಕರ್ಮಾಣಿ ಅಕರೋತ್. ಗರ್ಗಾಚಾರ್ಯ ಬಂದು ಕೃಷ್ಣನಿಗೆ ನಾಮಕರಣಗಳನ್ನೆಲ್ಲ ಮಾಡ್ತಾರೆ. ಇದು ಕೃಷ್ಣ ಮಾಡಿಸ್ಕೊಂಡಿದ್ದ ಹೌದು ಅಲ್ಲ ಅಂತ ಕೇಳಿದರೆ ಮಾಡಿಸ್ಕೊಂಡಿದ್ದ ಹೌದು, ಬೇಕು ಅಂತ ಮಾಡಿಸ್ಕೊಳ್ಳಿಲ್ಲ. ಸದುಕ್ತಿ ಕರ್ಮಾಣಿ ಅವೇನವು ಶಾಸ್ತ್ರೋಕ್ತವಾದ ಕರ್ಮಗಳು. ಲೋಕಕ್ಕೆ ಶಿಕ್ಷಣ ಮಾಡ್ತಾ ಇದ್ದಾನೆ ಕೃಷ್ಣ. ಅದೇನು ಮಾಡಬಾರ್ದು ಎಲ್ಲ ಕೂಡ ಲೋಕಕ್ಕೆ ಮಾಡಿ ತೋರಿಸ್ಬೇಕು. ಕೃಷ್ಣನಿಗೆ ಏನೂ ಬೇಡವಾದರೂ ಕೂಡ ಸುರಕ್ಷಿತ ಮನುಷ್ಯ ಬದುಕಬೇಕಾದ್ರೆ ಆಯಾ ಕಾಲಕ್ಕೆ ಏನಾಗಬೇಕೋ ಸಂಸ್ಕಾರಗಳನ್ನು ಹೊಂದಬೇಕು. ಅದಕ್ಕಾಗಿ ಕೃಷ್ಣ ಮಾಡಿಸ್ಕೊಂಡೇ ಹೊರತು ಬೇರೆಯಲ್ಲ. ತಸ್ಯ ಸಖಾ ಬಲನಾಮ ಜ್ಯೇಷ್ಠೋ ಭ್ರಾತಾಥ ಎನ್ ನಿಜ ಬಲನಾಮ ಯಶ್ಚ ಪರ್ಯಂಕೋ ಎಂ ಪೂರ್ವತನೋ ವಿಷ್ಣು ಅಜ ಸಪರ್ಯಂ ಓ ಅಯಂ. ಬಲರಾಮ ದೇವರು ಕೃಷ್ಣನಿಗೆ ಜ್ಯೇಷ್ಠರಾಗಿ ಅವತಾರ ಮಾಡಿದ್ದಾರೆ. ಹುಟ್ಟಿದ್ದು ಜ್ಯೇಷ್ಠರಾಗಿ ಅಷ್ಟೇ ಹೊರತು ನಿಜವಾಗಲೂ ಜ್ಯೇಷ್ಠ ಯಾರು ಅಂದರೆ ಸಾಕ್ಷಾತ್ ಕೃಷ್ಣನೇ. ತೇನ ಹತೋ ವಾತರಯ ತೃಣಚಕ್ರೋ ನಾಮ ದಿದಿಸುತೋ ಅವಾತರಯ ಹರಮಾಣೋ ವಾಲತಮಂ ಸ್ವಾತ್ಮಾನಂ ಕಂಠರೋಧಿನ ಅವಾಲತಮಂ. ವಾತರಯ ತೃಣಚಕ್ರ ಅಂದರೆ ತೃಣಾವರ್ತ, ಚಕ್ರ ಅಂದರೆ ಅವರ್ತ, ತೃಣಾವರ್ತ ಅಂತ ದ್ವಿತೀಯ ಸುತ ಕೃಷ್ಣದಿಂದ ಹತನಾದ. ಸೋ ಅವನಿ ಮಧ್ಯೆ ರಂಗನ್ ಹರಿದರ ಯುದ್ಬಾಲ ರೂಪ ಮಧ್ಯೆ ರಂಗನ್ ಅಮುಷನ್ ನವನೀತ ಮದಸ್ಥ ಗೋಕುಲೇ ಗೋಪಿಕಾಸು ನವನೀತ ಮದಃ. ಕೃಷ್ಣ ಅವನಿ ಮಧ್ಯೆ ರಂಗನ್ ಅಂಬೆಗಾಲಿಟ್ಟು ಓಡಾಡ್ತಾ ಇದ್ದಾನೆ. ಕೃಷ್ಣ ಅಂಬೆಗಾಲನ್ನು ಓಡಾಡ್ತಾ ಇದ್ದಾನೆ. ಬಾಲರೂಪನಾದ್ದರಿಂದ ಲೋಕಕ್ಕೆ ತೋರಿಸ್ತಾ ಇದ್ದಾನೆ ಹೊರತು ಇನ್ನೇನು ಅಲ್ಲ. ಅಮುಷನ್ ನವನೀತಂ ಅದಃ ಸ ಗೋಕುಲೇ ಗೋಪಿಕಾಸು ನವನೀತ ಮದಃ. ನವನೀತಾದಿಗಳನ್ನು ಕೃಷ್ಣ ಚೌರ್ಯವನ್ನೂ ಮಾಡಿದ. ಈಗ ಅನೇಕ ಕಥೆಗಳನ್ನು ಕೃಷ್ಣನಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಪ್ರತಿಯೊಂದು ಹಂತದಲ್ಲೂ ಕೂಡ ಕೃಷ್ಣನ ಸರ್ವೋತ್ತಮತ್ವಕ್ಕಾಗಲಿ ಗುಣಪೂರ್ಣತ್ವಕ್ಕಾಗಲಿ ದೋಷ ದೂರತ್ವಕ್ಕಾಗಲಿ ಎಷ್ಟು ಕೂಡ ಧಕ್ಕೆ ಇಲ್ಲ ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ. ಮುಂದೆ ಗಿರಿಣಾ ರಕ್ಷಾಧಿಕೃತ ವ್ರಜಶ್ಚತೇನ ಸ್ವರಕ್ಷ ರಕ್ಷಾಧಿಕೃತ ಚಕ್ರಾಯ ವ್ಯಂಜಯತ ಸ್ವಾಂ ಶಕ್ತಿಂ ವಿಶ್ವಂ ಆತ್ಮನ ಅವ್ಯಂ ಜಯತ. ಗಿರಿಣಾ ರಕ್ಷಾಧಿಕೃತ ಕೃಷ್ಣ ಗೋವರ್ಧನಗಿರಿ ಎತ್ತಿಬಿಟ್ಟು ರಕ್ಷಣೆಯನ್ನು ಮಾಡಿದ. ರಜಶ್ಚ ರಕ್ಷಾಧಿಕೃತ ಮತ್ತೆ ಚಕ್ರಾಯ ವ್ಯಂಜಯತ ಸ್ವಾಂ ಶಕ್ತಿ. ಒಂದು ಕಡೆಗೆ ಎರಡೆರಡು ಕೆಲಸ ಆಯಿತು. ಇವರು ನೋಡಿದರೆ ಗೋಕುಲ ಉಳಿತು, ಇಂದ್ರದೇವರಿಗೆ ಬುದ್ಧಿ ಬಂತು. ಅದನ್ನೇ ದಾಸರು ಇಂದಿರೇಶನೆಯಿಂದ ಒಂದೊಂದು ಕ್ರಿಯವು ದ್ವಂದ್ವಾವಾಯಿತು ಇದೇ ಪ್ರಸಂಗದಲ್ಲಿ ಹೇಳ್ತಾರೆ. ವಜ್ರಾಜ ಸ್ವಾಮಿಗಳು ಹೇಳಬೇಕಾದ್ರೆ ಏಕಾಗ್ರಿ ದ್ವರ್ಥಕ್ರಿಯಾ ಒಂದೇ ಒಂದು ಕ್ರಿಯೆ ಎರಡು ಕೆಲಸ ಮಾಡಿತು ಅಂತ ಹೇಳ್ತಾರೆ. ಅದು ಯಮನಾಜನ ಭಂಜನ ಮಾಡಿದಾಗ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎರಡೆರಡು ಕೆಲಸ ದೇವರು ಮಾಡ್ತಾನೆ. ಚಕ್ರಾಯ ವ್ಯಂಜಯತ ಸ್ವಾಂ ಶಕ್ತಿಂ ವಿಶ್ವತ ವಿಶ್ವಂ ಆತ್ಮನ ಅವ್ಯಂ ಜಯತ. ರೇಮೇ ಗೋಪೀಷು ಅರಿಹ ಸ ಮನ್ಮಥಾಕ್ರಾಂತ ಸುಂದರೀಪೀಷು ಅರಿಹ ಸ್ಫೂಣಾನಂದೈಕ ತನುಹು ಸ ವಿಶ್ವರೂಪಾವನೋ ಅಪಿ ಅನಂದೈಕ ತನುಹು. ಮುಂದೆ ಕೇಶೀಸರ ಬಸರಣ ಸಂಹಾರ. ಶಫಲ್ಕಜ ಪ್ರಾಪಿತ ಅಕ್ರೂರನಿಂದ ಗೋಕುಲದಿಂದ ಹೊರಟು ಬಂದು ಮಧುರಾಪಟ್ಟಣ ಪ್ರವೇಶವನ್ನು ಮಾಡ್ತಾನೆ. ಧನು ರಾಜವರಂ ಜಘಾನ ತೇನೈವ ಚ ಸ್ವಯಂ ರಾಜವರಂ. ಅಲ್ಲಿ ಧನುಸ್ ಭಂಗವನ್ನು ಮಾಡ್ತಾನೆ, ಶಿವಧನುರ್ ಭಂಗವನ್ನ. ಮತ್ತು ರಾಜನ ಭ್ರಮೆಯಿಂದ ಕೂಡಿದ ಕಂಸನನ್ನು ಕೃಷ್ಣ ಕೊಂದು ಹಾಕ್ತಾನೆ. ಮೃತ್ನನ್ ಗಜ ಉಗ್ರಬಲಂ ಸಬಲೋ ರಂಗಂ ವಿವೇಶ ಶ್ರುತಿ ಮುಗ್ರಬಲಂ ಹತ್ವಾ ಮಲ್ಲೌ ಬಲಿನೌ ಕಂಸಂಚ ವಿಮೋಕ್ಷಿತೌ ತತೌಲೌ ಬಲಿನೌ ಪ್ರಾದಾತ್ ಸಾಂದೀಪನಯೇ ಮೃತಪುತ್ರಂ ಜ್ಞಾನದೀಪ ಸಂದೀಪನಯೇ ಗುರುವರ್ಥೆ ಅಜ್ಞಾನತಮಃ ಪ್ರಭೇದಿತ ನಿತ್ಯ ಸಂಭೃತ ಅಜ್ಞಾನತಮಃ. ಸಾಂದೀಪಿನ್ಯಾಚಾರ್ಯರ ಮಗ ಗುರುಗಳು ಸಾಂದೀಪಿನಿಗಳು, ಅವರ ಮೃತಪುತ್ರನ ಕೃಷ್ಣ ತಂದುಕೊಟ್ಟ. ಅದೆಲ್ಲರಿಗೆ ಕಥೆ ಗೊತ್ತಿದೆ. ಯಾತಕ್ಕೆ ಅನುಗ್ರಹ ಮಾಡಬೇಕಾಗಿತ್ತು ಅಂದರೆ ಜ್ಞಾನದೀಪ ಸಂದೀಪನಯೇ ಅವರು ಜ್ಞಾನ ಕಾರ್ಯ ಮಾಡಿಕೊಂಡಿದ್ರು, ಅದಕ್ಕೆ ಅವ್ರ ಮಕ್ಕಳು ತಂದುಕೊಟ್ಟ. ಇನ್ನು ಹೇಳೋದನ್ನು ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಪುತ್ರಲಾಭೋ ಭವೇ ಧ್ರುವಂ ಅಂತ ಹೇಳೋದಿಲ್ಲ. ಆ ರೀತಿ ಯಾರು ತಮ್ಮ ತಮ್ಮ ಕೆಲಸ ಮಾಡಿಕೊಂಡಿರ್ತಾರೋ ಅವರಿಗೆ ಪರಮಾತ್ಮ ಏನು ಮಾಡ್ತಾನೆ, ಪುತ್ರನ ರಕ್ಷಣೆ ಮಾಡ್ದ. ಪುತ್ರ ಅಂದ್ರೆ ಏನು? ಜ್ಞಾನ ಪುತ್ರವಾನ್ ಅಂತ ಹೇಳಿದ. ಜ್ಞಾನ ಕಾರ್ಯವನ್ನು ಮಾಡಿಕೊಂಡಿದ್ದರ ಫಲ ಅವರ ಎಂದೋ ಸತ್ತೋಗಿದ್ದ ಮಗನನ್ನ ಕೃಷ್ಣ ಮತ್ತೆ ತಂದುಕೊಟ್ಟ. ಸಾಂದೀಪಿನ್ಯಾಚಾರ್ಯರನ್ನ ರಕ್ಷಣೆ ಮಾಡಲಿಕ್ಕೆ ಕಾರಣವಾಗಿತ್ತು ಅವರ ಜ್ಞಾನ ದೀಪವನ್ನ ಹೊತ್ತಿಸ್ತಕ್ಕಂಥ ಕಾರ್ಯದಲ್ಲಿ ಮಗ್ನರಾಗಿದ್ದೇ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಹೋಗ್ಲಿ, ಅವರಿಂದ ಕಲ್ತುಕೊಂಡ ಅಂತ ಕೇಳಿದರೆ ಗುರುವರ್ಥೆ ಅಜ್ಞಾನತಮಃ ಪ್ರಭೇದಿತ ನಿತ್ಯ ಸಂಭೃತ ಅಜ್ಞಾನತಮಃ. ಅಜ್ಞಾನತಮಃ ಪ್ರಭೇದಿತ, ಕೃಷ್ಣನಿಗೆ ಅಜ್ಞಾನ ಇತ್ತು, ಪಾಠ ಕೇಳಿದ ಪರಿಹಾರ ಆಯಿತು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಎಲ್ಲರ ಅಜ್ಞಾನ ತೆಗೆಯೋದೇ ಅವನು. ನಾಶಯಾಮ್ಯ ಆತ್ಮಭಾವಸ್ಥ ಜ್ಞಾನದೀಪೇನ ಭಾಸ್ವತ. ಜ್ಞಾನದೀಪದಿಂದ ಮನಸ್ಸಿನ ಒಳಗಿನ ಕತ್ತಲೆ ಕಳೆದ ಕೃಷ್ಣನಿಗೆ ಯಾವ ಜ್ಞಾನ ಇರಬೇಕು? ಅಜ್ಞಾನ ಇದ್ರೆ ಗುರುಗಳು ಬೇಕು, ಅಜ್ಞಾನ ಇದ್ರೆ ಜ್ಞಾನ ಬೇಕು, ಜ್ಞಾನ ಬೇಕು ಅಂದ್ರೆ ಗುರುಗಳ ಹತ್ರ ಹೋಗ್ಬೇಕು. ಕೃಷ್ಣನಿಗೆ ಅಜ್ಞಾನದ ಪ್ರಸಕ್ತಿನೇ ಇಲ್ಲ, ಅದರಿಂದಾಗಿನೇ ಅದು ಗುರುಕುಲ ವಾಸ ಮಾಡಿದ್ದು. ಅವರು ಜ್ಞಾನ ಕಾರ್ಯ ಮಾಡಿಕೊಂಡಿದ್ರು, ಅನೇಕ ಅರ್ಥಗಳು ಜ್ಞಾನ ಮಾಡಿಕೊಂಡಿದ್ರು. ಅವರಿಗೆ ದರ್ಶನ ಕೊಡಲಿಕ್ಕೆ ಅಂತ ಹೊರಟ ಅಂದ್ರೆ ಅವ್ರ ಅಪರೋಕ್ಷ ಜ್ಞಾನ ಕೊಟ್ಟಾಗಾಯ್ತು. ಅವಳು ಪಾಠ ಮಾಡಿಕೊಂಡಿದ್ರಲ್ಲ, ಕೃಷ್ಣ ತಾನು ಹೋಗಿದ್ದಕ್ಕೆ ಏನಾಯ್ತು ಅಂತ ಕೇಳಿದರೆ ಅಪರೋಕ್ಷ ಜ್ಞಾನ ಕೊಟ್ಟಾಗಾಯ್ತು ಅವ್ರಿಗೆ. ಮತ್ತೆ ಅವ್ರ ಮಗನನ್ನ ತಂದು ಕೊಟ್ಟ ಕೃಷ್ಣ ಅಷ್ಟೇ ಹೊರತು ತನಗೆ ಜ್ಞಾನ ಬೇಕು ಅಂತ ಹೋಗಲಿಲ್ಲ. ಜ್ಞಾನ ಬೇಕು ಅಂತ ಪ್ರಸಕ್ತಿನೇ ಅಲ್ಲಿಲ್ಲ. ಅದೇ ರೀ ಚಿತ್ವಾ ಮಾಗಧರಾಜಂ ತೋಷಿತ ಮಕರೋತ್ ಸದಾ ಆತ್ಮಯೋಗ ಧರಾಜಂ ಅನುಕುರ್ವನ್ ನಿಜ ಸದನಂ ಚಕ್ರೆ ರಮ್ಯಾಂ ಪುರೀಂ ಸುಬೋಧ ನಿಜ ಸದನಂ. ಕೃಷ್ಣ ಆ ರೀತಿಯಲ್ಲಿ ಸತ್ಯ ಜಾಂಬವತೀರ್ಯ ಭಾರ್ಯ ವಿದ್ಯಾಧ್ಯ ನಾ ಜಾನು ಸಾಂಬವತೀರ್ಯ ಪ್ರದ್ಯುಮ್ನಂ ಮೋದರತಃ ಪ್ರಾಪ ಜ್ಯೇಷ್ಠಂ ಹರಿಹಿ ಸುತಂ ಮೋದರತಃ. ಮುಂದೆ ಪ್ರದ್ಯುಮ್ನ ಅವತಾರವನ್ನು ಮಾಡಿಬಿಡ್ತಾನೆ. ಸತ್ಯ ಜಾಂಬವತೀರ್ಯ ಭಾರ್ಯ ಸತ್ಯಭಾಮ ಜಾಂಬವತಿ ಮೊದಲಾದಂತಹ ಒಂದು ಮಟ್ಟಿ ಮೊದಲಿಗೆ ಒಟ್ಟು ಇಬ್ರು ಮದ್ದು ರುಕ್ಮಿಣಿ, ಆಮೇಲೆ ಜಾಂಬವತಿ, ಆಮೇಲೆ ಸತ್ಯಭಾಮ, ಆಮೇಲೆ ನೀಲಾಭದ್ರ ಮಿತ್ರವಿಂದ ಈ ತಕ್ಷಣ ಈ ರೀತಿಯ ಕಾಳಿಂದ ಇಷ್ಟು ಜನಗಳನ್ನು ವಿವಾಹವಾಗ್ತಾನೆ ಕೃಷ್ಣ. ಅವರೆಲ್ಲ ಕೂಡ ಎಂಥವರು? ಕೃಷ್ಣ ರುಕ್ಮಿಣಿ ಸತ್ಯಭಾಮಿ ಮಾತ್ರ ಸಾಕ್ಷಾತ್ ಮಹಾಲಕ್ಷ್ಮಿನೇ. ಉಳಿದವರೆಲ್ಲ ಕೂಡ ಜಾಂಬವತಿ ಮೊದಲ ಹೆಸರು, ಮೂಲದಲ್ಲೂ ಅದೇ ಹೆಸರು, ಅವತಾರದಲ್ಲೂ ಅದೇ ಹೆಸರೇ. ಕೆಲವರಿಗೆ ಅವತಾರದ ಹೆಸರು ಬದಲಾಗೋದಿಲ್ಲ. ಪರಿಚಿತ ರಾಜ ಮೂಲದಲ್ಲೂ ಪರಿಚಿತ ರಾಜನೇ, ಧೃತರಾಷ್ಟ್ರ ಮೂಲದಲ್ಲೂ ಧೃತರಾಷ್ಟ್ರನೇ, ಕೆಲವರ ಹೆಸರು ಬದಲಾಗೋದಿಲ್ಲ. ಆದರೆ ಕರ್ತವ್ಯರಾಜ ಮೂಲದಲ್ಲೂ ಕರ್ತವ್ಯರಾಜನೇ, ಇದು ಅರ್ಥ ಮಾಡಿಕೊಂಡ್ರೆ ಸ್ವರೂಪದಲ್ಲೂ ಹೋದ ರೂಪದಲ್ಲೂ ಅದೇನೆ. ಇಲ್ಲೂ ಕೂಡ ಜಾಂಬವತಿ ಮೊದಲಾದ ಹೆಸರುಗಳು ಇಲ್ಲೂ ಹಾಗೆ. ರುಕ್ಮಿಣಿ ಸತ್ಯಭಾಮ ಹೆಸರುಗಳು, ಮಹಾಲಕ್ಷ್ಮಿ ನಿತ್ಯ ಹೆಸರುಗಳು. ಇವರು ಆರು ಜನದಲ್ಲಿ ರಮಾವೇಶ ಇದ್ದಿದ್ದಕ್ಕೆ ಮದುವೆ ಆದನೇ ಹೊರತು ಕೃಷ್ಣ ಬೇರೆ ರೀತಿಯಿಂದ ಆಗಿದ್ದಲ್ಲ. ಇಷ್ಟು ಹೇಳಿ ಏನ ಹಿಡಿಂಬ ಬಕಾದ್ಯಾಹ ರಕ್ಷೋಧೀಶಾಹ ನಿಪಾತಿತ ಬಬಕಾದ್ಯಾಹ ಭೀಮೇ ಪ್ರೀತಿ ಮಮೇಯಾಂ ವ್ಯಂಜಯತ ತೇನೈವ ಶೇಷಪಾತಿ ಮಮೇ ಯಾಂ. ಕೃಷ್ಣ ಆಮೇಲೆ ಏನು ಮಾಡ್ದ? ಹಿಡಿಂಬ ಬಕಾಸುರ ಮೊದಲಾದ ರಾಕ್ಷಸರಗಳನ್ನು ಕೊಂದ ಅಲ್ಲ, ಕೊಲ್ಲಿಸಿದ ಅಂತ ಹೇಳಿದ. ಹಿಡಿಂಬ ಬಕಾಸುರ ಮೊದಲಾದ ಕೃಷ್ಣ ಕೊಲ್ಲಿಸಿದ. ಇದರಿಂದ ಎರಡರ್ಥ, ತಾನು ಕೊಲ್ಲಬಲ್ಲ ಕೊಲ್ಲಿಸಬಲ್ಲ. ಯಾರು ಮಾಡ್ಲಕ್ಕೆ ಬರುತ್ತೆ ಮಾಡ್ಸಕ್ಕೆ ಬರಲ್ಲ, ಮಾಡ್ಸಕ್ಕೆ ಬರುತ್ತೆ ಮಾಡ್ಲಕ್ಕೆ ಬರಲ್ಲ. ದೇವರಿಗೆ ಎರಡೂ ಬರುತ್ತೆ. ಭೀಮಸೇನಿಂದ ಹಿಡಿಂಬ ಬಕಾದಿಗಳನ್ನು ಸಂಹಾರವನ್ನು ಮಾಡಿಸಿದ. ಅವರು ಯಾತಕ್ಕೆ ಕೊಲ್ಲಿಸ್ಬೇಕಾಗಿತ್ತು ಅವರು ಅಂತ ಕೇಳಿದರೆ ಬಬಕಾದ್ಯ ಅವರು ಬಬಕರವರೆಲ್ಲ ಕೊಟ್ಟು. ಬಬಕರು ಅಂದ್ರೇನು? ಮಾಂಸ. ಬಬಸ ಅಂದ್ರೆ ಮಾಂಸ. ಬಬಕಾದ್ಯರು ಮಾಂಸ ತಿಂತಕ್ಕಂಥ ಜನಗಳು ಅವರೆಲ್ಲ, ನರಭಕ್ಷಕರು. ಕೃಷ್ಣ ಅವರನ್ನ ನರಭಕ್ಷಕರಾದ ಅವರನ್ನ ನರೋತ್ತಮರಾದ ವಾಯುದೇವರ ಅವತಾರ ಭೀಮಸೇನಿಂದ ಸಂಹಾರ ಮಾಡಿಸಿದ್ದೆ ಹೊರತು ಅವ್ ಬಿಡಲಿಲ್ಲ. ಅವ್ರು ಯಾರನ್ನು ಕೂಡ ತಾನು ಮಾಡಲಿಲ್ಲ, ಕೊಲ್ಲೋದನ್ನು ಬಿಡಿಸಲಿಲ್ಲ. ಅಥ ಕೃಷ್ಣಾವರಣೇ ತಾನ್ ಪ್ರಾಪ್ತಾನ್ ರಾಜ್ಞ ಅಶ್ರೋಣೋತ್ ಸದಾವರಣೇ ತಾನ್ ದ್ರಷ್ಟುಂ ಯಾತ ಸಬಲಸ್ತಾಂ ಚಾನೈಷಿ ಪೃಥಾಸುತಾನ್ ತತಃ ಸಬಲಃ. ಮುಂದೆ ಕೃಷ್ಣಾದೇವಿ ಸ್ವಯಂವರ, ದ್ರೌಪದಿ ಸ್ವಯಂವರಕ್ಕೋಸ್ಕರ ಪಾಂಡವರೆಲ್ಲ ಹೊರಟಿದ್ದಾರೆ, ಕೃಷ್ಣ ತಾನಲ್ಲಿಗೆ ಹೊರಟ. ಅವರಿಗೆ ಇದರಿಂದ ಯಾತಕ್ಕೆ ಹೇಳಿದ್ರು ಅಂದ್ರೆ ದ್ರೌಪದಿ ಕಲ್ಯಾಣವನ್ನು ಕೃಷ್ಣ ತಾನ್ ನಿಂತು ಮಾಡಿಸಿದ ಅಂತ ಅರ್ಥ. ದ್ರೌಪದಿ ಕಲ್ಯಾಣವನ್ನು ತಾನ್ ನಿಂತು ಮಾಡಿಸಿದ, ತಾನು ವಿವಾಹವನ್ನು ಸ್ವಯಂವರದಲ್ಲಿ ತಾನು ವಿವಾಹವನ್ನು ಮಾಡಿಕೊಂಡ ಒಂದು ಕಡೆಗೆ, ಅದೇ ತನ್ನ ಭಕ್ತರಿ ವಿವಾಹವನ್ನು ಮಾಡಿಸಿದ. ಅದು ಕಲ್ಯಾಣಕರ ಅಂದ್ರೆ ಅದೇ ಅರ್ಥ. ಕಲ್ಯಾಣ ಅಂದ್ರೆ ಒಳ್ಳೆಯದು ಅಂತ ಒಂದು ಅರ್ಥ, ಮದುವೆ ಅಂತ ಇನ್ನೊಂದು ಅರ್ಥ. ಕೃಷ್ಣ ಅವರಿಗೆ ಕಲ್ಯಾಣವನ್ನು ಮದುವೆ ಮಾಡಿಸಿಯೂ ಕೊಟ್ಟ, ಎಲ್ಲ ರೀತಿಯಲ್ಲೂ ಮಾಡಿಸಿದ. ಅದಕ್ಕೆ ತನ್ನ ಭಕ್ತರಾದ್ದರಿಂದ ತಾನೀಂದ್ರ ಸ್ಥಳವಾಸಾನ್ ಚಕ್ರೆ ಕೃಷ್ಣ ಪರೋ ನಿಜ ಸ್ಥಳ ವಾಸಾನ್ ಸಬಲೋದ್ರೇಚಿತ ಮಾನೈಹಿ ಜುಗೋಪ ಧರ್ಮಂಚ ತೈ ಪರಾಚಿತ ಮಾನೈಹಿ ತಾನೀಂದ್ರ ಸ್ಥಳವಾಸಾನ್ ಚಕ್ರೆ. ಮುಂದೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡ್ತಾನೆ ಧೃತರಾಷ್ಟ್ರ. ಪಾಂಡವರು ಇಂದ್ರಪ್ರಸ್ಥ ಹೊರಟು ಬಿಡ್ತಾರೆ. ನವೇಂದ್ರ ಧೃತರಾಷ್ಟ್ರ ಕೊಟ್ಟ ಅಲ್ಲ, ಕೃಷ್ಣ ಕೊಡಿಸಿದ ಅದನ್ನು ಹೇಳ್ತಾರೆ. ಯಾರೇ ಏನೇ ಕೊಟ್ಟರು ಕೂಡ ಅವರು ಕೊಟ್ಟರು ಇವರು ಕೊಟ್ಟರು ಅಂತ ಹೇಳಬಾರದು. ಯಾರದು? ದೇವರು ಕೊಡಿಸಿದ. ಅದು ಧೃತರಾಷ್ಟ್ರ ಕೊಟ್ಟಿದ್ದಲ್ಲ, ಕೃಷ್ಣ ತಾನು ಕೊಡಿಸಿದ. ಪರೋ ನಿಜ ಸ್ಥಳವಾಸಾನ್ ಅದಕ್ಕೆ ಮುಂದೆ ಹೇಳ್ತಾರೆ. ಅಲ್ಲಿ ಕೃಷ್ಣ ಇಂದ್ರಪ್ರಸ್ಥವನ್ನು ಧೃತರಾಷ್ಟ್ರಕ್ಕೆ ಕೊಡಿಸಿದ. ಅದು ಇಂದ್ರಪ್ರಸ್ಥ ಹೇಗಿತ್ತದು? ಹೆಸರಿಗೆ ಇಂದ್ರಪ್ರಸ್ಥ ಅಷ್ಟೇ, ಹೆಸರಿಗೆ ಇಂದ್ರಪ್ರಸ್ಥ. ಎಲ್ಲ ಬಂಜರು ಭೂಮಿ ಅದು. ಯಾವುದೋ ಒಂದು ಕಾಲಕ್ಕೆ ಇಂದ್ರದೇವರು ರಾಜ್ಯ ಆಡಿದ ಜಾಗ ಅಷ್ಟೇ ಹೊರತು ಹಾಗೇನು ಇರಲಿಲ್ಲ. ಅದರೊಳಗೆ ಹೆಸರು ಮಾತ್ರ ಏನಿತ್ತು? ಅದಕ್ಕೆ ವ್ರತಾಡಿಗೆ ಭಾರಿ ಗುಟ ಮಾಡಿರೋದು, ವ್ರತದಾಡಿಗೆ ಹಾಕಿಬಿಟ್ಟು ವಿಷಯದ ಯಾರೋ ಹಾಗಾಗಿತ್ತು ಪಾಪ. ಏನಿಲ್ಲ ಅದರೊಳಗೆ, ಹಾಗೇನು ಮಾಡಿದರು ಕೃಷ್ಣ ಆ ರೀತಿ ಕೊಡಿಸಿ ನಾ ಏನು ಮಾಡ್ತೇನೆ ನೋಡಿ. ಪಾಂಡವರು ಏನು ಗಲಾಟೆ ಮಾಡಲಿಲ್ಲ, ಪಾಂಡವರು ಆಯಿತು ಅಂತ ಹೊರಟುಬಿಟ್ಟು. ಕೃಷ್ಣ ಏನು ಮಾಡ್ತಾನೆ? ಇದು ಸಾಕ ಇಂದ್ರ ವಿಶ್ವಕರ್ಮನ ಕರೆಸಿಬಿಟ್ಟು ನಿಜವಾಗಲೂ ಇಂದ್ರಪ್ರಸ್ಥ ಮಾಡಿಸ್ತಾ ಮಾಡ್ತಾನೆ. ಕೃಷ್ಣ ಅನುಗ್ರಹ ಕೊಟ್ಟಿದ್ದನ್ನು ಅಕ್ಸೆಪ್ಟ್ ಮಾಡಿರಿ ನೀವು, ಇವ್ರು ಒಳ್ಳೇದು ಮಾಡ್ತಾನೆ ಅಂತ ಕೊಟ್ಟೆ. ಅದಕ್ಕೆ ಇಟ್ಟ ಹಂಗೆ ಇರುವೇನೋ ಹರಿ ಏನೋ ಸರಿ, ಒಳ್ಳೇದು ಕೊಡ್ರಿ ಗಿಡದ ಕೊಡ್ರಿ ಅಲ್ಲ, ದೇವರು ಕೊಡಿಸ್ತೇ ಅಂದ್ರೆ ಒಳ್ಳೇದಾಗೇ ಆಗುತ್ತೆ. ಅವ್ರು ತನಗೆ ಒಳ್ಳೇದಾಗಲಿ ಅಂತ ಇಟ್ಕೊಂಡು ಹಸ್ತಿನಾಪುರನ, ಆದ್ರೆ ಡಲ್ ಆಗೋಯ್ತದೆ ಕೃಷ್ಣ ಪ್ರಸ್ತುತ ಮುಂದೆ ಏನಾಯ್ತದ ಎಲ್ಲ ಡಲ್ ಆಗೋಯ್ತು. ಅದರಿಂದ ದೇವರು ಕೊಡಿಸೋದ ರೀತಿನೇ ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ವಾಲಿವಧಾನುನ ಯಾಯ ಪ್ರಣಯೀ ಸಖ್ಯಂ ಸುಸಂಧದೇತು ನಯಾಯ ವಾಸವದೇನ ವಿಶೇಷ ತೇನ ಇವ ಪುನರ್ಜನ್ಮಜೇನ ವಿಶೇಷ ಪುನರ್ನುಜನ್ಮಜೇನ ವಿಶೇಷ. ವಾಲಿವಧ ಅನುನಯಾಯ ಪ್ರಣಯೀ ಸಖ್ಯಂ, ಅನೇಕ ಒಂದು ಮಹಾಭಾರತ ಆತ್ಮರಣೆ ಪೂರಕವಾಗಿ ಕೆಲವು ಮಾತನ್ನು ಹೇಳ್ತಾರೆ. ಅರ್ಜುನಿಗೆ ಯಾಕೆ ಸಾರಥಿ ಆಗಬೇಕಾಗಿತ್ತು, ಅರ್ಜುನ ಯಾಕೆ ರಕ್ಷಣೆ ಮಾಡ್ದ ಅಂತ ಕೇಳಿದರೆ ಅವನು ವಾಲಿಯಾಗಿದ್ದಾಗ ಕೊಂದಿದ್ದ, ಕೃಷ್ಣ ಸಮಾಧಾನ ಮಾಡಕ್ಕೆ ಬಂದಂತೆ, ಕಂಪ್ಯಾಷನೇಷನ್ ತೋರಿಸ್ತಾರೆ ಹೇಳಿದ ಕಂಪ್ಯಾಷನೇಟ್ ಅಂತ ಯಾವ ಥರ ಸಮಾಧಾನ ಮಾಡಿದ್ದಂತೆ. ಅವಾಗ ಕೊಂದಿದ್ದೆ ನಿನ್ನ ಯೋಚನೆ ಮಾಡಬೇಡ, ನಿನ್ನ ಒಳ್ಳೆ ಅವನು ಗೀತೋಪದೇಶ ಮಾಡಿಬಿಟ್ಟು ನಿನ್ನ ಕೈಯಲ್ಲಿ ಅವನು ಕೊಡಿಸ್ತಾನೆ ಬಿಡದಲ್ಲಿ ಸರ್. ನಿನ್ನ ಯಾವನು ನಿನ್ನ ಕೊಲಿಸಿದ್ದ ಅವನು, ಯಾವನು ನನ್ನ ಕೈಲಿ ನಿನ್ನ ಕೊಲಿಸಿದ್ದ ಅವನು ನಿನ್ನ ಕೈಯಲ್ಲಿ ಅವನು ನಾನು ಕೊಲಿಸ್ತೆ. ಆ ರೀತಿ ಮಾಡಿ ಅರ್ಜುನನಾಗಿ ವಾಲಿ ಹುಟ್ಟುತ್ತಾನೆ. ಅದೇ ಅರ್ಜುನ ಕೈಯಲ್ಲಿ ಕರ್ಣನನ್ನು ಸುಗ್ರೀವಾದ ಕರ್ಣನ ಕೃಷ್ಣ ಕೊಲಿಸ್ತಾನೆ. ಇದರಿಂದ ಅರ್ಥ ಏನು ಅಂದರೆ ದೇವರು ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳಿದ್ದ. ಅಧಿಕ ಪುಣ್ಯವಾಗಿದ್ದಾಗ ಕಡಿಮೆ ಮಾಡ್ತಾರೆ, ಕಡಿಮೆ ಇದ್ದವರಿಗೆ ಮತ್ತೆ ಫಿಲಪ್ ಮಾಡ್ತಾರೆ. ಹೀಗಾಗಿ ಅರ್ಜುನ ವಾಲಿ ರೂಪದಲ್ಲಿ ಏನು ಸಾಧನೆ ಮಾಡೋಕ್ಕಾಗಿದ್ದಿಲ್ಲ ಇಂದ್ರದೇವರಿಗೆ, ಅದನ್ನು ಅರ್ಜುನ ರೂಪದಲ್ಲಿ ಮಾಡಿಸ್ತಾರೆ. ಕರ್ಣನಾಗಿದ್ದಾಗ ಏನು ಕಳ್ಕೊಂಡ್ಬಿಡ್ತಾನೆ, ಸುಗ್ರೀವ ಜಾಸ್ತಿ ಮಾಡಿರ್ತಾನೆ. ಈ ದೇವರು ಅವರವರ ಸಾಧನೆ ಬ್ಯಾಲೆನ್ಸ್ ಮಾಡ್ತಾನಾದ್ರಿಂದ ನಾವು ಅಷ್ಟು ಲೆಕ್ಕಾಚಾರ ಯಾರಿಗೂ ಮಾಡೋಕ್ಕಾಗೋದಿಲ್ಲ. ವಾಲಿವಧ ಅನುನಯಾಯ ಪ್ರಣಯೀ ಸಖ್ಯಂ ಸುಸಂಧದೇನು ನಯಾಯ ವಾಸವದೇನ ವಿಶೇಷ ತೇನೈವ ಪುನರ್ನುಜನ್ಮ ಜೇನ ವಿಶೇಷ. ಮಾತುಃ ಪರಿಭವ ಅನ್ಯೈ ರಾಜ್ಞ ಜುಸದಾಭಿತಶ್ಚ ಪರಿಭವ ಅನ್ಯೈ ಅಭವನ್ ನರಕ ಮುರಾರಿಹಿ ಯೋ ಅವಾಸೀತ್ ಸಮಸ್ತ ನರಕ ಮುರಾರಿಹಿ. ಮುಂದೆ ಕೃಷ್ಣ ಏನು ಮಾಡ್ತಾನೆ, ಅದಿತಿಗೆ ಬಹಳಷ್ಟು ನೋವುಂಟು ಮಾಡಿರ್ತಾನೆ. ಅವನು ಯಾರು ನರಕಾಸುರ, ಅದಿತಿಯ ಕರ್ಣಕುಂಡಲ ಹೊತ್ಕೊಂಡು ಹೋಗಿದ್ದಂತೆ ನರಕಾಸುರ. ಅದಿತಿಯ ಕರ್ಣಕುಂಡಲ, ಅದಿತಿ ಯಾರು, ವಾಮದ ರೂಪದ ಪರಮಾತ್ಮನ ತಾಯಿ. ಕೃಷ್ಣ ಇಲ್ಲಿ ಹೇಳ್ತಾರೆ ತನ್ನ ತಾಯಿಗಾದ ಅವಮಾನ ಸರಿ ಮಾಡಲಿಕ್ಕೆ ಅಂತ ಹೇಳ್ತಾನೆ. ಇಲ್ಲಿ ತಾಯಿ ದೇವಕಿ ಅಥವಾ ಯಶೋದೆ, ಅವರು ಅಲ್ಲ ಹೆಸರಿಗಾರು ಇದ್ದಾರೆ ಕೊನೆಪಟ್ಟ. ಅದಿತಿ ಅಲ್ಲೇ ಅಲ್ಲ ಅಂತ ಕೇಳಿದರೆ ರೂಪ ರೂಪಕ್ಕೆ ಭೇದ ಇಲ್ಲ. ವಾಮನ ರೂಪದ ತಾಯಿ ಎನಿಸಿಕೊಂಡ್ರು ಕೂಡ ಕೃಷ್ಣ ರೂಪಕ್ಕೂ ಆಕೆ ತಾಯಿ ಇದ್ದಾಗ ಲೆಕ್ಕ ಅಂತ ಹೇಳ್ತಾ, ಯಾವ ಜನ್ಮದಲ್ಲಿ ಸಾಧನೆ ಮಾಡಿ ದೇವರು ಮೆಚ್ಚಿದ್ರು ಕೂಡ ಜನ್ಮಾಂತರದಲ್ಲಿ ಅನುಗ್ರಹ ಮಾಡ್ತಾನೆ ಅಂತ ತೋರಿಸಿಕೊಟ್ರು. ಸುರತರು ಮಾಪಾಡಿ ಮತ ಪ್ರಕಾಶಯನ ಶಕ್ತಿ ಮಾತ್ಮನ ಪಾಡಿ ಮತಾತ್ ಸುರವರ ವೀರೇಶು ದರಿ ಪ್ರಧಾನ ಜೀವೇಶ್ವರ ಪರೇಶು ದರಿ. ಸುರತರು ಆಪಾಲಿ ಮತ ಪಾರಿಜಾತ ವೃಕ್ಷವನ್ನು ಕೃಷ್ಣ ಭೂಲೋಕಕ್ಕೆ ತರ್ತಾನೆ. ಇಡೀ ಪಾರಿಜಾತ ಮಂದಾರ ಮತ್ತು ಮೂರು ಸೌಗಂಧಿಕಲ ಮಂದಾರ ಪಾರಿಜಾತ ಕಲ್ಪವೃಕ್ಷ ಮೂರು ಕೂಡ ದೇವಲೋಕದ ಪುಷ್ಪಗಳು ಮತ್ತು ಹೂಗಳು, ವೃಕ್ಷ ದೊಡ್ಡ ವೃಕ್ಷಗಳವೆಲ್ಲ ಕೂಡ ಅದರಲ್ಲಿ ಪಾರಿಜ ಎಲ್ಲ ಈಕ್ವಲ್ ಪವರ್ಸ್ ಎಲ್ಲ ಅದಕ್ಕೆ ಈಕ್ವಲ್. ಅದು ವೃಕ್ಷವಾಗಿ ಅದು ಮಂದಾರ ಪಾರಿಜಾತ ಹೂಗಳ ರೂಪದಲ್ಲಿ ಇರ್ತಾನೆ ಕೃಷ್ಣ. ಅದೇನು ಮಾಡ್ತಾನೆ, ತನ್ನ ಭೂಲೋಕಕ್ಕೆ ತಂದಿಡ್ತಾನೆ. ಈ ರೀತಿಯಾದ ಸಾಮರ್ಥ್ಯವನ್ನು ಭೂಲೋಕದಿಂದ ಕೃಷ್ಣನ ಕಾಲಕ್ಕೆ ಯಾರು ಮೇಲುಕೊಯ್ಯಲಕ್ಕಾಗಲಿಲ್ಲ. ಕೃಷ್ಣ ಮಾತ್ರ ಬೇರೆ ಎಲ್ಲ ಲೋಕದ ಎಲ್ಲ ಅಪೂರ್ವ ವಸ್ತುಗಳನ್ನು ಕೂಡ ತಾನು ತರ್ತಿದ್ದ. ಈ ರೀತಿ ಇನ್ನೊಬ್ಬರ ವನವನ್ನು ಅಟ್ಯಾಕ್ ಮಾಡೋ ಶಕ್ತಿ ಇದ್ದು ಹರಿವಾಯುಗಳಿಗೆ ಮಾತ್ರ, ಹನುಮಂತನಾಗಿ ಇವರು ಅಟ್ಯಾಕ್ ಮಾಡ್ತಾರೆ, ಕೃಷ್ಣನಾಗಿ ಆತ ಅಟ್ಯಾಕ್ ಮಾಡ್ತಾರೆ. ಇನ್ಯಾರಿಗೂ ಆ ರೀತಿ ಮಾಡೋ ಸಾಧ್ಯತೆ ಇಲ್ಲ ಅನ್ನೋದನ್ನು ತೋರಿಸಿಕೊಡ್ತಾರೆ. ಶಿವಭಕ್ತ ಪ್ರವರಾಧ್ಯಂ ಪುಮಾನ್ನ ಸೇಹೇ ಗಿರೀಶ ವಿಪ್ರವರಾಧ್ಯಂ ತಮ್ಮ ಸ್ವಾತ್ಮೇಂದ್ರವರೇಣ ಪ್ರಸಹ್ಯ ಭೂಪಾನ್ ಸಮಸ್ತ ಕಾಮ ವಿಶೇಷಾಂ ಯಶಾಜ್ಞಾ ಬಲಸಾರೈ ಪಾರ್ಥೈ ದಿಗ್ಭ್ಯೋ ಹೃತಂ ಧನಂ ಬಲಸಾರೈ ಚಿತ್ವಾಕ್ಷ್ವಾಮ ವಿಶೇಷಾಂ ಪ್ರಸಹ್ಯ ಭೂಪಾನ್ ಸಮಸ್ತ ಕಾಮ ವಿಶೇಷಾಂ. ಪಾಂಡವರಿಂದ ಕೃಷ್ಣ ಏನು ಮಾಡಿಸ್ತಾನೆ, ದೊಡ್ಡ ಯಜ್ಞವನ್ನು ಮಾಡಿಸ್ತಾನೆ. ದಿಗ್ಭ್ಯೋ ಹೃತಂ ಧನಂ ಬಲಸಾರೈ, ಅವರೆಲ್ಲ ದಿಕ್ಕು ದಿಕ್ಕುಗಳನ್ನು ದಿಗ್ವಿಜಯವನ್ನು ಮಾಡಿ ಧನಂ ಅಗಾಧವಾದ ಐಶ್ವರ್ಯವನ್ನು ತಂದು ಅದರಿಂದ ಆರಾಧನೆಯನ್ನು ಮಾಡ್ತಾರೆ. ಬಲಸಾರೈ ಪಾಂಡವರಿಗೆ ತರ ಯೋಗ್ಯತೆ ಇತ್ತು. ಆದ್ದರಿಂದ ಪಾಂಡವರ ಯಜ್ಞಕ್ಕೆ ಯಾತಕ್ಕೆ ಮಹತ್ವ ಇದೆ ಅಂದರೆ ಸ್ವಯಾರ್ಜಿತವಾದ ಸಂಪತ್ತು. ಕಂಡವರ ಸಂಪತ್ತಿನಲ್ಲಿ ಮಾಡೋ ಕಾರ್ಯಕ್ಕೆ ಪುಣ್ಯ ಯಾರಿಗೆ ಹೋಗುತ್ತೆ, ಸಂಪತ್ತು ಕೊಟ್ಟವರಿಗೆ ಹೋಗುತ್ತೆ ಅಷ್ಟೇ. ಆದರೆ ತಂದೆ ದುಡ್ಡಿನಲ್ಲಿ ಮಾಡಿದಾಗ ಸ್ವಯಾರ್ಜಿತವಾದಾಗ ಪುಣ್ಯ ಜಾಸ್ತಿ. ಅದಕ್ಕೆ ಬಲಸಾರರಾದ ಪಾಂಡವರಿಂದ ಆ ಕೆಲಸ ಆಯಿತು, ಕೃಷ್ಣ ಅದನ್ನು ಮಾಡಿಸಿದ. ನಿಹತೌ ಸೌಭಕರುಷೌ ಶೀತೌ ಮಾತಶ್ಚೇನತೋ ಭಕರುಷೌ ಅಜಯ ದೃದ್ರಂಚರಣೇ ಬಾಣಾರ್ಥೇ ಅವನತ ಪತಿತ ಕಚಂದ್ರಂ ರಣೇ. ನಿಹತೌ ಸೌಭಕರುಷೌ, ಸೌಭ ಅಂದರೆ ಸಾಲ್ವ, ಕರುಷ ಅಂದರೆ ದಂತವಕ್ರ. ಅವರಿಬ್ಬರನ್ನು ಕೃಷ್ಣ ಏನು ಮಾಡ್ತಾನೆ, ಕೊಂದು ಕೊಲಿಸಿಬಿಡ್ತಾನೆ, ತಾನೇ ಕೊಲ್ತಾನೆ. ಅಜಯ ದೃದ್ರಂಚರಣೇ ಬಾಣಾರ್ಥೇ, ಒಂದು ಬಾಣಾಸುರನನ್ನು ಕೃಷ್ಣ ನಿಗ್ರಹ ಮಾಡ್ತಾನೆ. ಆಗ ಬಾಣಾಸುರನ ಸಪೋರ್ಟ್ ಮಾಡಲಿಕ್ಕೆ ಯಾರು ಬರ್ತಾರೆ, ರುದ್ರದೇವರೇ ಬರ್ತಾರೆ. ಬಲಿಯ ಬಾಗಿಲನ್ನು ಕಾಯ್ದಿದ್ದು ಭಾವದ ರೂಪದಿಂದ ಕೃಷ್ಣ, ಬಾಣಾಸುರನ ಬಾಗಿಲನ್ನು ಕಾಯ್ದು ರುದ್ರದೇವರು. ಇಬ್ಬರು ತಮ್ಮ ಭಕ್ತರ ಬಾಗಿಲನ್ನು ಕಾಯ್ದವರು, ಇಬ್ಬರು ಕೂಡ ಅದೇ ರೀತಿ ನೋಡೋದಕ್ಕೊಂಥರ ಒಂದೇ ಸಿಮಿಲಾರಿಟಿ ಕಾಣಿಸ್ತದೆ. ಭಕ್ತನಾದ ಬಲಿಯ ಬಾಗಿಲನ್ನು ವಾಮನ ಕಾದ, ಭಕ್ತನಾದ ಬಾಣಾಸುರನ ಮನೆಯ ಬಾಗಿಲನ್ನು ರುದ್ರದೇವರು ಕಾದರು. ಒಂದು ಪ್ರಸಂಗ ಬಂತು ಕೊನೆಗೆ. ಅದಿಬ್ಬರು ಅಕಸ್ಮಾತ್ ಮೀಟ್ ಆದ್ರೆ ಏನಾಗ್ಬೋದು ಅಂತ ಕೇಳಿದರೆ ಅಂಥ ಪ್ರಸಂಗನೇ ಬಂತು. ಕೃಷ್ಣ ವಾಮನ ರೂಪದಿಂದ ಕಾದ, ರಾವಣ ಅದು ಯಾರು ಬಂದರೂ ಅಟ್ಯಾಕ್ ಮಾಡೋಕ್ಕಾಗಲಿಲ್ಲ, ಬಲಿ ಚಕ್ರವರ್ತಿ ಸೇಫ್. ಆದರೆ ಅದೇ ಕೃಷ್ಣ ಈ ಭಾಳ ರುದ್ರದೇವರು ಕಾಯ್ತಾ ಇದ್ದಾರೆ ಬಾಳಾಸುರನನ್ನು ಅಟ್ಯಾಕ್ ಮಾಡೋಕ್ಕೆ ಹೋದಾಗ ರುದ್ರದೇವ ಏನು ಮಾಡಿದ್ರಂತೆ, ಸಪೋರ್ಟ್ ಮಾಡೋಕ್ಕೆ ಯುದ್ಧಕ್ಕೆ ಬಂದೇ ಬಿಟ್ರು. ಸುಮ್ಮನೆ ರಾಮಾಂಜನೇಯ ಯುದ್ಧ ಏನೇನೋ ಮಾಡ್ತಾರೆ ಪಾಪ, ತಪ್ಪದು ಹರಿಹರರ ಯುದ್ಧ ನಡೆದೋಯ್ತು. ಕೊನೆಗೆ ಹರಿಹರರ ಯುದ್ಧ ಆ್ಯಕ್ಚುಲಿ ನಡೀತು. ಹಾಗೇನಾಯಿತು, ರುದ್ರದೇವರು ಸೋತು ಬಿಡ್ತಾರೆ. ಮೊದಲು ಅವರು ಸಪೋರ್ಟ್ ಮಾಡೋಕ್ಕೆ ಭಾರಿ ಯುದ್ಧ ಮಾಡ್ತಾರೆ. ಒಂದು ಶೈವ ಜ್ವರ ಸೃಷ್ಟಿ ಮಾಡಿದ್ರು, ಶೈವ ಜ್ವರ. ಆ ಜ್ವರ ಬಂದು ಅಟ್ಯಾಕ್ ಮಾಡಿದೆ ಎಲ್ಲರೂ. ಬಲರಾಮದೇವರು ಸ್ವಲ್ಪ ಇದಾದ್ರಂತ ಆತೆ, ಆ ಜ್ವರಕ್ಕೆ ಸ್ವಲ್ಪ ಇದು ಬಂದಾಗಾಯ್ತು. ಆಗ ಕೃಷ್ಣ ಏನು ಮಾಡ್ತಾನೆ, ತಾನು ವೈಷ್ಣವ ಜ್ವರವನ್ನು ಸೃಷ್ಟಿ ಮಾಡ್ತಾನೆ, ಅದು ವಾಸಿ ಆಯಿತು ಅಂತ ಹೇಳಿಬಿಡ್ತಾನೆ. ಹಿಂದೆ ಹೇಳಿದೆ ಅದರ ಯಾಂತ್ರಾಕ್ಷ ವಾರ ಅಂದ್ರೆ ಅದೇನು, ಯಾಂತ್ರಾಕ್ಷ ಸಂಬಂಧ ಡಿಸೀಸ್ ಕ್ರಿಯೇಟ್ ಮಾಡೋದು. ಬಿಟ್ಬಿಟ್ಟು ರೋಗ ಬಂದು ಎಲ್ಲ ಸತ್ತು ಹೋಗಿಬಿಡ್ತಾರೆ, ರೋಗ ಬಂದು ಸಾಯಿರ್ತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಕೃಷ್ಣ ಏನು ಮಾಡ್ತಾರೆ, ವೈಷ್ಣವ ಜ್ವರವನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಅದಕ್ಕೆ ಅಟ್ಯಾಕ್ ಆಗಿರುತ್ತೆ, ವೈರಲ್ಲಿ ಇಂಜೆಕ್ಷನ್ ಕೊಟ್ಟರೆ ವಾಸಿ ಆಗಿಬಿಡುತ್ತೆ. ಅದು ಅಸ್ತ್ರಕ್ಕೆ ಪ್ರತ್ಯಸ್ತ್ರ. ಶೈವ ಜ್ವರಕ್ಕೆ ಪ್ರತ್ಯಸ್ತ್ರ ಯಾವುದು ಅಂದರೆ ವೈಷ್ಣವ ಜ್ವರನೇ. ಇನ್ನು ಅರ್ಥ ಮಾಡ್ಕೊಂಡು ಇವತ್ತಿನ ಕಾಲ ಹೊಸ ಹೊಸ ಜ್ವರ ಬರ್ತಾವಲ್ಲ, ಅದಕ್ಕೆ ಇದು ಹೇಳ್ತಾರೆ ಹರಿವಂಶದೊಳಗೆ. ಆ ಜ್ವರ ಕೇಳ್ಕೊಡುತ್ತಂತೆ, ಕೃಷ್ಣ ನಾನು ಅನುಗ್ರಹ ಮಾಡು, ನಾನು ಸತ್ತು ಹೋಗ್ಬಿಡ್ತೇನೆ, ಅಟ್ಯಾಕ್ ಮಾಡಲೇಬೇಕು ನಾನು, ಆದರೆ ನೀನೇ ಅನುಗ್ರಹ ಮಾಡ್ತೇನೆ. ಮತ್ತೆ ನಿಮಗೇನು ಸೋತಿದ್ದಕ್ಕೆ ಏನು ಪರಿಣಾಮ ಅಂತ ಕೇಳಿದರೆ, ನಾನು ಸ್ತೋತ್ರ ಮಾಡ್ತೇನೆ. ಈಗ ಈ ಸ್ತೋತ್ರ ಯಾರು ಹೇಳ್ತಾರೋ ಅವರಿಗೆ ನಾನೇನು ಮಾಡೋದಿಲ್ಲ, ಬಿಟ್ಟುಬಿಡ್ತೇನೆ ಅಂತ ಹೇಳಿ. ಆ ಜ್ವರ ಯಾರು ಜ್ವರಹರ ಸ್ತೋತ್ರ ಅಂತಲೇ ಬರೋದಲ್ಲಿ, ಹರಿವಂಶದಲ್ಲಿ ಬರ್ತದೆ. ಹರಿವಂಶದೊಳಗೆ ಆ ಜ್ವರ ಮಾಡಿದಂಥ ಕೃಷ್ಣ ಸ್ತುತಿ, ಆ ಜ್ವರ ಮಾಡಿದ ಕೃಷ್ಣ ಸ್ತುತಿ ಯಾರು ಹೇಳ್ತಾರೋ ಅವ್ರಿಗೆ ಜ್ವರದ ಬಾಧೆ ಇರೋದಿಲ್ಲ. ಗೊತ್ತಾಯ್ತಾ, ಇದು ಜ್ವರ ಏನು ತಿಳ್ಕೊಂಡಿರ್ತಾರೆ, ಎಲ್ಲ ಔಷಧಿ ತಂದಾಗಿದೆ ಮತ್ತೆ ಯಾಕೆ ಅಂತ ಕೇಳಾಗಿಲ್ಲ, ಹೊಸ ಹೊಸ ಜ್ವರ ಬರ್ತಾ ಇರ್ತದಲ್ಲ, ಅದಕ್ಕೇನೋ ಅಸ್ಮಾತ್ ಔಷಧಿ ಇರ್ಬೋದು. ಆಚೆ ಗ್ಯಾರಂಟಿ ಇಲ್ಲದೆ ಹೋದರೂ ಕೂಡ ಔಷಧಿ ಅಂತ ಇರ್ತದೆ, ಇದಕ್ಕೆ ಅದು ಕೂಡ ಇರೋದಿಲ್ಲ, ಅನ್ನೋನ್ ಡಿಸೀಸಸ್. ಅದಕ್ಕೆಲ್ಲ ಏನು ಮಾಡ್ಬೋದು, ಜ್ವರಹರ ಸ್ತೋತ್ರ ಹೇಳಿದ್ರೆ ಮೂದಷ್ಟ. ಅದಕ್ಕೆ ಭಾಳ ಸರಳದ್ದು, ದೊಡ್ಡದು ಕೂಡ ಇಲ್ಲ, ಭಾಳ ಚಿಕ್ಕದ್ದು. ಅದು ಹೇಳಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಪೂರ್ವ ರೀತಿಯಲ್ಲಿ ಜ್ವರ ಮುಕ್ತರಾಗಬಹುದು. ಯಶಾವೇಶ ಉರುಬಲಾತ್ ನೆಹನತ್ ಪಾರ್ಥೋ ಅಸುರಾನ್ ಪ್ರಜೇಶೋರುಬಲಾನ್ ವರದಾನಾದಶೈವ ಜಗತ್ಪ್ರಭೋ ಈರಣಾತ್ ಸಮನಗತ ನಾದಶೈವ. ಯಶಾವೇಶ ಉರುಬಲಾತ್ ನೆಹನತ್ ಪಾರ್ಥ ಅಸುರಾನ್. ಅವಾಗ ಏನು ಪ್ರಶ್ನೆ ಬಂತು, ಏನೇ ಇರಲಿ ಅರ್ಜುನ ಎಂತೆಂಥ ಕೆಲಸ ಮಾಡಿಬಿಟ್ಟ, ಎಂತೆಂಥವನು ಗೆದ್ದುಬಿಟ್ಟ ಅಂತ ಕೇಳಿದರೆ, ಅವ್ರು ಗೆದ್ದ ಅಲ್ಲ, ಯಶಾವೇಶ ಉರುಬಲಾತ್ ಕೃಷ್ಣ ವಿಶೇಷವಾದ ಅನುಗ್ರಹ ಇತ್ತು ಆತನ ಮೇಲೆ, ಅದಕ್ಕೆ ಸಾಧ್ಯವಾಯಿತು, ಅವ್ರದ್ರೆ ಸಾಧ್ಯವಾಗ್ತಿರಲಿಲ್ಲ ಅಂತ ಹೇಳ್ತಾ. ಅರ್ಜುನನ ಸಾಹಸವೆಲ್ಲ ಯಾರ ಅನುಗ್ರಹ, ಕೃಷ್ಣ ಅನುಗ್ರಹ. ಅದು ಭಾರತ ತಾತ್ಪರ್ಯ. ಸುಮ್ಮನೆ ಓದ್ದವ್ರಿಗೆ ಅರ್ಜುನ ಭಾರಿ ಗ್ರೇಟ್ ಅನಿಸುತ್ತೆ, ಕರೆಕ್ಟೇ. ಕೃಷ್ಣ ಅನುಗ್ರಹ ಇಲ್ಲದವರು ಅರ್ಜುನ ಏನು ಗ್ರೇಟ್ ಆಗ್ತಿದ್ದ ಅದನ್ನು ತಿಳಿಸಿದ್ರು. ಹೋಗಿ ಬಲರಾಮದೇವರು ಗ್ರೇಟ್ ಅಂತ ಒಪ್ತೀರಾ ಅಂತ ಕೇಳಿದರೆ, ಬಲರಾಮದೇವರು ಭಾರಿ ಗ್ರೇಟ್. ಏನು ಮಾಡ್ತಾರೆ ಅವರು, ಹಸ್ತಿನಾಪುರನ್ನೇ ಮೇಲೆ ಕೆತ್ತಿಬಿಡ್ತಾರೆ, ಸಣ್ಣ ಪುಟ್ಟ ಮನೆಯಲ್ಲ ಊರಿಗೂರನ್ನೇ ಮೇಲೆ ಕೆತ್ತಿಬಿಡ್ತಾರೆ. ಅದೇ ರೀತಿ ಯಮುನಾರಿಂದ ಡೈವರ್ಟ್ ಮಾಡ್ತಾರೆ, ಇನ್ನೂ ಡೈವರ್ಟ್ ಮಾಡೋಕ್ಕೆ ಗಲಾಟೆ ಮಾಡ್ಕೋತಾ ಇದ್ದಾರೆ ಸರ್ಕಾರದ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲೂ ಏನಿಲ್ಲ, ಆ ಹಣ ಡೈವರ್ಟ್ ಆಗ್ತಿದೆ ಹೊರತು ಅವರ ಬದಿಯನ್ನು ಡೈವರ್ಟ್ ಆಗೋದಿಲ್ಲ ಇನ್ನೂ ಕೂಡ. ಆದರೆ ಅಲ್ಲಿ ಅವ್ರೇನು ಮಾಡ್ತಾರೆ, ಯಮುನಾನಗರನ್ನ ಡೈವರ್ಟ್ ಮಾಡಿಬಿಡ್ತಾರೆ, ಯುದ್ಧ ಕರೆದ ಬರೋದಿಲ್ಲ, ಹೇಳಿದ್ರೆ ಸೀದ ಆ ಕಡೆ ಬಂತು. ಎಷ್ಟು ಶಕ್ತಿ ಇರಬೇಕು ಅವರಿಗೆ, ಎಂಥ ಕೆಲಸ ಮಾಡಿದ್ದಾರಲ್ಲಿ ಅಂತ ಕೇಳಿದರೆ, ಅದೆಲ್ಲ ಯಾತಕ್ಕೆ ಮಾಡಿದರು, ಯಶಾವೇಶ ಬದಾತ್ ಸವಾಲ ಸಬಲ ಶುಕ್ಲಕೇಶ ಆವೇಶ ಇತ್ತಲ್ಲ ಅದರಿಂದ ಸಾಧ್ಯವಾಯಿತೆ ಹೊರತು ಅವರ ಸ್ವಂತ ಶಕ್ತಿ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ಯದ್ ಬಲವಾನ್ ಒಂದು ಅರ್ಜುನನ ಕೇಸು, ಇದು ಬಲರಾಮದೇವರ ಕೇಸು, ಈಗ ಭೀಮಸೇನ ದೇವರ ಕೇಸು ಹೇಳ್ತಾರೆ. ಯದ್ ಬಲವಾನ್ ಕ್ರೋಧವಶಾನ್ ನಿನಾಯ ನಾಶಂ ಮೃಕೋದರ ಕ್ರೋಧವಶಾನ್. ಮೃಕೋದರ ಕ್ರೋಧವಶರಾದ ದೈತ್ಯರನ್ನು ಕೊಂದು ಬಿಡ್ತಾನೆ ಬಂತಲ್ಲ, ದೇಹಾದ ಉತ್ಕ್ರಾಮಿತ ಅನಾಮಧಿಪತಿ ರಸತಾಂ ವಕ್ರ ಅಕ್ರಮಾದ ವಕ್ರಬುದ್ಧಿ ಕೃದ್ಧ ಕ್ರೋಧೈಕ ವಶ್ಯ ಕ್ರಿಮಿಣವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ. ಅಷ್ಟೇ ತೊಂದರೆ ಹೌದು, ಅದು ಕೊಂದಿದ್ದು ಯಾರಿಂದ ಅಂತ ಕೇಳಿದರೆ ಭೀಮ ತವನಗ್ ಯದ್ ಬಲವಾನ್. ಇಲ್ಲಿ ಸ್ವಾರಸ್ಯ ನೋಡಬೇಕು, ಅರ್ಜುನಿಗೆ ಹೇಳಿದಾಗ ಆತನ ಬಲವೆಲ್ಲ ಇಲ್ಲಿಂದ ಬಂತು, ಯಶ್ ಆವೇಶ ಉರುಬಲಾತ್ ಅಂತ ಹೇಳಿದರು. ಬಲರಾಮದೇವರು ಹೇಳಿದಾಗ ಏನಂತ ಹೇಳಿದರು, ಯಶ್ಯಾವೇಶಾತ್ ಅಂತ ಹೇಳಿದರು. ಭೀಮಸೇನದೇವರು ಹೇಳಬೇಕಾದ್ರೆ ಆವೇಶ ಹೇಳಲಿಲ್ಲ, ಯದ್ ಬಲವಾನ್ ಅಂತ ಹೇಳಿದರು. ಇದು ತಾರತಮ್ಯ ನೋಡ್ಕೊಂಡ್ಬಿಟ್ರೆ ಭೀಮಸೇನದೇವರು ಆವೇಶ ಮಾಡಿ ಮಾಡಿಸಿದ್ದಲ್ಲ, ಅಂತ ಬಲವನ್ನೇ ಅವರಿಗೆ ಕೊಟ್ಬಿಟ್ಟಿದ್ದಾರೆ. ಕುಡಿದ ಆವೇಶ ಮಾಡ್ತಾರಷ್ಟೇ, ಅರ್ಥ ಆಯ್ತಾ? ಇವತ್ತು ಮೆಣಸಿನಕಾಯಿ ಖಾರ ಇರುತ್ತೆ, ಅದಕ್ಕೇನು ಹಾಕಿಲ್ಲ, ಮೆಣಸಿನಕಾಯಿ ಖಾರನೇ. ಇವತ್ತು ಅವಲಕ್ಕಿ ಖಾರ ಆಗಿರುತ್ತೆ, ಅದಕ್ಕೆ ಮೆಣಸಿನಕಾಯಿ ಹಾಕಿದ್ದ ಖಾರ ಆಗಿರುತ್ತೆ, ಅರ್ಥ ಆಯ್ತಾ? ಅದ್ರ ಖಾರ ಅಂಬೋದು ಒರಿಜಿನಲ್, ಇದ್ರ ಖಾರ ಬಿಕಾಸ್ ಆಫ್ ಕಾಂಟ್ಯಾಕ್ಟ್ ವಿತ್ ಮೆಣಸಿನಕಾಯಿ, ಅರ್ಥ ಆಯ್ತಾ? ಆದ್ದರಿಂದ ಕಾಂಟ್ಯಾಕ್ಟ್ ಮಾಡಿ ಮಾಡೋದು ಬೇರೆ, ಹಾಗೆ ಬಲ ಕೊಡೋದು. ಸೊ ಭೀಮಸೇನ ಶಕ್ತಿ ಏನದು, ಆವೇಶ ಅಲ್ಲ ಬಲ. ಸರಿ, ಆಚಾರ ಪದ ಉಪಯೋಗಿಸ್ಬೇಕಾದ್ರೆ ಪ್ರತಿಯೊಂದು ಪದದ ಪದದಲ್ಲೂ ಕೂಡ ಆ ಒಂದು ವೈಶಿಷ್ಟ್ಯ ಇದ್ದೇ ಇರುತ್ತೆ, ಅಂಥ ಅಕ್ಯುರಸಿ ಅದು. ಏನೋ ಕಾವ್ಯ ಅಂತ ಕಾವ್ಯ ಅದು ಏನು ಮಾಡ್ತಾರೆ, ಲೈಟಾಗಿ ಹೇಳ್ಬಿಡೋದು ನಡಿ ಅಂತೆ. ಕಾವ್ಯ ಅಂತ ಹೇಳ್ಬಿಟ್ರೆ ಲೈಟಾಗಿ ಹೇಳೋದಲ್ಲ, ಎಂಥ ಕಾವ್ಯದಲ್ಲಿ ಆಗಿರಬೇಕು. ಇವತ್ತು ಎಂಥ ಸಣ್ಣ ಪದಾರ್ಥ ಮಾಡಿ ರಥಕಾಲ ಒತ್ತಡಿಗೆರೆ ಆಗಿರಬೇಕು, ಹೋದಲ್ಲ ಲೈಟಾಗಿ ಮಾಡಿದ್ದೀನಿ ಹಾಕಿ ಹೇಳ ಇಲ್ಲ. ಎಷ್ಟೇ ಆಗಿದ್ರು ರಥದ ಕಾನ್ಸೆಪ್ಟ್ ಬರೀ ಆಗಿಲ್ಲ, ರಥದ ಕಾನ್ಸೆಪ್ಟ್ ಇಟ್ಕೊಂಡೇ ರುಚಿ ಹೇಗೆ ಮೇಂಟೈನ್ ಮಾಡಬೇಕು, ನೋಡಿ, ರಥದಲ್ಲಿ ರುಚಿ ಇರಬೇಕು, ರಥ ಬಿಟ್ಟಿರಬಾರ್ದು. ಶಾಸ್ತ್ರಕ್ಕಾಗಿ ಬರೆದಿರಬೇಕು, ತತ್ವ ಬಿಟ್ಟಿರಬಾರ್ದು. ಅರ್ಥ ಆಯ್ತಾ? ತತ್ವ ಬಿಟ್ಟುಬಿಟ್ರೆ ಏನಾಯ್ತು ಅಲ್ಲಿಗೆ? ರಥ ಬಿಟ್ಟಂತೆ ಆಯ್ತು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಈಗ ಇಷ್ಟೊತ್ತು ಕೆಳಗೋಗಿತ್ತು, ಇಷ್ಟೊತ್ತು ಕೆಳಗೋಗಿತ್ತು, ಕೇಳಿಸ್ತಿದ್ದಿಲ್ಲ. ಓ ಸರಿ ಸರಿ. ಆದ್ರಿಂದ ರಥ ಕೆಡದಂತೆ ಮಾಡಬೇಕು. ಅದೇ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದ್ರು. ಕೆಲವು ಅಡಿಗೆ ಮಾಡಿಬಿಟ್ಟಿರ್ತಾರೆ ರಥದ ಅಡಿಗೆನ, ಎಷ್ಟು ಶುಚಿ ಇರ್ತದೆ ಅನ್ನೋದು ಇದ್ದಾಗಿರುತ್ತದ ಒಂದು. ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಕೆಲವು. ಈ ಅಡಿಗೆ ರಥ ಬರದೇ ಮಾಡಿರ್ತಾರೆ, ಅದು ಬೇರೆ. ನಾವೇ ರಥ ಅಡಿಗೆ ಇದ್ದಾಗಿರುತ್ತೆ, ಅದು ವ್ಯತ್ಯಾಸ ಇರುತ್ತೆ. ಅದು ರಥ ಬಿಡದಂತೆ ಮಾಡೋ ಇದೆಯಲ್ಲ, ಅದು ದೊಡ್ಡ ಭೀಮಸೇನ ದೇವರಿಂದ ಕರಿಬೇಕು ಅಂದ್ರೆ ಯಾವ ಕಾಲಕ್ಕೂ ರಥ ಲೋಪ ಆಗಬಾರದು. ಅದಕ್ಕೇನಂತ ಕರೀತಾರೆ? ಅಚ್ಛಿನ್ನ ಧರ್ಮರು. ಅನ್ನೇ ಭಾಗವತತ್ವೇಪಿ ಚಿನ್ನ ಧರ್ಮ ಕ್ವಚಿತ್ ಕ್ವಚಿತ್. ಧರ್ಮವನ್ನು ಕಳ್ಕೊಳ್ಳೋರು, ಧರ್ಮ ಕಳ್ಕೊಳ್ಳದೆ ಇರೋರು ಇವರು ವಾಜರ ಸಾಕ್ಷಾತ್ ನಮ್ಮ ಭೀಮಸೇನ ದೇವರ ವೈಶಿಷ್ಟ್ಯ ಅಂತ ಹೇಳ್ತಾರೆ. ಮತ್ತೆ ಲೇಭೇಚ ಅನ್ಯಾಗಮ್ಯಂ ಸ್ಥಾನಂ ಪುಷ್ಪಾಡಿ ಧಾಮತ ಅನ್ಯಾಗಮ್ಯಂ. ಆ ಭೀಮಸೇನ ದೇವರು ಭತಿಹರಿಯ ಬಲದಿಂದಾಗಿನ ಏನ್ ಮಾಡ್ತಾರೆ? ಅನ್ಯ ಅಗಮ್ಯಂ ಸ್ಥಾನಂ ಲೇಭೆ. ಯಾರು ಹೋಗಲಿಕ್ಕೆ ಆಗ್ತಿದೆಯಲ್ಲ ಗಂಧಮಾದನ ಪರ್ವತ ಹತ್ತಿ ಹೋಗೋದು ಅಂತ ಹೇಳಿದ್ರೆ ಸಾಧ್ಯನೇ ಇರಲಿಲ್ಲ. ಅದಕ್ಕೆ ಭೀಮಸೇನ ದೇವರು ಹೊರಟರು. ಅಕಸ್ಮಾತ್ ಹೋದ್ರು ಹೂತರ ಸಾಧ್ಯ ಇರಲಿಲ್ಲ, ಅದನ್ನು ತಂದರು. ಅದು ಎರಡು ಅನ್ಯಾಗಮ್ಯ. ಲೇಭೇಚ ಅನ್ಯಾಗಮ್ಯಂ ಸ್ಥಾನಂ ಪುಷ್ಪಾಣಿ ಚ ಧಾಮ ಚ ಅನ್ಯಾಗಮ್ಯ. ಪುಷ್ಪಗಳು ಅನ್ಯಾಗಮ್ಯ, ಆ ಸ್ಥಳವೂ ಅನ್ಯಾಗಮ್ಯ. ಅನ್ಯರಿಂದ ಗಮ್ಯವಾದದ್ದು ಗಮ್ಯ, ಅಗಮ್ಯವಾದದ್ದು ಅಗಮ್ಯ. ಅಗಮ್ಯ ಮಹಿಮಾಲೋಕೆ ಅಂತ ಹೇಳ್ತೇವಲ್ಲ ಆ ಥರ, ಅದನ್ನ ಭೀಮಸೇನ ದೇವರು ಮಾಡಿದರು ಈ ಥರ ಬಲದಿಂದಾಗಿ. ಯದ್ಬಾರ ಭಾರವಹತ್ವಾತ್ ನ ಅಚಲ ದುರಗಾಧಿಭಿ ಸುಭಾರವಹತ್ವಾತ್ ಧರ್ಮಾದರಿಹಾತಿ ಪದಂ ಭೀಮೋ ಏನೈವ ಸಾಹಸಂ ರಿಹಾತಿ ಪದಂ. ಇಂಥ ಭೀಮಸೇನ ದೇವರು ಕೃಷ್ಣ ಅನುಗ್ರಹದಿಂದ ಬಲ ಇದ್ದಿದ್ದರಿಂದನೆ ಅಚಲ ತುರಗಾದಿಭಿ ನ ಎಂಥ ಹಾವು ಇವು ಏನೋ ಮಾಡಿದ್ರು ದುರ್ಯೋಧನ, ಅದಕ್ಕೆ ಶೇಕ್ ಕೂಡ ಆಗಲಿಲ್ಲ. ಅದು ಕಚ್ಚಿರಲಿಲ್ಲ ಕೊಲ್ಲಿ, ಅವೆಲ್ಲ ಬೇರೆ. ಅಲಗಾಡ್ ಕೂಡ ಅಲಗಾಡಲಿಲ್ಲ. ಹಾವು ಬಂದು ಕಚ್ಚಿದ್ರೂ ಅಲಗಾಡಲಿಲ್ಲ. ಹಾವು ನೋಡಿದ್ರೆ ಅಲಗಾಡುತ್ತೆ, ಹೌದಲ್ಲ? ಹಾವು ನೋಡಿಬಿಟ್ರೆ ಓಡೋಬಿಟ್ಟಿದೆ, ಔಟ್ ಆಫ್ ಫಸ್ಟ್ ಇದರಿರ್ತಾರೆ, ಸ್ಥಾನದಲ್ಲೇ ಇರೋದಿಲ್ಲ. ಅಂತ ಹಾವು ಬಂದು ಕಚ್ಚಿದ್ರು ಕೂಡ ನಡಿಗಿದ್ದು ಯಾವುದು? ಹಾವೇ. ಹಾವು ಸತ್ತೋದವ್ರ ಭೀಮಸೇನ ಏನೂ ಆಗಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಇದಕ್ಕೆಲ್ಲ ಮೂಲ ಯಾವುದು ಅಂದರೆ ಕೃಷ್ಣನ ವಿಶಿಷ್ಟವಾದ ಅನುಗ್ರಹದ ಬಲ. ನಹಿ ನಹುಷೋ ಅಲಂ ನಹಿತುಂ ಧರ್ಮೋ ದ್ರೌಣಿಹಿ ತಥಾ ಇತರೋ ಅಲಂ ನಹಿತುಂ ನೂರಾಟ್ ಕರ್ಣೋ ಬ್ರಹ್ಮವರಿ ಏರಧ್ವಸ್ತು ಅಸ್ತ್ರಮಗ್ರಹಿ ಸುಬ್ರಹ್ಮವರಿ. ಇವೆಲ್ಲ ಕೇಸ್ ಹೇಳಿಬಿಟ್ಟು ಕೆಲವು ಭೀಮಸೇನ ದೇವರ ಬಗ್ಗೆ ಸಂಶಯ ಬರೋ ಕೇಸುಗಳಿದೆ. ನಹುಷ ಹಿಡಿದು ಬಿಟ್ಟ ಒಂದು, ಆಮೇಲೆ ಯಕ್ಷ ಪ್ರಶ್ನೆ ಕಾಲಕ್ಕೆ ಆ ನೀರು ಕುಡಿದು ಬಿದ್ದುಬಿಟ್ರು ಇನ್ನೊಂದು, ನಾರಾಯಣಾಸ್ತ್ರ ಬಿಟ್ಟುಬಿಟ್ರಲ್ಲ ಅಂತ ಒಂದು. ಅದು ಕೇಳ್ತಾರೆ ಎಲ್ಲ ಕೇಸು ಇಂಥದ್ದೇನೆ. ನಾಹಿ ನಹುಷೋ ಅಲಂ ನಹಿತುಂ ಭೀಮಸೇನ ಹೇಳಿ ನಹುಷನಿಗೆ ಎಲ್ಲಿ ಸಾಧ್ಯತೆ ಇದೆ? ಸಾಧ್ಯವೇ ಇಲ್ಲ. ಹೇಗೆ ಕಾಳಿಯರನ್ನು ಕಾಳಿಯ ಕೃಷ್ಣನನ್ನು ಹಿಡಿದಾಗ ಕಾಳಿಯ ಹಿಡಿದ್ರೆ ಸಾಧ್ಯವಾಯಿತು, ಅದು ಕಾಳಿನ ಕೈಯಲ್ಲಿ ಆ ಕೃಷ್ಣ ಅಲೋ ಮಾಡದ ಅಂತ ಆಯ್ತು ಅಷ್ಟೇ. ಅಲೋ ಮಾಡಿದ್ದಕ್ಕಾಯ್ತೇ ಹೊರತು ಕೃಷ್ಣನ ಶಕ್ತಿ ಮೀರಿಸಿ ಮಾಡಿದ್ದಲ್ಲ. ಭೀಮಸೇನದೇವರು ಫಸ್ಟ್ ಏನು ಮಾಡ್ತಾರೆ, ಅದು ಹಿಡಿದಿದ್ದು ಸುಮ್ಮನೆ ಇರ್ತಾರೆ, ಅದಕ್ಕೆ ಹಿಡಿದಿದ್ದ ಹೊರತು ಬೇರೆ ಅಲ್ಲ. ಯಾಕೆ ಬಲ ಎಲ್ಲ ತಗೋಬೇಕಾಗಿತ್ತು, ಬಲ ತಗೊಳ್ಳೋಕ್ಕೋಸ್ಕರ ಭೀಮಸೇನದೇವರು ಮಾಡಿದರೆ ಹೊರತು ನಹುಷನಿಗೆ ಆ ಶಕ್ತಿ ಇಲ್ಲ, ಯಕ್ಷನಿಗೆ ಆ ಶಕ್ತಿ ಇಲ್ಲ, ಅಶ್ವತ್ಥಾಮರಿಗೆ ಶಕ್ತಿ ಇಲ್ಲ, ತಾರಾರಾಸ್ತ್ರ ಬಿಟ್ಟರೂ ಕೂಡ ಇವರಿಗೇನೂ ಆಗಲಿಲ್ಲ. ನೂರಾಟ್ ಕರ್ಣು ಬ್ರಹ್ಮದೇವರು ಕರ್ಣನ ವಿಶೇಷವಾದ ಕರ್ಣ ಏನಿತ್ತು, ಪರಿಸರಾಮದೇವರು ಕೊಟ್ಟ ಅಸ್ತ್ರಗಳೆಲ್ಲ ಇದ್ದವು, ಏನು ಮಾಡೋಕ್ಕಾಗಲಿಲ್ಲ ಕರ್ಣನಿಗೆ. ಏರ ಧ್ವಸ್ತು ಅಸ್ತಮಗ್ರಹಿ ಸುಬ್ರಹ್ಮವರಿ. ಆದ್ದರಿಂದ ಭೀಮಸೇನನ ಬಗ್ಗೆ ಒಂದೇ ಶ್ಲೋಕದೊಳಗೆ ಎಲ್ಲೆಲ್ಲಿ ಬಲಕ್ಕಾಗಲಿ ಜ್ಞಾನಕ್ಕಾಗಲಿ ಹಾಸ ಇದೆ ಅಂತ ಕಾಣಿಸ್ತೋ ಅದೆಲ್ಲ ಉತ್ತರ ಕೊಟ್ಬಿಡ್ತಾರೆ. ನಹುಷನ ಪ್ರಸಂಗದಲ್ಲಿ ಬಲ ಕಡಿಮೆ ಆದಾಗ ಕಾಣಿಸುತ್ತೆ, ಯಕ್ಷ ಪ್ರಶ್ನೆಯಲ್ಲಿ ಉತ್ತರ ಗೊತ್ತಿಲ್ಲ ಅಜ್ಞಾನ ಅಂಬ ಕಾಣಿಸುತ್ತೆ. ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂತ ಆಯ್ತಲ್ಲ, ಅಲ್ಲಿ ಅಜ್ಞಾನ ಇಲ್ಲಿ ದೌರ್ಬಲ್ಯ, ಎರಡು ಭೀಮಸೇನ ದೇವರಿಗಿಲ್ಲ. ಎರಡು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ನಡೆಯ ಕೆಲಸಕ್ಕೋಸ್ಕರ ಇಷ್ಟು ಪ್ರೀತ್ಯರ್ಥಂ ನಡ್ಕೊಂಡ್ರೆ ಹೊರತು ಅವರಿಗೆ ಯಾವ ರೀತಿಯಾದ ಲೋಪದ ಹೆಸರೇ ಇಲ್ಲ ಅನ್ನೋದನ್ನು ತಿಳಿಸ್ತಾರೆ. ಇದು ಅರ್ಥ ಮಾಡ್ಕೊಂಡು ಅದೇ ಮಹಾಭಾರತ ಆತ್ಪರ್ಯ ಅಂದ್ರೆ ಅದೇ ಕ್ಷಾತ್ರಂ ಧರ್ಮಂ ಸ್ವವತ ಗುರುವೃತ್ಯೈ ಕೇಶವಾಜ್ಞೆಯಾಚ ಮಂ ಸ್ವವತ ಸರ್ವಂ ಸೇಹೇ ಮನಸ ಭೀಮೇನ ಈಶೈಕ ಮಾನೇನ ಹೇ ಮನಸ. ಕ್ಷಾತ್ರ ಧರ್ಮ ರಕ್ಷಣೆಯನ್ನು ಕೂಡ, ಅಲ್ಲಿ ಧರ್ಮ ತಪ್ಪಿದ್ರು ಅಂತ ಯೋಚನೆ ಮಾಡ್ತಿರಲ್ಲ, ಧರ್ಮ ಉಳಿಸಿದ್ರು ಕ್ಷತ್ರಧರ್ಮ ಪಾಲನೆ ಮಾಡಿದ್ರು, ಅದರಂತೆ ಯಾರಿಗೂ ಮಾಡಲಿಕ್ಕಾಗಲೇ ಇಲ್ಲ. ಎಂಥ ಪ್ರಸಂಗದಲ್ಲಿ ಕ್ಷತ್ರಿಯ ಏನು ಮಾಡೋದು, ಏನು ಮಾಡಬಾರ್ದು? ಯುದ್ಧೇ ಚಾಪಿ ಅಪಲಾಯನಂ. ಅರ್ಜುನನು ಕೂಡ ಶಸ್ತ್ರಾಸ್ತ್ರ ಕೆಳಗೆ ಹಾಕಿಬಿಡ್ತಾರೆ, ಆದರೆ ಭೀಮಸೇನ ದೇವರು ಮಾತ್ರ ಹಾಕೋದಿಲ್ಲ ಅಂದರೆ ಕ್ಷಾತ್ರ ಧರ್ಮವನ್ನು ರಕ್ಷಣೆ ಮಾಡಿದ್ರು ನೋಡಿದಿರ ಅಂತ ಹೇಳ್ತಾರೆ. ಯದ್ಭಕ್ತ ಪ್ರವರೇಣ ಪ್ರೋತ ಸ್ವಸ್ಮಿನ್ ಸ ಕೀಚಕ ಪ್ರವರೇಣ ಪತಿತಾಹ ತಶ್ಚ ಸಹಾಯ ಕೃಷ್ಣಾರ್ಥೇ ಮಾನಿನಃ ಸಮಶ್ಚ ಸಹಾಯ. ಏನದು ಆಯ್ತಾ? ಯಾಂ ಸ್ಪೃಷ್ಟು ಮೈಚ್ಛತ್ ಎಲ್ಲ ಆಯ್ತು. ಯಾಂ ಸ್ಪೃಷ್ಟು ಮಿಚ್ಛಂತ ಮಜಾತ ಶತ್ರು ನವಾರಯ ಸ್ವಸ್ಥ ಮಜಾತ ಶತ್ರು ಶಂರೂಪಾನಿ ನಿತ್ಯ ರತೇರಿಯಂ ಶ್ರೀಹಿ ಇತಿ ಸ್ಮ ದೇವೇಡ್ಯ ಜಿತೇರಿಯಂ ಶ್ರೀಹಿ ಅಂತ ಹೇಳ್ತಾರೆ. ಎಲ್ಲ ಸ್ವರ್ಗಾರೋಹಣ ಮಾಡಿ ಆಗಿದೆ ಪಾಂಡವರೆಲ್ಲ, ಹಾಗೆಲ್ಲ ಏನಾಗಿರ್ತಾರೆ ತಮ್ಮ ಮೂಲ ರೂಪದ ಜೊತೆ ಪಕ್ಕ ಕೂತಿರ್ತಾರೆ ಎಲ್ಲರೂ ಕೂಡ. ಧರ್ಮರಾಜ ಒಂದು ಬಂದಿರೋದಿಲ್ಲ, ಪಾಂಡವರೆಲ್ಲ ಸ್ವರ್ಗಾರೋಹಣ ಮಾಡಿ ಅವ್ರ ಭೀಮಸೇನದೇವರ ಪಕ್ಕದಲ್ಲಿ ವಾಯುದೇವರು, ಗೊತ್ತಾಯ್ತಾ, ಶಿವದೇವರ ಪಕ್ಕದಲ್ಲಿ ಅಗ್ರಹಾರದೇವರು, ಇಂದ್ರದೇವರ ಪಕ್ಕದಲ್ಲಿ ಅರ್ಜುನ, ಹೀಗೆಲ್ಲ ಕೂತಿರ್ತಾರೆ. ಆಗ ಧರ್ಮರಾಜ ಬರ್ತಾನೆ ದೇಹ ಬಿಟ್ಟುಬಿಟ್ಟು, ಆಗ ನೋಡ್ತಾನೆ ದ್ರೌಪದಿ ಭೀಮಸೇನದೇವರ ಪಕ್ಕದಲ್ಲಿ ಕೂತಿರ್ತಾರೆ, ಗೊತ್ತಾಯ್ತು ಇವರೇ ಮಾಡ್ತಾನೆ. ದ್ರೌಪದಿ ತನ್ನ ಹೆಂಡತಿ ಕೂಡ್ಲಕ್ಕೆ ಹೋಗ್ತಾರೆ. ಯಾಮ ಸ್ಪರ್ಷ್ಟು ಮೈ ಚಂತ ಮಜಾತ ಶತ್ರು ನವಾರಯ ಧರ್ಮರಾಜ, ಅದು ಕೂಡ್ಲಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಇಷ್ಟೊತ್ತು ಕೂಡ ನೀನು ದ್ರೌಪದಿ ಪತಿ ಅನಿಸ್ಕೊಳ್ಳೋದಕ್ಕೆ ಕಾರಣ ಏನೋ ನೀನಲ್ಲ, ನಿನ್ನೊಳಗೆ ವಾಯುದೇವರು ವಿಶೇಷ ಆವೇಶ ಇತ್ತು, ಅಧಿಕಾರ ಇತ್ತು, ಈಗ ಇಲ್ಲ, ನೀನು ಅಲ್ಲಿ ಹೋಗಿ ತೋರಿಸ್ಬಿಡ್ತಾರೆ ಜಾಗನ. ಎಲ್ಲಿ ತೋರಿಸ್ತಾರೆ? ಯಾವುದೇ ಪಕ್ಕದಲ್ಲಿ ಕೂಡ ಇಲ್ಲೆಲ್ಲ ಕೊಡಬಾರದು ಅಂತ ಹೇಳ್ತಾರೆ. ಇದೇನು ತೋರಿಸುತ್ತೆ ಈ ಭಾಗ ಮಹಾಭಾರತದಲ್ಲೇ ಬರುತ್ತಿದೆ. ಸೊ ಧರ್ಮರಾಜನ ಪತ್ನಿ ಅಲ್ಲ ಅಂತ ಪ್ರೂವ್ ಆಯ್ತಲ್ಲ. ಹೋದ್ರೆ ಅರ್ಜುನ ಪಕ್ಕದಲ್ಲಿ ಕೊಡು ಅಂತ ಹೇಳೋದಿಲ್ವಲ್ಲ, ಹೇಳಿದ್ದಲ್ಲಿ ಭೀಮಸೇನ ಪಕ್ಕದಲ್ಲೇ ಕೊಡಬೇಕು ಅವರು ಅಂತ ಹೇಳಿದ್ರಿಂದ ಅರ್ಜುನಾದಿಗಳು ನಿಜವಾಗಲೂ ದ್ರೌಪದಿ ಪತಿಗಳಲ್ಲ ಅವರ ಪುತ್ರ. ಅದು ಎಲ್ಲ ಮಹಾಭಾರತದ ಮಾತುಗಳೇನೆ, ಅದನ್ನೆಲ್ಲ ಗಮನಿಸೋದಿಲ್ಲ ಜನಗಳು, ಅದನ್ನು ಹೈಲೈಟ್ ಮಾಡಿ ತೋರಿಸ್ತಾರೆ ಆಚಾರ್ಯರು. ಮುಂದೆ ಯಶ್ಚ ಸುನೀತಿ ಸಹಾಯಾನ್ ನರಿಪೂನ್ ಮೇನೆ ಅರ್ಜುನ ಸಮೇತ ಸಹಾಯಾನ್ ಅಕರೋಚ್ಚಾಸು ಪರಾಸು ಪ್ರತತಿಂ ಸೇನಾಸು ಧಾವನ ಸುಪರಾಸು. ಈಗ ಅನೇಕ ರೀತಿಯಲ್ಲಿ ಮಹಿಮೆಯನ್ನು ತೋರಿಸಿದ್ರು ಅಂತ ವರ್ಣನೆ ಮಾಡ್ತಾ ಮುಂದೆ ಅನೇಕ ರೀತಿಯಾದ ಯವಕರ ವೈವಿಧ್ಯವನ್ನು ತೋರಿಸ್ಬೇಕಲ್ಲ ಕಥೆ ಹೇಳ್ತಾ ಹೇಳ್ತಾ. ಪಾದಂಗಳವರ ಚಲನ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಯಮಕ ಭಾರತದ ಕೊನೆಯ ಭಾಗ ಅತ್ಯಂತ ಮುಖ್ಯವಾದ ಶ್ಲೋಕ ಭಾಭಾ 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 ಇತ್ಯಾದಿಯಾಗಿ ಆಚಾರ್ಯರು ಅದೇ ಒಂದೇ ಏಕಾಕ್ಷರ ಯಮಕವನ್ನು ಬರೀತಾರೆ. ಅದೇ ಅದು ಭಾರಿ ಆಶ್ಚರ್ಯ ಪಡ್ತಾರೆ ಜನಗಳೆಲ್ಲ ಕೂಡ. ಆಗ ಅದಕ್ಕೆ ಅರ್ಥ ಕೇಳಿದಾಗ ಆಚಾರ್ಯ ಅರ್ಥ ಹೇಳಿಬಿಡ್ತಾರೆ ಆ ಕ್ಷಣಕ್ಕೇನೆ. ಇತಿ ಸರ್ವವಿಧೀರಿತಂ ಅಂಥೇಳಿ ನರಹರಿ ತೀರ್ಥರು ಬರೀತಾರೆ, ಇದು ಆಚಾರ್ಯ ಹೇಳಿದ ಅರ್ಥಗಳು ಅಂತ ಬರೀತಾರೆ. ಅದನ್ನು ಋಷಿಕೇಶ್ ತೀರ್ಥರು ಹಾಗೆ ಬರ್ಕೊಂಡಿದ್ದಾರೆ. ಸತ್ಯಧರ್ಮ ಸ್ವಾಮಿಗಳು ಮಾತನ್ನು ಬರೀತಾರೆ. ಶ್ರೀಮದ್ ಆಚಾರ್ಯ ಮುಖ ಕಮಲ ಶ್ರುತ್ವ ಲಿಖಿತಂ ಋಷಿಕೇಶ ತೀರ್ಥೈ ಅಂತ ಬರೀತಾರೆ. ಅಂದರೆ ಆಚಾರ್ಯ ಅಂದರೆ ಆಗ ಇಬ್ಬರು ಇದ್ರು ಅಂತ ಆಯ್ತಾಗ, ನರಹರಿ ತೀರ್ಥರು ಪಕ್ಕದಲ್ಲಿದ್ದರು, ಋಷಿಕೇಶ ತೀರ್ಥರು ಪಕ್ಕದಲ್ಲಿದ್ದರು, ಇಬ್ಬರನ್ನು ಆಚಾರ್ಯ ಅರ್ಥ ನೋಟ್ ಮಾಡ್ಕೊಂಡ್ಬಿಟ್ರಂತ ಹಾಗೆ. ಅದು ಪ್ರತ್ಯೇಕವಾಗಿ ಉಳ್ಕೊಂಬತ್ತಿದೆ ಹಾಗೆ. ಅವ್ರಿಗಂತ ಅದು ಸಿಗುತ್ತೆ. ನರಹರಿ ತೀರ್ಥರು ತಮ್ಮ ಟೀಕೆಗಳಲ್ಲಿ ಹಾಗೆ ಉಲ್ಲೇಖ ಮಾಡ್ತಾರೆ. ಅದನ್ನೆಲ್ಲ ವಿಜಯಧ್ವಜ ಸ್ವಾಮಿಗಳು ಪಂಚಮಸ್ಕಂಧ ಭಾಗವತದಲ್ಲಿ ಜ್ಯೇಷ್ಠಂ ಭರತಂ ಭಜಧ್ವಂ ಅಂತೇಳಿ ಭರತ ಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ ಇಷ್ಟನ್ನು ಸೇರಿಸ್ತಾರೆ ಮತ್ತೆ ಅದು ಬರೆದ್ರೆ ಉಲ್ಲೇಖ ಮಾಡ್ತಾರೆ. ಈ ಮೂರು ಕಡೆ ಸಿಕ್ಕಂತೆ ಆಯ್ತು ನಮಗೆ, ಋಷಿಕೇಶ ತೀರ್ಥದ ಒಂದು, ನರಹರ ತೀರ್ಥದ ಒಂದು, ನರಹರ ತೀರ್ಥದ ಎರಡು, ಒಂದು ಶ್ಲೋಕ ರೂಪವಾಗಿ ಒಂದು, ವಾಕ್ಯ ರೂಪವಾಗಿ ಒಂದು. ಶ್ಲೋಕ ರೂಪದ ವ್ಯಾಖ್ಯಾನಕ್ಕೆ ಕೃಷ್ಣ ಪ್ರಕಾಶಿಕ ಅಂತ ಹೆಸರು, ವಾಕ್ಯ ರೂಪದ ವ್ಯಾಖ್ಯಾನಕ್ಕೆ ಕೃಷ್ಣ ಲೀಲಾ ಪ್ರಕಾಶಿಕ ಅಂತ ಹೆಸರು, ಎರಡು ವ್ಯಾಖ್ಯಾನ ಬರೆದಿದ್ದಾರೆ. ಇವನು ಋಷಿಕೇಶ ತೀರ್ಥದ ಸಂಗ್ರಹ. ಆದರೆ ಈಗ ನಾಲ್ಕು ಕಡೆಗೆ ನಮಗೆ ಭಾದಾತಿಯರ ಅರ್ಥ ಸಿಗುತ್ತೆ. ಅದೆಲ್ಲ ಕೂಡ ಏಕಾಕ್ಷರ ಯಮಕ ಅಂತ ಹೆಸರು. ಅಲ್ಲಿ ಸ್ವಾರಸ್ಯ ಏನು, ಎಲ್ಲ ಬಿಟ್ಟು ಭಕಾರಣೆ ಆಚಾರ್ಯ ಯಾವ ಅಕ್ಷರ ಹೇಳಿದ್ರೆ ಹಾಗೆ ಹೇಳ್ತಿದ್ರು. ಅವರು ಸರ್ವತಂತ್ರ ಸ್ವತಂತ್ರರು, ನಿಜವಾದ ಅರ್ಥದಲ್ಲಿ ಅವ್ರು ಹಾಗಿದ್ದಾರೆ. ಯಾಕೆ ಭಾ ಆರಿಸ್ಕೊಂಡ್ರು ಅಂತ ಕೇಳಿದರೆ, ಇದು ಮಹಾಭಾರತ ತಾತ್ಪರ್ಯ, ಆದ್ರಿಂದಾಗಿನೇ ಭಾ ಅಂತ ಪದ ಇಸ್ಕೊಂಡೇ ಅರ್ಥ ಹೇಳಿಬಿಡ್ತಾರೆ. ಒಂದು ಭಾಕ್ ಎಷ್ಟು ಅರ್ಥ ಇದೆ ಅಂತ ನೋಡಬೇಕಾದ್ರೆ, ಅಕ್ಷರ ಯಾವ್ದಾದ್ರು ಆರಿಸ್ಕೊಳ್ಳೋದ್ರ ಬದಲು ಭಾನೆ ಆರಿಸ್ಕೊಳ್ಳೋದು ದೊಡ್ಡ ಕಾರಣ. ಅದು ಅದು ಭಕಾರಕ್ಕೆ ಎಷ್ಟು ಅರ್ಥ ಇದೆ ಅಂತ ಹೇಳ್ತಾ ಎಲ್ಲ ವಿಷ್ಣು ಪರ, ವಿಷ್ಣು ಸರ್ವೋತ್ತಮತ್ವ ಪರಮ ಅಂತ ತಿಳಿಸಿಕೊಡ್ತಾರೆ. ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ, ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ, ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ, ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ. ಹೀಗೆ ಒಂದೇ, ಅದು ಒಂದೇ ಪಾದ ಪೂರ್ತಿ ರಿಪೀಟ್ ಆದಕ್ಕೆ ಕಾಣಿಸುತ್ತೆ. ಆಮೇಲೆ ಅರ್ಥಪೂರ್ತಿ ಬೇರೆ. ಯಮಕಾಲಂಕಾರದ ಎಲ್ಲ ವಿಧವಾದ ಸಾಧ್ಯತೆಗಳನ್ನು ಕೂಡ ಆಚಾರ್ಯ ಉಪಯೋಗಿಸಿಬಿಟ್ಟು ಮಹಾಭಾರತದ ಕಥೆಯನ್ನು ಯಮಕ ಭಾರತವಾಗಿ ಹೇಳಿದ್ದಾರೆ. ಯಮಕ ಅಲಂಕಾರ ನಿಮಿತ್ತ ಯಮಕ ಭಾರತ, ಅರ್ಥತ ಸಂಕ್ಷೇಪ ಭಾರತ, ಭಾರತ ತಾತ್ಪರ್ಯ ಅಥವಾ ಭಾರತ ಸಂಕ್ಷೇಪ, ಅನೇಕ ರೀತಿಯಲ್ಲಿ ಅದಕ್ಕೆ ಅರ್ಥ ಉಂಟು. ಇನ್ನು ಯಮಕ ಭಾರತ, ಯಮಕ ಭಾರತ, ಯಮ ಅಂದರೆ ಯಮದೇವರು, ಕ ಅಂದರೆ ವಾಯುದೇವರು, ಯಮದೇವರು ಧರ್ಮರಾಜ, ಕ ಅಂದರೆ ವಾಯುದೇವರು ಭೀಮಸೇನ, ಅವರೆಲ್ಲ ಮುಂದೆ ಭಾರತರಾಗಿ ಅವತಾರ ಮಾಡಿ ಬಂದವರು. ಅವ್ರ ಕಥೆ ಹೇಳೋದ್ರಿಂದ ಯಮಕ ಭಾರತ ಅಂತ ಹೆಸರು ಸಾರ್ಥಕ ಅದಕ್ಕೆ. ಮತ್ತೆ ಯಮಸ್ಯ ಕಂ ಯಸ್ಮಾತ್ ಸಹ ಯಮಕಃ, ಯಮದೇವರಿಗೆ ಸುಖ ಕೊಡೋದು ಯಾರು ಅಂದರೆ ಸಾಕ್ಷಾತ್ ದೇವರು. ಯಮದೇವರಿಗೆ ಸುಖ ಕೊಡೋ ದೇವರು ಹಿಡ್ಕೊಂಡ್ಬಿಟ್ರೆ ನಮಗೆ ಯಮದೇವರು ಭಯನೇ ಇರೋದಿಲ್ಲ. ಸೊ ಯಮಲೋಕಕ್ಕೆ ಯಮಕ ಭಾರತಕ್ಕೆ ಕೇಳಿದ ಮೇಲೆ ಯಮದೇವರು ಭಯ ಇರೋದಿಲ್ಲ ಅಂತ ತಿಳ್ಕೊಳ್ಬೇಕು. ಯಮದೇವರಿಗೆ ಆನಂದ ಕೊಡೋ ಪರಮಾತ್ಮ ನಮಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಮತ್ತೆ ಯಮಕಾದಿ ಯಾಮ ಯಮ ಕ ಆದಿ ಭಾರತ, ಯಮ ಮತ್ತು ಧರ್ಮರಾಜ ಭೀಮಸೇನ ಮೊದಲಾದ ಭಾರತರ ಕಥೆಯನ್ನು ಹೇಳ್ತಕ್ಕಂಥ ಕಥೆಯಾಗಿದ್ದಕ್ಕೆ ಯಮಕ ಭಾರತಂ. ಈಗ ಅನೇಕ ಅರ್ಥ ಉಂಟು ಅದಕ್ಕೆಲ್ಲ ಕೂಡ. ಅಂಥ ಯಮಕ ಭಾರತದ ಪಾಠ ಇತ್ತೀಚೆಗೆ ನಮ್ಮ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನದ ಆಶ್ರಯದಲ್ಲಿ ನಡೆದಿತ್ತು. ಅದರ ಮಂಗಳ ಕಾರ್ಯಕ್ರಮ ಸಾಮೂಹಿಕವಾಗಿ ಇನ್ನೂ ಆಗ್ಲಿಕ್ಕೆ ಬಾಕಿ ಇದೆ. ಮಧ್ಯೆ ಶ್ರೀನಿವಾಸ ಮೂರ್ತಿಗಳು ಮಧ್ಯೆ ಮಧ್ಯೆ ಈ ರೀತಿ ಮಂಗಳ ಕಾರ್ಯಕ್ರಮ ಮಾಡ್ತಾ ಇರ್ತಾರೋ, ಯಾವ್ದಾದ್ರು ಮುಗಿದಾಗ ವರ್ಷಕ್ಕೊಂದು ಯಾವ್ದಾದ್ರು ಮಾಡಬೇಡ ಅಂತ ಬರ್ತಾರೆ. ಇದು ಯಮಕ ಭಾರತ ಮಾಡೋಣ ಅಂತ ಹೇಳಿದರು. ಅದಕ್ಕೆ ತಕ್ಕಂತೆ ಪರಮ ಪೂಜೆ ಎಲ್ಲಿ ಮಂಗಳ ಮಾಡಬೇಕು ಅಂತ ಕೇಳಿದಾಗ ಇದು ಯಮಕಾಲಂಕಾರ ಮೊದಲಾದ ಶಬ್ದಾಲಂಕಾರದಲ್ಲಿ ಶಬ್ದ ಚಾತುರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಚಾತುರ್ಯ ತೋರಿಸ್ತಕ್ಕಂಥ ವಿಶೇಷವಾದ ಪೀಠಾಧಿಪತಿಗಳು ಅಂದರೆ ಶ್ರೀ ವಿದ್ಯಾಶೀರ್ಥ ಶ್ರೀಪಾದಂಗಳವರು, ಅವರ ಸನ್ನಿಧಾನದಲ್ಲೇ ಆಗಬೇಕು ಅಂತ ಹೇಳಿ ಆರಿಸಿಕೊಂಡಿದ್ದಾರೆ. ಅದು ಅಮಾವಾಸ್ಯೆ, ಅದು ಹಬ್ಬದ ಅಮಾವಾಸ್ಯೆ, ಅದು ವಿಶೇಷ ಅಷ್ಟೆ. ಇದು ನಿನ್ನೆ ಅಮಾವಾಸ್ಯೆ, ತರ್ಪಣದ ಅಮಾವಾಸ್ಯೆ ಅಲ್ಲ ಇದು. ಸೊ ದೇವರ ವಿಶೇಷಗಳ ನಿರ್ಮಾಣ ತಿಳಿಸಿದ್ದಾರೆ. ಇಂಥ ಮಂಗಳ ಕಾರ್ಯಕ್ರಮ ಭಾಗವತಾಶ್ರಮದಲ್ಲಿ ನಡೆದು ಪರಮಪೂಜ್ಯ ಶ್ರೀಪಾದಂಗಳು ಅವರ ಮೂಲಕ ಯಥೌ ದತ್ತ ಮನಂತಕಂ ಅಂತ ಹೇಳ್ತಾರಲ್ಲ, ಅವರ ಮೂಲಕ ಸಮರ್ಪಣೆ ಮಾಡಿದಾಗ ದೇವರಿಗೆ ವಿಶೇಷವಾದಂತಹ ಪ್ರೀತಿ ನಮ್ಮ ಮೇಲೆ ಬರುತ್ತೆ ಅಂತ ಕಾರ್ಯಕ್ರಮ ಮಾಡಿದ್ದಾರೆ. ಇದಕ್ಕೆ ಶ್ರೀನಿವಾಸ ಮೂರ್ತಿ ದಂಪತಿಗಳಿಗೂ ಮತ್ತು ಎಲ್ಲ ಶ್ರವಣ ಮಾಡಿದ ಜನಗಳಿಗೂ ಶ್ರೀ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈಗ ಶ್ರೀಗಳು ಅನುಗ್ರಹ ವಚನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯಥವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.
ಶ್ರೀಪತಿರ್ಮಾನದೋ ನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯರು ಮಹಾಭಾರತಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಎರಡು ವ್ಯಾಖ್ಯಾನ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಒಂದು ಮಹಾಭಾರತ ತಾತ್ಮ ನಿರ್ಣಯ, ಇನ್ನೊಂದು ಯಮಕ ಭಾರತ. ಲೌಕಿಕವಾಗಿರ್ತಕ್ಕಂತಹ ಆಶ್ಚರ್ಯಜನಕವಾದ ಕವಿತೆಯನ್ನು ತೋರಿಸ್ತಾ ಆಚಾರ್ಯರು ಯಮಕ ಭಾರತವನ್ನು ನಿರ್ಮಾಣ ಮಾಡಿದ್ದಾರೆ. ಹೇಳ್ತಾ ಇದ್ದಾರೆ, ಗೋಪ್ಯಂ ಭಾರತ ಸಂಕ್ಷೇಪ್ಯಂ ಸಂಕ್ಷೇಪಂ ಅಕೃತ ವಿಶ್ವವಿಸ್ಮಯಂ. ಈ ಒಂದು ಕಾವ್ಯ ಯಮಕ ಭಾರತ ಏನಿದೆ, ವಿಶ್ವಕ್ಕೆ ಆಶ್ಚರ್ಯವನ್ನುಂಟು ಮಾಡತಕ್ಕಂತಹ ಕವಿತಾ ಕೌಶಲವನ್ನು ಆಚಾರ್ಯರು ಈ ಯಮಕ ಭಾರತದಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಮಾತನ್ನು ಮಹಾಭಾರತ ತಾತ್ಮರಣ್ಯದಲ್ಲೇ ಹೇಳಿದ ವಿಷಯವನ್ನೇ ಆಚಾರ್ಯರು ಭೀಮಸೇನನ್ನು ತಾನು ಭೀಮಸೇನನ ಮೂಲಕ ಜರಾಸಂಧನನ್ನು ಕೊಲಿಸಿದ. ಅದ್ಯಾಕೆ, ತಾನೇ 18 ಬಾರಿ ಬಂದಿದ್ದಾನೆ, ಒಳ್ಳೆ ಅವಕಾಶ ಇತ್ತು, ಅವನು ಸೋಲಿಸಿದ್ದಾನೆ, ಸಾಯಿಸ್ಲಿಕ್ಕೂ ಅವಕಾಶ ಇತ್ತು. ಆದರೆ ಅವಕಾಶ ಇದ್ದಾಗಲೂ ಕೂಡ ಕೃಷ್ಣ ತಾನು ಕೊಂದು ನಿಜವಾಗಿಯೂ ಕೂಡ ಕೀರ್ತಿಯನ್ನು ಪಡೆಯಬಹುದಿತ್ತು, ಯಾಕೆ ತನ್ನ ಭಕ್ತನಾದ ಭೀಮಸೇನನಿಂದ ಕೊಲಿಸಿದ. ಅದಕ್ಕೆ ಧರ್ಮರಾಜನ ಕುರಿತು ಭಗವಂತ ಹೇಳ್ತಾನೆ, ನಾನು ನೀತಿ ಕಾರಣದಿಂದ ನಾನು ಕೊಲ್ಲಿಲ್ಲ. ನೀತಿ ಹೇತುತಃ ವಸ್ತುತ 18 ಬಾರಿ ಬಂದರೂ ಕೂಡ ನಾನು ಯಾಕೆ ಕೊಲ್ಲಿಲ್ಲ ಅಂದರೆ ನೀತಿ ಹೇತುವಿನಿಂದ. ಅಯ್ಯೋ, ನಾನು ಜರಾಸಂಧನಿಗೆ ಹೆದರಿ ಸಮುದ್ರ ಮಧ್ಯದಲ್ಲಿ ದ್ವಾರಕಾಪಟ್ಟ ನಿರ್ಮಾಣ ಮಾಡಿ ಕೂತ್ಕೊಂಡಿದ್ದೇನೆ ಅಂತ ಭಾವಿಸಬೇಡ ಧರ್ಮರಾಜ, ನನಗೆ ನೀತಿ. ಅದು ಏನು ನೀತಿ ಎಂಬುದನ್ನು ಆಚಾರ್ಯರೇ ತೋರಿಸ್ತಾ ಇದ್ದಾರೆ, ಹೇಳಿದ್ದಾರೆ. ಅದು ಇಲ್ಲೇ ಅದನ್ನು ಆ ನೀತಿಯನ್ನು ಹೇಳ್ತಾ ಇದ್ದಾರೆ ಒಂದು ಶ್ಲೋಕದಲ್ಲಿ. ಶಿವ ಭಕ್ತ ಪ್ರವರಾಧ್ಯಂ ಪುಮಾನ್ ನಸಹೇ 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 ಹೇ ಶಿವ ವಿಪ್ರವರಾಧ್ಯಂ ತಂ ಸ್ವಾತ್ನೇಂದ್ರ ಪ್ರವರೇಣ ವ್ಯಧುನೋತ್ ಭೀಮೇನ ಧೂತ ರುದ್ರವರೇಣ ಅಂತ ಒಂದು ಮಾತು. ಯಾಕೆ ಅಂತ ಹೇಳಿದರೆ, ಶಿವಸರ್ವೋತ್ತಮನೋ ಹರಿಸರ್ವೋತ್ತಮನೋ ಅಂತ ಗೊತ್ತಾಗಬೇಕು. ಶಿವಸರ್ವೋತ್ತಮ ಹರಿಸರ್ವೋತ್ತಮ ಅಂದರೆ ಜನಸಾಮಾನ್ಯರಿಗೆ ಗೊಂದಲ ಇದೆ. ಅದನ್ನು ಎಲ್ಲರ ಕಣ್ಣಿಗೆ ಕಟ್ಟತಕ್ಕ ರೀತಿಯಲ್ಲಿ ಅರ್ಥ ಮಾಡಿ ಜನರಿಗೆ ಗೊತ್ತಾಗಬೇಕಾದ್ರೆ ಬಲಪ್ರಯೋಗದಿಂದ ಬಲದಿಂದ ನಿರ್ಣಯ ಆಗ್ಬಿತ್ತು. ಅಲ್ಲಿ ನೋಡಿ, ಯುದ್ಧದಿಂದಲೇ ನಿರ್ಣಯ ಆಯಿತು. ಶಿವ ಸರ್ವೋತ್ತಮನೋ ಹರಿ ಸರ್ವೋತ್ತಮನೋ ಅಂತ ಆ ದೇವತೆಗಳು ಜನರಿಗೆ ಸಜ್ಜನರಿಗೆ ಮನವರಿಕೆ ಮಾಡಿಕೊಳ್ಳಿಕ್ಕೋಸ್ಕರ ಯುದ್ಧ ಮಾಡಿ ಅಂತ ಹೇಳಿದರು. ರುದ್ರ ಮತ್ತು ನಾರಾಯಣರ ಹತ್ರ ಕೇಳಿಕೊಂಡಾಗ ಅವರು ಯುದ್ಧ ಮಾಡಿದರು. ರುದ್ರದೇವರು ಭಗವಂತನ ಹುಂಕಾರ ಮಾತ್ರದಿಂದಲೇ ಸ್ತಂಭೀಭೂತರಾದರು. ಅಲ್ಲಿ ಯುದ್ಧದಿಂದ ಗೊತ್ತಾದದ್ದು ಶಿವನ ವರಕ್ಕಿಂತ ಬಲಕ್ಕಿಂತ ಪರಮಾತ್ಮನ ಬಲ, ವಿಷ್ಣು ಬಲ ಶ್ರೇಷ್ಠ, ಹಾಗಾಗಿ ವಿಷ್ಣು ಸರ್ವೋತ್ತಮ ಅಂತ. ಅದೇ ರೀತಿಯಾಗಿ ಇಲ್ಲಿ ಹರಿ ಸರ್ವೋತ್ತಮನು ಅಥವಾ ಹರ ಸರ್ವೋತ್ತಮನು ಎಂಬುದಾಗಿ ತೀರ್ಮಾನ ಆಗಬೇಕಾಗಿದೆ. ಆ ತೀರ್ಮಾನ ಆಗಬೇಕಾದ್ರೆ ಹರಿ ಭಕ್ತರಲ್ಲಿ ಶ್ರೇಷ್ಠರಾದವರು, ಶಿವಭಕ್ತರಲ್ಲಿ ಶ್ರೇಷ್ಠರಾದವರು ಯುದ್ಧ ಮಾಡಿಕೊಂಡು ಯಾರು ಗೆಲ್ತಾರೋ ಅಲ್ಲಿ ರುದ್ರದೇವರ ಭಕ್ತರಿಗಿಂತ ಹರಿಭಕ್ತರು ಶ್ರೇಷ್ಠ ಅಂತ. ಅದರಿಂದಾಗಿ ತೀರ್ಮಾನ ಏನಾಗತ್ತೆ? ಹರಿ ಸರ್ವೋತ್ತಮ, ಅವರಿಗೆ ಅನುಗ್ರಹ ಮಾಡಿದಂತಹ ಆ ಯಾರು ಗೆದ್ದ ಹರಿಭಕ್ತ ಅವನು ಶ್ರೇಷ್ಠ ಅಂತ ತೀರ್ಮಾನ ಆಗುವ ಮೂಲಕ ಅವನಿಗೆ ಅನುಗ್ರಹ ಮಾಡಿದಂತಹ ಹರಿ ಸರ್ವೋತ್ತಮ ಅಂತ. ಅಂದ್ರೆ ವಾಯು ಜೀವೋತ್ತಮ ದ್ವಾರ ಹರಿ ಸರ್ವೋತ್ತಮ ಅಂತ ಗೊತ್ತಾಗಬೇಕು. ಇವರಿಬ್ರು ಗಲಾಟೆ ಮಾಡ್ಕೊಳ್ಬೋದಿತ್ತು, ಅದು ಗಲಾಟೆ ಮಾಡಿ ಯುದ್ಧ ಮಾಡಿದ್ದಾರೆ, ಸೋಲಿಸಿದ್ದಾನೆ ಭಗವಂತ, ಅದು ಬೇರೆ. ಈ ರೀತಿಯಾಗಿ ವಾಯು ಜೀವೋತ್ತಮ ದ್ವಾರ ಹರಿ ಸರ್ವೋತ್ತಮತ್ವ ನಿರ್ಣಯ ಆಗಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳಿಬಿಟ್ರೆ, ಆ ರುದ್ರದೇವರ ಭಕ್ತರಾಗಿರ್ತಕ್ಕಂಥವರಲ್ಲೇ ಅಗ್ರಗಣ್ಯ ಅಂತೆ ಅವನು ಹೇಳ್ತಾರೆ ಆಚಾರ್ಯರು. ಶಿವ ವಿಪ್ರ ವರಾಜ್ಯಂ, ಶಿವ ಭಕ್ತ ಪ್ರವರಾಜ್ಯಂ, ಶಿವಭಕ್ತರಲ್ಲೇ ಅಗ್ರಗಣ್ಯರಲ್ಲೇ ಅಗ್ರಗಣ್ಯ. ಅವನು ಅಷ್ಟು ಅಗ್ರಗಣ್ಯನಾಗಿ ಒಳ್ಳೆ ಸಿದ್ಧಿಯನ್ನು ಪಡೆದಿದ್ಯಾ. ಶಿವ ವಿಪ್ರ ವರಾಜ್, ಶಿವನವರ ಮತ್ತೆ ವಿಪ್ರನವರ. ವಿಪ್ರ ಯಾರು? ದೂರ್ವಾಸರವರ, ಚಂದಕೌಶಿಕ ದೂರ್ವಾಸರವರ. ಚಂದಕೌಶಿಕ ಅಂತ ಹೇಳ್ತಾರೆ, ಚಂದ ಅಂದ್ರೆ ಚಂದಮಣಿ ಅಂದ್ರೆ ಅಖ್ಯಾನದಲ್ಲಿ ದೂರ್ವಾಸರು ಅಂತ ಅರ್ಥ ಬರಿದ್ದಾರೆ. ದೂರ್ವಾಸರವರ, ರುದ್ರದೇವರವರ. ಅದರಿಂದಾಗಿ ಬಹಳಷ್ಟು ಬಲಿಷ್ಠರಾಗಿದ್ದ. ಎಷ್ಟು ಅವನಿಗೆ ಭಕ್ತಿ ಶಿವನಲ್ಲಿ ಅಂತ ಹೇಳಿಬಿಟ್ರೆ, ಪದೇ ಪದೇ ಸೋಲ್ತಾ ಇದ್ದ ಕೃಷ್ಣನಿಂದ. ವಸ್ತುಸ್ತು ಅಜೇಯತ ಅವಧ್ಯತ್ವ ವರ ಇದೆ ರುದ್ರದೇವರದ್ದು. ಪದೇ ಪದೇ ಸೋಲ್ತಾ ಇದ್ದಾಗ ರುದ್ರದೇವರನ್ನ ಅವಗಣನೆ ಮಾಡ್ತಾ ಇರಲಿಲ್ಲಂತೆ ಅವನು. ಅಯ್ಯೋ, ಅದು ಎಂದಾದರೂ ನಾನು ಗೆದ್ದೇ ಗೆರ್ತೇನೆಂದ್ರೆ ಆತ್ಮವಿಶ್ವಾಸ ಇತ್ತಂತೆ. ಅಷ್ಟು ರುದ್ರದೇವರಲ್ಲಿ ಗೌರವ ಭಾವ ಹೊಂದಿದ್ದ. ಹಂಸ ಟೀಪಿಕರು ಏನ್ ಮಾಡಿದ್ರಂತ ಹೇಳಿಬಿಟ್ರೆ, ದೂರ್ವಾಸರನ್ನ ಕೆಣಕಿದಾಗ ಅವರ ಸಖ್ಯವನ್ನೇ ಬಿಟ್ಬಿಟ್ಟ. ಯಾರು? ಯಾಕೆ ದೂರ್ವಾಸರು ರುದ್ರದೇವರ ಅವತಾರ ಗೊತ್ತಿದ್ರು. ದೂರ್ವಾಸರನ್ನ ಕೆಣಕಲಿಕ್ಕೆ ಹೋದರು ಹಂಸ ಟೀಪಿಕರು. ಆವಾಗ ಕೆಣಕಲಿಕ್ಕೆ ಹೋದಾಗ ಅವನ ಸಹವಾಸವನ್ನೇ ಬಿಟ್ಟ. ಅಷ್ಟು ಭಕ್ತ ಏನ್ ಮಾಡಿದ ಅಂತ ಹೇಳಿದ್ರೆ, ರುದ್ರದೇವರಿಗೋಸ್ಕರ ಅವೈದಿಕವಾದ ಪದ್ಧತಿಯಲ್ಲಿ ಎಲ್ಲ ನರಬಲಿ ಕೊಡಬೇಕಂತ ಎಷ್ಟೋ ಮಂದಿ ರಾಜರನ್ನೆಲ್ಲ ಅರೆಸ್ಟ್ ಮಾಡಿಟ್ಟಿದ್ದ. ಆ ಮನುಷ್ಯ ನರಬಲಿ ಕೊಟ್ಟು ರುದ್ರದೇವರನ್ನ ಸಂತೃಪ್ತಿ ಪಡಿಸಬೇಕು ಅಂತ. ಹಾಗೆ ಶಿವ ಭಕ್ತರಲ್ಲೇ ಅಗ್ರಗಣ್ಯನಾಗಿ ಶೈವಾಗಮ ಪ್ರವರ್ತಕನಾಗಿರ್ತಕ್ಕಂತಹ, ವಿಶೇಷವಾಗಿ ಶೈವಾಗಮ ಪ್ರವರ್ತಕ ಶಿವಸರೋತ್ತಮತ್ತನ ಸಾರ್ತಕ್ಕಂಥವನನ್ನ ವೈಷ್ಣವಾಗಮ ಪ್ರವರ್ತಕನಾದ, ವಿಶೇಷ ವಿಷ್ಣು ಭಕ್ತರಲ್ಲೇ ಅಗ್ರಗಣ್ಯನಾದಂತಹ ಭೀಮಸೇನನ ಮೂಲಕ ಕೊಲಿಸಿದ್ರೆ ಏನಾಯ್ತು ಅಂತ ಹೇಳಿಬಿಟ್ರೆ, ಆ ಹರಿಭಕ್ತರಲ್ಲೇನೆ ಹರಭಕ್ತರಿಗಿಂತ ಹರಿಭಕ್ತರ ಶ್ರೇಷ್ಠರು, ಅವರಲ್ಲಿ ಅಗ್ರಗಣ್ಯ ಯಾರನ್ನು ಸಿದ್ಧಾಗತ್ತೆ? ವಾಯುದೇವರು ಭೀಮಸೇನನ್ ಸಿದ್ಧಾಗತ್ತೆ. ಅವರಿಗೆ ಅನುಗ್ರಹ ಮಾಡಿರತಕ್ಕಂತಹ ಯಾರು? ಜರಾಸಂಧ ಸೋತ ರುದ್ರದೇವರು ಅನುಗ್ರಹ ಮಾಡಿದನು. ಕೃಷ್ಣ ಅನುಗ್ರಹ ಮಾಡಿರತಕ್ಕಂತಹ ಭೀಮಸೇನ ಗೆದ್ದ ಅಂದ್ರೆ ಹರಳಿಗಿಂತಲೂ ಕೂಡ ಕೃಷ್ಣ ಸರ್ವೋತ್ತಮ ಅಂತ ಗೊತ್ತಾಗುತ್ತೆ. ಹೀಗೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ದ್ವಾರ ಹರಿ ಸರ್ವೋತ್ತಮತ್ವ ಗೊತ್ತಾಗಬೇಕೆಂಬ ಈ ನೀತಿಯಿಂದಲೇನೆ ಪರಮಾತ್ಮ ಏನ್ ಮಾಡಿಲ್ಲ, 18 ಬಾರಿ ಬಂದರೂ ಕೂಡ ತಾನು ಅವನನ್ನ ಸೋಲಿಸಿದ್ದೇನೆ, ಸಾಯಿಸಿದ್ದೇನೆ, ಸೋಲಿಸಿದ್ದಾನೆ, ಸಾಯಿಸಿಲ್ಲ. ಅದು ಇದಕ್ಕೋಸ್ಕರವೇ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 15 ದಿನ ತಗೊಂಡ ಕೃಷ್ಣ ಮತ್ತೆ ಸನ್ಮಾನ ಯಕ್ಷಗಾನದಲ್ಲೆಲ್ಲ ತೋರಿಸ್ತಾರೆ. ಅದು ಅವನಿಗೆ ಫ್ಲಾಶೇ ಆಗಿಲ್ಲಂತೆ ಭೀಮಸೇನನಿಗೆ. 15 ದಿನ ತಗೊಂಡದ್ದು ಏನು ಬಂತು ಗೊತ್ತಾಗಿಲ್ಲ. ಕೊನೆಗೆ ಕಡ್ಡಿ ಹೀಗೆ ಮಾಡಿಬಿಟ್ಟಂತೆ, ಅದನ್ನು ಸೀಳು ಎಂಬ ರೀತಿಯಲ್ಲಿ ಸೂಚನೆ ಕೊಟ್ಟ. ಆಗ ಅವನಿಗೆ ಫ್ಲಾಶ್ ಆಗಿ ಭೀಮ ಪೂರ್ಣ ಪ್ರಜ್ಞನಿಗೆ ಪ್ರಜ್ಞೆ ಫ್ಲಾಶ್ ಆಗಿ ಅಳಿಲೇ ಇಲ್ಲ, ಪ್ರಜ್ಞೆ ಕೆಲಸ ಮಾಡಿಲ್ಲ. ಹಾಗ ಇತ್ತು ಅಂತ ಹೇಳ್ತಾರೆ. 15 ದಿವಸ ಯಾಕೆ ತಗೊಂಡದ್ದು? ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಆಚಾರ್ಯರು ಸಮಾಧಾನ ಕೊಡಿ. ಯಾಕಂದ್ರೆ ಮಾಯಾ, ಯಾಕಂದ್ರೆ ಬ್ರಹ್ಮದೇವರ ವರವನ್ನ ಗೌರವಿಸಬೇಕು, ತಕ್ಷಣವೇನೆ ಅದನ್ನು ಕಡೆಗಣಿಸಬಾರ್ದು. ಒಂದು 15 ದಿನ ಪೋಸ್ಟ್ಪೋನ್ ಮಾಡಿದ್ದು ಜರಾಸಂಧನ. ಯಾಕೆ ಅಂದ್ರೆ ಬ್ರಹ್ಮದೇವರ ವರಕ್ಕೆ 15 ದಿನ ಮಟ್ಟಿಗೆ ಗೌರವ ಕೊಡೋಣ ಎಂಬ ದೃಷ್ಟಿಯಿಂದ ಇದನ್ನು ಮಾಡಿದ್ದೇ ವಿನಃ ಅವನಿಗೆ ಶಕ್ತಿ ಇರಲಿಲ್ಲ, ಪ್ಲಾಶ್ ಆಗಿಲ್ಲ ಪೂರ್ಣ ಪ್ರಜ್ಞೆ ಭೀಮಸೇನನಿಗೆ ಅಂತ ಮಾತ್ರ ಸರ್ವಾತ್ಮನ ತಿಳ್ಕೊಳ್ಬೇಡಿ ಎಂಬುದಾಗಿ ಆಚಾರ್ಯರು ಮಾತ್ರ. ಯಾಕೆ ಭೀಮಸೇನೇ ಮಾಡಿದ್ದಾದ್ರಿಂದಾಗಿ ಭೀಮಸೇನೇ ಆಚಾರ್ಯ ಮಧ್ಯ ರೂಪದಲ್ಲಿ ಬಂದು ಈ ಕಾರಣವನ್ನ ಕೊಡ್ತಾ ಇದ್ದಾರೆ. ವಿಳಂಬ ಆದ ಕಾರಣ ಅದೇ ವಿನಃ ಅವನಿಗೆ ಅಶಕ್ತತೆ, ಅವನಿಗೆ ಏನ್ ಮಾಡಬೇಕಂತ ಪ್ಲಾಶ್ ಆಗಿಲ್ಲ, ಹೊಳೆಯಲಿಲ್ಲ ಎಂಬುದಾಗಿ ಮಾತ್ರ ಅರ್ಥ ಮಾಡಿಕೊಳ್ಳಬಾರದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಳ್ತಾರೆ ಅಲ್ಲಿ ಸೂಚನೆ, ಶಿವ ಭಕ್ತ ಪ್ರವರಾಧ್ಯಂ ಸ್ವಾತ್ಮ ಇಂದ್ರ ಪ್ರವರೇಣ, ಸ್ವಾತ್ಮ ಇಂದ್ರ ಪ್ರವರೇಣ ಅಂತುಂಟಲ್ಲಿ. ಸ್ವ ಅಂದ್ರೆ ಪರಮಾತ್ಮ, ಸ್ವತಂತ್ರನಾದ ಪರಮಾತ್ಮ, ಅವನಲ್ಲಿ ಆತ್ಮ ಅಂದ್ರೆ ಮನಸ್ಸನ್ನು ಇಟ್ಟವರು ಯಾರು? ಭಕ್ತರು. ಅವರಲ್ಲಿ ಇಂದ್ರ ಅಂದ್ರೆ ಅವರಲ್ಲಿ ಶ್ರೇಷ್ಠರಾದರು ತೈಲಧಾರೆಯಂತೆ ನಮಗೆಲ್ಲ ಹರಿಯಲ್ಲಿ ಮನಸ್ಸನ್ನು ಕೊಡುವಂತಹ ರುದ್ರದೇವರು, ಅಂತವರಲ್ಲ ಗರುಡ ಶೇಷದೇವರು. ದೇವರಲ್ಲಿ ಮನಸ್ಸಿಟ್ಟವರಲ್ಲೇ ಇಂದ್ರರು. ಯಾಕೆ? ನಾವು ಮನಸ್ಸಿಡೋದು ಅವರಿಂದಾಗಿ, ಆದ್ರಿಂದಾಗಿ ಅಂದ್ರೆ ರುದ್ರಾದಿ ದೇವತೆಗಳು. ಅವರಿಗಿಂತಲೂ ವರ ಯಾರು ಶ್ರೇಷ್ಠ? ಯಾರು ಶ್ರೇಷ್ಠ? ವಾಯುದೇವರು ಶ್ರೇಷ್ಠ, ಅದು ಭೀಮಸೇನ ಶ್ರೇಷ್ಠ. ಅವರಿಗಿಂತಲೂ ವರ ಭೀಮಸೇನ ಶ್ರೇಷ್ಠ. ಅವನಿಂದ ಅವನೆಂತ ಮನ ಅಂತ ಹೇಳಿಬಿಟ್ರೆ ಧೂತ ರುದ್ರ ವರೇಣ ಅಂತ. ರುದ್ರದೇವರ ವರ ಇದ್ರೂ ಕೂಡ ಅದನ್ನು ಏನ್ ಮಾಡಿಬಿಟ್ರು? ಝಾಡಿಸಿ ತಿರಸ್ಕರಿಸಿ ಪರಮಾತ್ಮನ ಅನುಗ್ರಹದಿಂದ ಅವನ ಮೂಲಕ, ಭೀಮಸೇನನ ಮೂಲಕ ವ್ಯಧುನೋತ್, ಅವನು ಸಾಯಿಸಿದ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಗೋಪ್ಯಂ ಭಾರತ ಸಂಕ್ಷೇಪಂ. ಬಹಳಷ್ಟು ಈ ಭಾರತ ಸಂಕ್ಷಿಪ್ತವಾದ ಮಹಾಭಾರತದ ಇಡೀ ಸಾರವನ್ನು ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಸಂಚಿ ಅಲ್ಪ ಶಬ್ದದಲ್ಲಿ ಅಪಾರವಾದ ಅರ್ಥವನ್ನು ಒಳಗೊಂಡಿರತಕ್ಕಂತಹ ಈ ಭಾರತ, ಈ ಯಮಕ ಭಾರತವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ಭಾರತ ಸಂಕ್ಷೇಪ. ವಿಶ್ವಕ್ಕೆ ಆಶ್ಚರ್ಯವನ್ನುಂಟು ಮಾಡತಕ್ಕಂಥದ್ದು ಭಾ 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 ಅಂತ ಈ ಭಾ ಶಬ್ದವನ್ನ ಹಾಕಿದ್ದಾರೆ ಕೊನೆಗೆ. ಅವರಿಗೆ ಭಾ ಅಂದ್ರೆ ಎಷ್ಟು, ಅದು 10-15-20 ಸಾಕಷ್ಟು ಅರ್ಥ ಹೇಳಿದ್ದಾರೆ. ಭಾ ಸೌಂದರ್ಯೇ, ಭಾ ಸುಖೇ, ಭಾ ಬಲೆ, ಭಾ ಜ್ಞಾನೆ, ಭಾ ಪ್ರಕಾಶೆ, ಸಿಕ್ಕಾ ಭಾ ಸ್ವಾತಂತ್ರ್ಯ, ಬಹಳಷ್ಟು ಅರ್ಥವನ್ನು ನರಹರಿ ತೀರ್ಥರು ಹೇಳಿದ್ದಾರೆ. ಆ ಯಾಕೆಯ ಭಾ 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 ಅಂದ್ರೆ ಆ ಭಗವಂತನ ವಿಶೇಷವಾದ ಗುಣವನ್ನ ಹಸಿಕಾಯ್ತಾರೆ. ಅದಕ್ಕಿಂತ ಎಲ್ಲ ಮಿಗಿಲಾಗಿ ಮತ್ತೆ ಬ್ರಹ್ಮದೇವರನ್ನು ತಿನ್ಲಿಕ್ಕೆ ಭಗವಂತ ಬಂದಂತೆ. ಬ್ರಹ್ಮದೇವರನ್ನು ತಿನ್ಲಿಕ್ಕೆ ಬಂದಾಗ ಭಗವಂತ ಬ್ರಹ್ಮದೇವರ ಬಾಯಲ್ಲಿ ಭಯವನ್ನು ತೋರಿಸಿದಂತೆ ಭಾಣ್ ಭಾಣ್ ಅಂತ ಶಬ್ದ ಮಾಡಿದ್ರಂತೆ. ಇದು ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ಉಂಟು. ಅದನ್ನು ಭಾಷೆಯಲ್ಲ ಭಾಣ್ ಅಂತ ಶಬ್ದ ಮಾಡಿದ್ರಂತೆ. ಆ ಭಾಣ್ ಅಂತ ಶಬ್ದ ಮಾಡಿದರೆ ಅದಕ್ಕೆ ಅರ್ಥ ಏನು? ಅದು ಸರಸ್ವತಿ ಅದಕ್ಕೆ ಅಭಿಮಾನಿ ಆ ವಾಕಿಗೆ. ಭಾಣ್ ಅಂತ ಅವರದ್ದೇ ಬ್ರಹ್ಮದೇವರದ್ದೇ ಶಬ್ದ, ರುದ್ರದೇವರಿಗೆ ಅದು ವಾಯುದೇವರಿಗೂ ಪ್ರಿಯವಾದದ್ದು. ಮುಂದೆ ಭಾವಿ ಬ್ರಹ್ಮ, ಈಗ ಭಾವಿ ಬ್ರಹ್ಮ, ಮುಂದೆ ಬ್ರಹ್ಮನಾಗ್ತಾರೆ. ಭಯದಂದಾಗಲೂ ಕೂಡ ಅಂತ ಬರಲಿಲ್ಲ, ಭಾಣ್ ಅಂತ ಶಬ್ದ ಬಂತು. ಭಾ ಅಂದ್ರೆ ಪ್ರಕಾಶ ರೂಪ, ನಾ ಅಂದ್ರೆ ಸುಖರೂಪ, ಭಗವಂತ ಜ್ಞಾನ ಸುಖ ಸ್ವರೂಪ ಅಂತ ಅರ್ಥ ಅಂತ. ಅಂತಹ ಒಂದು ಶಬ್ದಕ್ಕೆ ಅಭಿಮಾನಿ ಲಕ್ಷ್ಮೀ ಭಾರತೀ ದೇವಿ, ಅಂದ್ರೆ ಸರಸ್ವತೀ ದೇವಿ. ಹಾಗಾಗಿ ತಾನು ಮುಂದೆ ಭಯಗೊಂಡಾಗ ಬಾಯಿಂದ ಭಗವಂತನ ಗುಣ ಮಾಡ್ತಕ್ಕಂಥ, ಗುಣಗಾನ ಮಾಡ್ತಕ್ಕಂಥ ಅತ್ಯಂತ ಪ್ರಕಾಶ ಸ್ವರೂಪನಾದ ಆ ಭಗವಂತನ ಗುಣವನ್ನು ಆನಂದವನ್ನು ಹೇಳ್ತಕ್ಕಂಥ ಶಬ್ದ ತಾನು ಮಾಡ್ತಾನೆ. ಹಾಗಾಗಿ ಮುಂದೆ ಮಾಡ್ಲಿಕ್ಕಿದೆ, ಬಹಳ ಪ್ರೀತಿ ಅದಕ್ಕೆ. ಅದಕ್ಕೋಸ್ಕರ ಭಾ 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 ಅಂತ ಭಾವಿ ಬ್ರಹ್ಮನಾಗಿರ್ತಕ್ಕಂಥ ಆಚಾರ್ಯ ಮಧ್ವರು ಕೂಡ ಮುಂದೆ ತಾನು ಬ್ರಹ್ಮನಾಗಿ ದೇವರು ಭಯಗೊಂಡಾಗಲೂ ಕೂಡ ಬಾಯಿಂದ ಅಯ್ಯೋ ಅಂತ ಬರೋದಿಲ್ಲ, ಒಳ್ಳೆ ಶಬ್ದವೇ ಬರುತ್ತೆ. ಮುಂದೆ ಹೇಳಲಿಕ್ಕಿದ್ದೆ ನಾನು ಈ ಭಾ ಶಬ್ದವನ್ನ, ಈಗ ಫಸ್ಟ್ ಈಗ ಮೊದಲೇ ಹೇಳಿಬಿಡ್ತೇನೆ ಅಂತ ಹೇಳ್ಕೊಂಡು ಭಾ 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 ಅಂತ ಭಗವಂತನನ್ನ ವಿಶೇಷವಾಗಿ ಆಹ್ವಾನಿಸಿದ್ದಾರೆ. ಹೀಗೆ ಪ್ರತಿಯೊಂದು ಅಕ್ಷರವೂ ಕೂಡ ಭಗವಂತನ, ಪ್ರತಿಯೊಂದು ಅಕ್ಷರವೂ ಕೂಡ ಭಗವಂತನ ಗುಣಗಾನ ಮಾಡ್ತದೆ ಎಂಬುದನ್ನ ಚೆನ್ನಾಗಿ ಆಚಾರ್ಯರು ತೋರಿಸಿದ್ದಾರೆ. ಬಹಳಷ್ಟು ಅದನ್ನು ಕುತ್ಕೊಂಡು ತಾಳ್ಮೆಯಿಂದ ವಿಚಾರ ಮಾಡಿದ ಬಡ ಬಳ ಬಳ ಅರ್ಥ. ಯಾಕಂದ್ರೆ ರಲಯೋ ರಭೇದ ಅದೆಲ್ಲ ನ್ಯಾಯ ಇಟ್ಕೊಂಡಿದ್ದಾರೆ. ಆ ರಲಯೋ ರಭೇದ ಅಂತೆಲ್ಲ ಇಟ್ಕೊಂಡಾಗ ಹೊಸ 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 ಅರ್ಥ ದೇವರ ಆಚಾರ್ಯರ ಅನುಗ್ರಹ ಇದ್ರೆ ನಮಗೆ ಚಿಂತನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಆಚಾರ್ಯರು ಈ ನಿಮಗೆ ಯಮಕ ಭಾರತವನ್ನು ಹೇಳಿ ನರಹರಿ ತೀರ್ಥ ಅಂತರ್ಗತ ಮಧ್ಯಾಂತರ್ಗತ ಶ್ರೀಕೇಶ ನರಹರಿ ತೀರ್ಥಾಂತರ್ಗತ ಮಧ್ಯಾಂತರ್ಗತ ವೇದವ್ಯಾಸ ದೇವರನ್ನ ಪೂಜೆಯನ್ನು ಮಾಡಿದ್ದಾರೆ. ಅಮಾವಾಸ್ಯ ಏನ್ರಿ, ಕೆಲವರೆಲ್ಲ ಹೇಳೋದು ಒಳ್ಳೆ ಕೆಲಸಕ್ಕೆ ಅಮಾವಾಸ್ಯ ಆಗತ್ತಂತ. ಮದುವೆ ಮುಂಜಿಗೆ ಮಾತ್ರ ಆಗುವುದಿಲ್ಲ, ಮತ್ತು ಒಳ್ಳೆ ಕೆಲಸಕ್ಕೆ ಹಾಗೇ ಆಗತ್ತೆ. ಇಂಥ ಕೆಲಸಕ್ಕೆ ಅಮಾವಾಸ್ಯ ದಿವಸ ವಿಶೇಷ, ಅದೊಂದು ಕೆಟ್ಟ ಪದ್ಧತಿ ಬಂದಿದೆ. ಅಮಾವಾಸ್ಯೆ ರೀ ಯಾಕೆ ಹೀಗೆ ಮಾಡಿದ್ದಾರೆ? ಒಳ್ಳೆಯದು ಅಂತಹ ಕೃಷ್ಣನಿಗೆ ಪ್ರಿಯಕರವಾದದ್ದ ಜ್ಞಾನ ಕಾರ್ಯಕ್ಕೆ ಅದೇ ಕಾರ್ಯ ಇದೇ ದಿವಸ ಅದೇ ದಿವಸ ಅಂತ ನೋಡ್ಲಿಕ್ಕೆ ಹೋಗಿಲ್ಲ. ಮದುವೆ ಮುಂಜಿಗೆ ಮಾತ್ರ ನೋಡಬೇಕೇ ವಿನಃ ಭಗವಂತನ ಕೆಲಸಕ್ಕೆ ಆ ಜ್ಞಾನ ಕಾರ್ಯಕ್ಕೆ ಯಾವುದು ಅದು ಮಂಗಳವೇ ಅದು. ಆ ಯಾವ ದಿವಸ ನಾವು ಜ್ಞಾನ ಕಾರ್ಯ ಮಾಡ್ತೇವೋ ಆ ದಿವಸ ಮಂಗಳ. ಹಾಗಾಗಿ ಅದು ಒಳ್ಳೆ ದಿವಸ ಅಲ್ಲ ಅಂತ ತಪ್ಪು ತಿಳ್ಕೊಳ್ಬಾರ್ದು. ಹಾಗೆ ಜ್ಞಾನದ ಮಟ್ಟವನ್ನು ನಾವು ಕೆಳಗೆ ಮಾಡಿದಾಗತ್ತೆ. ಅಂತಹ ಒಳ್ಳೆ ಪರ್ವದಿನದಲ್ಲಿ ಈ ರಾಮದೇವರ ಆಚಾರ್ಯಕರಾಚಿತ ರಾಮದೇವರ ಸನ್ನಿಧಾನದಲ್ಲಿ ಕೃಷ್ಣಾರ್ಪಣ ಆಗಿದೆ. ಆಚಾರ್ಯ ಪ್ರವಚನ ಮಾಡಿದ ಆಚಾರ್ಯರಿಗೂ ವಿಶೇಷವಾಗಿ ಎಲ್ಲ ಭಕ್ತ ಜನರಿಗೂ ಕೂಡ ನರಹರಿ ಋಷಿಕೇಟ ತೀರ್ಥಾಂತರ್ಗತ ಮಧ್ಯಾಂತರ್ಗತ ಶ್ರೀ ವೇದವ್ಯಾಸಾಭಿನ್ನ ರಾಮಚಂದ್ರ ಕೃಷ್ಣ ಅನುಗ್ರಹಿಸಿದಿಂದಾಗಿದೆ ನಮ್ಮ ತನು. ಎಲ್ಲರಿಗೂ ತೀರ್ಥ ಕೆಳಗೆ ಕೊಡ್ತೇವೆ ಅಲ್ಲಿ. ಎಲ್ಲ ಆಯ್ತು, ನಮ್ಮದೆಲ್ಲ ರೆಡಿ ಆಗಿಬಿಟ್ಟಿದೆ. ಇನ್ನು ತೀರ್ಥ ಕೊಟ್ಟು ಭಿಕ್ಷೆ ತಗೊಳ್ಳೋದು ಎಲ್ಲ ರೆಡಿಯಾಗಿದೆ, ಎಲ್ಲರೂ ಬನ್ನಿ.
ಭಕ್ತಾದಿಗಳು ಆದಷ್ಟು ಬೇಗ ಕೆಳಗಡೆ ಬರಬೇಕಾಗಿ ವಿನಂತಿ.